ಅರಸ ಕೃಷ್ಣದೇವರಾಜನಿಗೆ ವೈಣಿಕ ಗುರುಗಳಾಗಿದ್ದರಂತೆ. ಇಷ್ಟರ ಮಟ್ಟಿಗೆ ಹಿರಿಮೆ ಇತ್ತು ಅವರಿಗೆ. ಅದ್ರ ಮೂಲತಃ ಕರ್ನಾಟಕದವರು, ಅದು ಹಂಪಿಯವರು, ಅದು ಬಹಳ ವಿಶೇಷ. ಆದರೆ ಹಂಪಿ ಪ್ರಾಂತದವರು ಅಲ್ಲಿಯಿಂದ ಮುಂದೆ ಹಂಪಿ ಹಾಳಾದ ಮೇಲೆ ಅವರ ಮಕ್ಕಳು ಕನಕಾಚಲ ಭಟ್ಟರ ಕಾಲಕ್ಕೆ ಅಲ್ಲಿಂದ ಶಿಫ್ಟ್ ಆದರು. ಕಾವೇರಿ ಪಟ್ಟಣ ಅಂತ ಹೇಳಿ ಅದು ಇವತ್ತಿನ ಭುವನಗಿರಿ ಅಂತ ಅದೇ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅಲ್ಲಿಗೆ ಹೊರಟು ಅಲ್ಲಿ ಕಂಚಿ ಮೊದಲಾದ ಪ್ರಾಂತಗಳ ಹತ್ತಿರ ಆಗೋದ್ರಿಂದ ಅಲ್ಲಿ ಹೋಗಲಿಕ್ಕೆ ಕಾರಣ ಕಂಚಿ ದೊಡ್ಡ ವಿದ್ವತ್ ಕೇಂದ್ರ. ಅದು ಹೇಗೆ ಕಾಶಿ ಆ ಕಡೆಗೋ ಕಂಚಿ ಈ ಕಡೆಗೆ, ಹಾಗೆ ವರದರಾಜ ದೇವರು ಒಂದು ಕಡೆಗೆ, ಕಾಮಾಕ್ಷಿ, ಏಕಾಂಬರೇಶ್ವರ ಮೊದಲಾದ ಕಾರಣದಿಂದ ಕಂಚಿ ವೈಷ್ಣವ್ಯರಿಗೂ ಒಂದು ಕೇಂದ್ರ, ವೈಷ್ಣವರಿಗೂ ಕೇಂದ್ರ. ಕಾಶಿ ಬಿಂದು ಮಾಧವನಿಂದಾಗಿ ವೈಷ್ಣವರಿಗೂ ಕೇಂದ್ರ, ವಿಶ್ವನಾಥನಿಂದಾಗಿ ಶೈವರಿಗೂ ಕೇಂದ್ರ. ಹೇಗೋ ಹಾಗೆ ಇವತ್ತಿಗೂ ಕಂಚಿಯಲ್ಲಿ ಒಳ್ಳೆ ವಿದ್ವತ್ತಿನ ವಾತಾವರಣ ಉಳ್ಕೊಂಡಿದೆ ಅಂದರೆ ಸಹಜವಾಗಿ ಅಲ್ಲಿಗೆ ಹೊರಟರು. ಅಟ್ಟದ ವಿಜೇಂದ್ರ ಸ್ವಾಮಿಗಳ ಕಾಲ ಅದು. ಕುಂಭಕೋಣ ವಿಜೇಂದ್ರ ಸ್ವಾಮಿಗಳಾಗಲೇ ವಿಶೇಷವಾದಂಥ ಪ್ರಭಾವ ಬೀರಿಯಾಗಿತ್ತು. ಅಲ್ಲಿಗೆ ಹೋದರು. ಅಟ್ಟತ್ತಿಗೆ ತಿಮ್ಮಣ್ಣ ಭಟ್ರು ಚಿಕ್ಕವರಾಗ ವಿಜೇಂದ್ರ ಸ್ವಾಮಿಗಳು ವಿದ್ಯಾಪೀಠ ಪ್ರಾರಂಭ ಮಾಡಿದರು. ತಿಮ್ಮಣ್ಣ ಭಟ್ರು ಅಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಾಗಿ ಮುಂದೆ ಬಂದರು. ಮುಂದೆ ದೊಡ್ಡ ವೀಣಾ ವಿದ್ವಾಂಸರಾದರು. ಅವರು ಸಹ ಶಾಸ್ತ್ರ ವಿದ್ವತ್ತರಿದ್ದು ವೀಣಾ ವಿದ್ವಾಂಸರು ಆದರು. ಅವರು ವಿದ್ವಾಂಸರಾಗಿದ್ದಕ್ಕೆ ಗುರುತಾಗಿರತಕ್ಕಂಥ ದೊಡ್ಡ ಅಂಶ ಅಂತ ಕೇಳಿದರೆ, ಅನೇಕ ಶಾಸನಗಳಲ್ಲಿ ಸ್ವತಃ ವಿಜೇಂದ್ರ ಸ್ವಾಮಿಗಳು ದಾನ ಮಾಡಿದ್ದಾರೆ. ಅದರಲ್ಲಿ ಇವರ ಹೆಸರು ಬರುತ್ತೆ, ವೀಣಾ ತಿಮ್ಮಪ್ಪಯ್ಯ ಅಂತಲೇ ಹೆಸರಿಟ್ಟಾರೆ. ವೀಣಾ ತಿಮ್ಮಪ್ಪಯ್ಯ ಉಪಿಚ ಯಾಜುಷ ಗೋತ್ರ ಯಜುರ್ವೇದ. ರಾಘವೇಂದ್ರ ಸ್ವಾಮಿಗಳದ್ದು ಯಜುರ್ವೇದ ಮತ್ತು ವಿಶೇಷವಾಗಿ ವೈಣಿಕ ಮನತನ ಅಂತ. ತಿಮ್ಮಣ್ಣ ಭಟ್ಟರು ಭಾರಿ ವಿದ್ವಾಂಸರಾದವರು, ಜೊತೆಗೆ ಸಂಗೀತ ಬೇರೆ ಬರ್ತಿದ್ದಿತ್ತು. ವಿಜೇಂದ್ರ ಸ್ವಾಮಿಗಳು ಆಪ್ತರಾಗಿದ್ದು ಸೇರಿ ಬಹಳ ಐಶ್ವರ್ಯವಂತರು ಕೂಡ ಅದರ ಬಂದೆ. ಹಬ್ಬೆ ಹಾಳಾಯಿತು, ಅಲ್ಲಿ ಐಶ್ವರ್ಯ ಹೊರಟೋಗಿತ್ತು. ಇಲ್ಲಿ ಬಂದು ಪುನಃ ಭಾರಿ ಐಶ್ವರ್ಯವಂತರ. ಆಗ ಅವರಿಗೆ ಒಂದು ಬೈಕೆ ಬಂದು ಇಬ್ಬರು ಮಕ್ಕಳನ್ನು ಹೊಂದಿದ್ರು, ವೆಂಕಮ್ಮ ಮತ್ತು ಗುರುರಾಜ ಅಂತ ಇಬ್ಬರು ಮಕ್ಕಳಾದ. ವೆಂಕಮ್ಮ ಒಳ್ಳೆ ವಿಶೇಷವಾದ ಶ್ರೀನಿವಾಸ ಅನುಗ್ರಹದಿಂದ ಹುಟ್ಟಿದವರಾದ್ದರಿಂದ ವೆಂಕಮ್ಮ ಅಂತಲೇ ಹೆಸರಿತ್ತು. ಕೆಲವು ದಿವಸ ಆದ್ಮೇಲೆ ಮತ್ತೆ ಯೋಚನೆ ಮಾಡಿದರೆ, ಏಕಪುತ್ರೋಹಿ ಅಪುತ್ರಕಃ, ಏಕನೇತ್ರೋಹಿ ಅನೇತ್ರವಾನ್. ಒಂದು ಮಾತು, ಒಂದು ಕಣ್ಣಿದ್ದರೆ ಕಣ್ಣಿದ್ದಾಗಲ್ಲ ಪೂರ್ತಿ, ಒಬ್ಬ ಮಗ ಇದ್ದರೆ ಸಾಲದು ಅಂತ ಒಂದು ಮಾತು ಬಂತು. ಇವತ್ತು ಅದೇ ಬಂದಿದ್ದೇ ಭಜಿತಿಯಾಗಿರೋದು. ಒಂದು ಸಾಕು ಅಂತ ಕೊನೆಗೆ ಎಲ್ಲಿಗಾಯಿತು ಅಂತ ಕೇಳಿದರೆ, ಇನ್ನು ಒಂದು ಯಾವುದೋ ಒಂದು ಪದಾರ್ಥ ಹೋದರೆ ಮತ್ತೆ ಸೃಷ್ಟಿ ಮಾಡಿಬಿಡಬಹುದು, ಆದರೆ ಒಂದು ಶುದ್ಧ ಬ್ರಾಹ್ಮಣ್ಯ ಅವತಾರಿತಿ ಓರ್ನೇ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಪರಂಪರೆಯಿಂದನೇ ಬರಬೇಕು. ಅವರು ದೀಪ ಹಚ್ಚಿಡುವ ನಂದಾ ದೀಪ ಅಂದರೆ ಅರ್ಧ ತಂದಿರಬೇಕಂತ, ಬರೀ ದೀಪ ಹಚ್ಚಿ ಯಾವ ಬೇಕಾದ್ರೂ ಹಚ್ಚಿಡ್ಬೋದು. ಆ ನಂದಾ ದೀಪ ಅಂತ ಹೇಳಿದ್ರೆ ಹಾಗೆ ಪ್ರೊಟೆಕ್ಟ್ ಮಾಡ್ಕೊಂಬರ್ಬೇಕು ಮನೇಲಿ. ನಂದಾ ದೀಪ ಉರಿಸೋದು ಯಾವುದಕ್ಕೆ ಗೊತ್ತಾ? ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇತ್ರು, ಸಂತತಿ ಹಾಗೆ ಅವಿಚ್ಛಿನ್ನ ನಡಿಬೇಕು ಅಂತ ಅರ್ಥ. ನಂದಾ ದೀಪ, ದೀಪ ನಂದದಂತೆ ಹಾಗೆ ನೋಡ್ಕೋಬೇಕು, ಸಂತತಿ ವಿಚ್ಛೇದವಾಗದಂತೆ ನೋಡ್ಕೋಬೇಕು ಅಂತ ಜವಾಬ್ದಾರಿ ಇದೆ. ಒಮ್ಮೆ ವಿಚ್ಛೇದವಾದರೂ ಕೂಡ ಅದು ಪೂರ್ತಿ ಒರಿಜಿನಲ್ ಅಂತ ಅನಿಸೋದಿಲ್ಲ, ಆಲೆ ಸ್ವಲ್ಪ ಡೂಪ್ಲಿಕೇಟ್ ಲೆಕ್ಕಕ್ಕೆ ಬಂದ್ಬಿಡೋದು. ಜೆರಾಕ್ಸ್ ಎಷ್ಟೇ ಚೆನ್ನಾಗಿದ್ರು ಕೂಡ ಜೆರಾಕ್ಸ್ ಜೆರಾಕ್ಸೇ, ಒರಿಜಿನಲ್ ಒರಿಜಿನಲ್ಲೇ. ಆ ಹಿನ್ನೆಲೆಯಲ್ಲಿ ತಿಬ್ಬಣ್ಣ ಭಟ್ರು ತುಂಬ ಯೋಚನೆ ಮಾಡಿದರು. ಇಬ್ಬರು ಮಕ್ಕಳಿರಬೇಕು. ಬೃಹದಾರಣ್ಯದಲ್ಲಿ ಹೇಳ್ತಾರೆ, ಒಬ್ಬ ಮಗ ಸಂಸಾರವನ್ನು ಮುಂದುವರಿಸಲಿಕ್ಕೆ ಇರಬೇಕಂತ ಮನೆತನ, ಇನ್ನೊಬ್ಬ ಮಗ ಅಧ್ಯಯನ ಮಾಡಿ ವಿದ್ಯಾಸಂತತಿ ಮುಂದುವರಿಸೋದು. ಒಬ್ಬ ಔರ ಸಂತತಿಗೋಸ್ಕರ ಒಬ್ಬ ಮಗ, ವಿದ್ಯಾಸಂತತಿಗೆ ಒಬ್ಬ ಮಗ. ಇದು ಶಾಸ್ತ್ರದ ಪ್ರಕ್ರಿಯೆ. ಅದಕ್ಕೆ ಇನ್ನೊಬ್ಬ ಮಗ ಬೇಕು ಅಂತ ಅನಿಸ್ತೇವೆ. ಅವ್ರಿಗೆ ಮಗ ಬೇಕು ಅನಿಸಿದ್ದಕ್ಕೆ ಜಗತ್ತಿಗೆ ಒಬ್ಬ ಗುರುಗಳು ಸಿಕ್ಕಾಗಾಯ್ತು. ಅವ್ರಿಗೆ ಮಗ ಬೇಕಾದ್ರೆ ಜಗತ್ತಿಗೆ ಅವ್ರ ಗುರುಗಳು ಸಿಕ್ಕಾಗಾಯ್ತು. ಮತ್ತೆ ತಿರುಪತಿಗೆ ಹೋದರು, ಅಲ್ಲಿ ಸೇವೆ ಮಾಡಿದರು. ಕಂಚಿಯಿಂದ ತಿರುಪತಿ ಹತ್ರ, ಭಾಳ ಹತ್ರ ಅಲ್ಲದವರು ಸುಮಾರು ಹತ್ರ, ಉಡುಪಿಗಿಂತ ಹತ್ರ. ಉಡುಪಿಗೆ ಅವರು ಹೋಗಿದ್ದರು, ರೇಗಬೆಟ್ರ ಅವರಲ್ಲಿಯವರು ಅಲ್ಲಿ ಸೇವೆ ಮಾಡಿದರು. ಇವರು ಇಲ್ಲಿ ಸೇವೆ ಮಾಡಿದರು. ಆ ಸೇವೆಯ ಫಲಶ್ರುತಿಯಾಗಿ ಅವರಿಗೆ ಸೂಚನೆಯಾಯಿತು. ಅಲ್ಲಿಂದ ಊರಿಗೆ ಬಂದರು. ಆ ಕೊಟ್ಟಿದ ಮಗುವೇ ವೆಂಕಟನಾಥ ಅಂತ ಹೆಸರಿಟ್ಟು. ಕಲ್ಯಾಣ ಅದ್ಭುತ ಗಾತ್ರಾಯ ಕಾವ್ಯತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪುರಾಣ ಶ್ಲೋಕದ ಹೆಸರನ್ನೇ ಇಟ್ಟು ವೆಂಕಟನಾಥ ಅಂತ ಹೆಸರಿಟ್ಟರು. ಮಗು ಹಾಗೆ ಬೆಳೀತು. ವಿಶೇಷವಾದಂಥ ಸಿದ್ಧಿಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಮಗುವಾಗಿ ಬಂತು. ಆ ಕಾಲದಲ್ಲಿ ಹೇಳ್ತಾರೆ, ಯಾವಾಗಲೂ ಕೂಡ ಮುಂದೆ ಆಗೋದು ಪರಿಣಾಮ ಅದನ್ನೇ ಕಾಣಿಸುತ್ತೆ. ದುಷ್ಟ ಮಕ್ಕಳು ಹುಟ್ಟಬೇಕಾದ್ರೆ ತಾಯಿಯಲ್ಲಿ ಕೆಟ್ಟ ಕೆಟ್ಟ ಬೈಕೆ ಬರುತ್ತೆ. ಅದು ಸೂಚನೆ, ಅದು ಮುಂದೆ ಎಂಥ ಮಗು ಹುಟ್ಟುತ್ತೆ ಅಂತ ಹೇಳೋದು ಸೂಚನೆ. ಅದು ದುಷ್ಟ ಮಗು ಹುಟ್ಟೋದಕ್ಕೆ ಕಿರಿಕೆ ಎಷ್ಟೋದೇ ಹೇಳ್ತಿರ್ತಾರೆ. ಮಗು ಭಾರಿ ಕಿರಿಕೆ ಮಾಡುತ್ತೆ, ಗರ್ಭಿಣಿ ತುಂಬ ಒದ್ದಾಡ್ತಿದ್ದಾಳೆ ಅಂತ ಹೇಳಿದರೆ ಎಂಥ ಮಗು ಹುಟ್ಟುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ತಾಯಿ ಒಳ್ಳೊಳ್ಳೆ ಬೈಕೆಗಳು ಬಂದುಬಿಟ್ರೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಅರ್ಥ. ಅದು ಪದ್ಧತಿ. ಇವರು ಗರ್ಭದಲ್ಲಿ ಕೂತಿದ್ದ ಕಾಲಕ್ಕೆ ಅವ್ರು ವಿಚಿತ್ರ ಬೈಕೆ ಬರ್ತಿದ್ದಂತೆ. ಕೆಂಪು ಅಂದರೆ ಪಂಚಪ್ರಾಣ ಅಂತ ಅವ್ರಿಗೆ, ಮುಂದೆ ಕಾವ್ಯಶಾಟಿ ಹೋಗ ಮಗುಳುತ್ತಾನೆ ಅಂತ ಅರ್ಥ. ಕೆಂಪು ಅಂದರೆ ಪಂಚಪ್ರಾಣ ಅವರು. ಸದಾ ಕಾಲ ಶಾಸ್ತ್ರನ ಕೇಳೋದು, ಇದರಲ್ಲಿ ಕೂತಿರೋದು, ಅದೇ ಇದರಲ್ಲಿ ಇತ್ತು. ಅಷ್ಟು ಶ್ರೀಮಂತಿಗೆ ಮನೆ ತುಂಬ ತುಂಬಿ ತುಳುಕ್ತಾ ಇತ್ತು ಅಷ್ಟೊತ್ತಿಗೆ. ತುಂಬ ಸತ್ತು ಹೇಳಿದ್ದಾರೆ. ಅವರು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ, ಗರ್ಭಿಣಿಯಾಗಿದ್ದಾಗ ಬಂಗಾರದ ತಟ್ಟೆಯಲ್ಲಿ ಬಂಗಾರ ಲೋಟದ ನೀರು ಕುಡಿತಿದ್ರು. ಅಂಥ ಒಂದು ಇದು ಅವರ ತಾಯಿ ಬಗ್ಗೆ ಒಂದು ಮಾಹಿತಿ ರಾಘವೇಂದ್ರ ವಿಜಯ ಕೊಡೋದು. ವಿದುಷಿ ಅಂತ ಕರೀತಾರೆ, ವಿದುಷಿ ಅಂದರೆ ದೊಡ್ಡ ವಿದ್ವಾಂಸರಾಗಿದ್ದರು. ತಾಯಿ ಆ ಸಂಸ್ಕೃತದಲ್ಲಿ ವಿದ್ವಾಂಸ ಅಂತ ಕರಿಬಾರ್ದು ಹೆಂಗಸರು, ಯಾಕಂದ್ರೆ ಸ್ತ್ರೀಲಿಂಗ ಪುಲಿಂಗ ವ್ಯತ್ಯಾಸ ಇದೆ, ಅದರ ಅರ್ಥವಾಗಲಿಕ್ಕೆ ಹೇಳಿದ್ದಷ್ಟೇ. ವಿದುಷಿ ಅಂತ ಕರಿಬೇಕು, ಅದು ವಿದುಷಿಯಾಗಿ ಪ್ರವಚನ ಮಾಡ್ತಿದ್ದಾರೆ ತಾಯಿ. ಗರುಡವಾಹನ ಅಕ್ವಯಂಕಾಹ ಅಂತ ಹೇಳ್ತಾರೆ, ಗರುಡವಾಹನ ಅಂಕಿತದಿಂದ ಹಾಡುಗಳನ್ನು ಬರಿತಾ ಇದ್ರಂತ. ಮತ್ತು ಕೆಲವು ಗರುಡವಾಹನ ಅಂಕಿತ ಹಾಡು ಸಿಗುತ್ತೆ, ಯಾರು ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ರಾಘವೇಂದ್ರ ವಿಜಯ ನೋಡಿದರೆ ಬಹುಶಃ ಅವ್ರ ತಾಯಿ ಬರೆದ್ರೆ ಹಾಡುಗಳೇ ಆಗಿರ್ಬೇಕು. ಇದರಿಂದ ನಮಗೇನು ಗೊತ್ತಾಯಿತು, ಆ ಕಾಲ ಇನ್ನು ವಿಜಯದಾಸರು ಯಾರು ಬಂದಿರಲಿಲ್ಲ, ಆಗ ಪುರಂದರದಾಸರ ನಿರ್ಯಾಣ ಮಾಡಿ ಆಗಿತ್ತು. ಇನ್ ಬಿಟ್ವೀನ್ ಗ್ಯಾಪಲ್ಲಿ ಹರಿದಾಸ ಸಾಹಿತ್ಯ ಇದ್ದಿದ್ದಕ್ಕೆ ಗುರುತಾಗಿ ಈ ಗೋಪಿಕಾಂಬ ಒಳ್ಳೆಯ ನಿದರ್ಶನ. ಅದಕ್ಕೆ ತಕ್ಕಂತೆಯೇ ಒಂದು ಅನೇಕ ವಿಧವಾದ ವಾತಾವರಣ ಬಂತು. ಕೊನೆಗೂ ಅವರು ಇನ್ನು ಮಗು ಇನ್ನು ಉಪನಯನ ಕೂಡ ಆಗಿರಲಿಲ್ಲ, ಅಷ್ಟೊತ್ತಿಗೆ ತಿಮ್ಮಣ್ಣ ಭಟ್ರು ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಇದು ಲೋಕದಲ್ಲಿ ಭಗವಂತ ಹೇಗೆ ನಿಯಮನ ಮಾಡಿಬಿಡ್ತಾರೆ. ಪಾಂಡವರು ಚಿಕ್ಕವರು, ಪಾಂಡವರಾಜ ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಆಗ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಕುಂತಿದೇವಿಗೆ ಬಂತು. ಇಲ್ಲಿ ವೆಂಕಮ್ಮ ತಾಯಿ ಗೋಪಿಕಾಂಬಗಂಥ ಜವಾಬ್ದಾರಿ ನಿರ್ವಹಿಸ್ತಾರೆ. ಇದು ಬಹಳ ಮುಖ್ಯ. ದೇವರಿಂಥ ಮಹಾನುಭಾವರ ಚರಿತ್ರೆಯಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಅಂಥದ್ದು ಆದಾಗ ಹೇಗೆ ಎದುರಿಸಬೇಕು ಅಂತ ತೋರಿಸ್ತಾರೆ. ಕಷ್ಟಗಳು ಬರೋದು ಬೇರೆ, ಬಂದಾಗ ಹೇಗೆ ನಡ್ಕೋತಾನೆ ಎಂಬುದು ಭಾರಿ ಬೇರೆ. ನಡ್ಕೊಂಡು ಅದೇ ಹೊತ್ತಿಗೆ ಮಗಳ ಮದುವೆಯಂತೂ ನಡೆದಿತ್ತು. ಇವರೇ ಮಾಡಿದ್ರು, ತಂದೆಯೇ ಮಗಳ ಮದುವೆ ಮಾಡಿದ್ರು. ಮೊದಲೇ ದೊಡ್ಡ ವಿದ್ವಾಂಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರು ಕಾಶ್ಯಪ ಗೋತ್ರ ಅಂತ ಅವ್ರು ಹೇಳ್ತಾರೆ. ಕಾಶ್ಯಪ ಗೋತ್ರ ಇದ್ರ ಗೋತ್ರ ಬಿಡಬೇಕು ಅಂತ ಹೇಳೋದು ಕೇಳಿ ಮಾತು ಹೇಳಿದ್ರು. ಗೋತ್ರ ಇಲ್ಲ ಹೋದ್ರೆ ಅದು ಸಾರ್ಥಕ ಮದುವೆ ಅಲ್ಲ. ಅದು ಅಲ್ಲಿ ಮಧುರೆಯಲ್ಲಿ ಇವತ್ತಿಗೂ ವೈಷ್ಣವರು ತುಂಬ ಜನ ಇದ್ದಾರಂತೆ. ಅಲ್ಲಿ ಮೊನ್ನೆ ಹೋದಾಗ ಹೇಳಿದರು 4,000 ಮನೆಗಳಿವೆ ಅಂತ ಹೇಳಿ. ರಾಯರು ಸುಮಾರು 8 ವರ್ಷಗಳಿದ್ದ ಕಾಲ ಅದು ಮಧುರೆಯಲ್ಲಿ 8 ವರ್ಷಗಳ ಕಾಲ ವಾಸ ಮಾಡಿದ ಜಾಗ ಅಂದರೆ ಎಷ್ಟು ಒಳ್ಳೆ ಸಿದ್ಧಿ ಕೊಡತಕ್ಕಂಥ ಕ್ಷೇತ್ರ ಮಧುರೆಯ ಕ್ಷೇತ್ರದ. ಇಲ್ಲಿ ಮೀನಾಕ್ಷಿ ಹಾಗೆ ಊರು ಹೊರಗೆ ಒಂದು 20 ದೂರ ಹೋದರೆ ಅಲ್ಲಿ ಸುಂದರರಾಜ ದೇವರು ಅಂತಿದ್ದಾರೆ. ಸಾಕ್ಷಾತ್ ನಾರಾಯಣನ ವಿಗ್ರಹ, ವಾದ್ರಾಸರು ವರ್ಣನೆ ಮಾಡಿರೋ ದೇವರು ತೀರ್ಥಪುರದಲ್ಲಿ ವರ್ಣನೆ ಮಾಡ್ತಾರೆ. ನೂಪುರ ಗಂಗಾ ಅಂತ ಒಂದು ಚಿಕ್ಕ ನದಿಯ ಪಾದದಿಂದ ಹುಟ್ಟಿ ಬರ್ತದೆ, ನೂಪುರ ಗಂಗಾ ಅಂತ ಹೆಸರು. ಆ ನೂಪುರ ಗಂಗಾ ನದಿ ವಾದ್ರಾಸರು ವರ್ಣನೆ ತುಂಬ ದಿನ ಮದುವೆ ಹೋದವ್ರು ನೋಡಲ್ಲ ಅದನ್ನು, ಕಾರಣ ಯಾತ್ರೆಯಲ್ಲಿ ಇಷ್ಟ ಸೇರಿಸೋದಿಲ್ಲ, ಬಿಟ್ಟುಬಿಡ್ತಾರೆ. ವಾದ್ರಾಸ ಸ್ವಾಮಿಗಳು ಹೋಗಿದ್ದಾರೆ ಅಂದ ಮೇಲೆ ಮದುವೆ ವರ್ಣನೆ ಮಾಡಿಲ್ಲ ಅವರು. ವರ್ಣನೆ ಮಾಡೋದ್ರಿಂದನೇ ಪ್ರಧಾನವಾಗಿ ವರ್ಣನೆ ಮಾಡಿದ್ರೆ ಸುಂದರರಾಜ ದೇವರನ್ನು. ಅದೆಲ್ಲ ಒಳ್ಳೆ ವಾತಾವರಣದಲ್ಲಿ ಅಧ್ಯಯನ ನಡೀತವರು. ಉಪನಯನ ಮಾಡಿದ್ದು ಅಣ್ಣ ಗುರುರಾಜಾಚಾರ್ಯರು. ಅಣ್ಣ ತಂದೆ ಸಮಾನ ಅಂತ ಒಂದು ಮಾತು, ಉಪನಯನ ಮಾಡಿದವರು ತಂದೆ ಸಮಾನ ಅಂತ ಇನ್ನೊಂದು ಮಾತು, ಎರಡು ಸೇರಿದ್ದರಿಂದ ಗುರುರಾಜಾಚಾರ್ಯರಿಗೆ ಒಳ್ಳೆ ಇದು ಬಂತು. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ದೊಡ್ಡ ಒಂದು ಪಾತ್ರ ವಹಿಸಿದ ಹಿರಿಮೆ ಗುರುರಾಜಾಚಾರ್ಯ. ಮುಂದೆ ಅದರಿಂದಾಗಿಯೇ ಅದು ಗುರುತು ಅನ್ನೋ ಹಾಗೆ ರಾಯರ ಮಠದಲ್ಲಿ ಬಂದಿರತಕ್ಕಂಥವ್ರ ಗುಂಪಿನಲ್ಲಿ ಎರಡು ಗುಂಪಾಯಿತು. ಮುಖ್ಯವಾಗಿ ಒಂದು ತುಂಬ ಇದ್ರು ಕೂಡ ಎರಡು ಪ್ರಧಾನ, ಒಂದು ರಾಯರ ಸಂತತಿಯಲ್ಲೇ ಪೀಠಕ್ಕೆ ಬಂದವರು ಒಂದು ಗುಂಪು, ಅವರ ಅಣ್ಣನ ಮಕ್ಕಳು ಪೀಠದ ಇನ್ನೊಂದು ಗುಂಪು. ಈ ರೀತಿ ಅಣ್ಣನ ಸಂತತಿಯರು ಪೀಠಕ್ಕೆ ಬಂದರು, ಅವರ ಸಂತೆ ಪೀಠಕ್ಕೆ ಬಂದರು. ರಾಯರಿಗೆ ಉಪನಯನಾದಿಗಳನ್ನು ಮಾಡಿದ ಭಾಗ್ಯದ ಫಲವಾಗಿ ಅವರಿಗೆ ಸಿಕ್ಕಿದ್ದು ಸಾಮಾನ್ಯವಾದದ್ದಲ್ಲ. ಪೀಠಾಧಿಪತ್ಯ ಹೊಂದತಕ್ಕಂಥ ಸಂತತಿಯನ್ನು ಪಡೆಯ ಯೋಗ ಬಂತವರಿಗೆ. ದೊಡ್ಡ ದೊಡ್ಡ ಸುಭತೀಂದ್ರ ಸ್ವಾಮಿಗಳಂಥವ್ರು ಅವರ ಮೊಮ್ಮಕ್ಕಳಾಗಿ ಬಂದವರು. ಸುಭತೀಂದ್ರ ಸ್ವಾಮಿಗಳು ರಾಯರ ಮಠದಲ್ಲಿ ರಾಯರಾದಮೇಲೆ ಭಾರಿ ದೊಡ್ಡ ಹೆಸರು ಸುಭತೀಂದ್ರ ಸ್ವಾಮಿಗಳದೇ, ಅವರ ಅಣ್ಣನ ಮೊಮ್ಮಗ ಅವರು. ಈ ರೀತಿಯಲ್ಲಿ ದೊಡ್ಡವರಿಗೆ ಮಾಡಿದ ಸೇವೆ ಎಂದು ವ್ಯರ್ಥವಾಗದೇ ನಮಗೆ ನಿದರ್ಶನ ಅದು. ಒಂದು ತಂದೆ ಇರಬಹುದು, ಆದರೆ ರಾಯರೇ ಸ್ವರೂಪದ ಅವ್ರು ಮಾಡಿದ ಹಿರಿಮೆ ದೊಡ್ಡದು. ಆದ್ದರಿಂದಾಗಿಯೇ ಅವರು ಬಲರಾಮದೇವರ ಅಣ್ಣ ಹೆಸರಿಗೆ, ಕೃಷ್ಣ ತಮ್ಮ, ಕೃಷ್ಣ ಸಾಕ್ಷಾತ್ ಭಗವಂತ ಹೇಗೋ ಹಾಗೆ ಆ ರೀತಿ ಸೇವೆ ಮಾಡಿದ ಫಲ ಬಂತು. ಇದರಿಂದ ನಾವು ಯಾವುದೇ ನಮಗೆ ತಿಳಿದೇ ಮಾಡಲಿ, ತಿಳಿದೇನೆ ಮಾಡಲಿ, ತಿಳಿದೇ ತಿಳಿದೇ ಇರಲಿ, ನೋ ಇಂಗ್ಲಿ ಯಾರು ಅನ್ನೋ ಇಲ್ಲಿ ಅಂತ ಹೇಳ್ತೇವಲ್ಲ, ಮಾಡ್ತಕ್ಕಂಥ ಯಾವುದೇ ಕಾರ್ಯ ವ್ಯರ್ಥ ಆಗೋದಿಲ್ಲ ನೆನಪಿರಬೇಕು. ಒಳ್ಳೆ ಕೆಲಸ ಮಾಡಿದರೆ ನಾ ದೇವದೋಷಣ ಮೃತ. ನಮ್ಮಲ್ಲೊಂದು ಪದ್ಧತಿ ಏನು ಗೊತ್ತಾ, ನಾವು ಪ್ರತಿ ಯಾರು ಉಪಕಾರ ಮಾಡಿದ್ರೆ ಅವ್ರು ನಮಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಸಾಮಾನ್ಯವಾಗಿ ಒಬ್ಬ ತುಂಬ ವೃದ್ಧ ಇರ್ತಾನೆ ತಿಳ್ಕೊಂಬೋಣ, ಯಾರು ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ನಮಗಿನ್ನು, ಪಾಪ ಅವನಿಗೆ ಕೈಲಾಗಲ್ಲ, ನಮಗೇನು ಮಾಡ್ತಾನೆ ಹೋಗ್ತಾನೆ. ಅವನಿಗೆ ದಾನ ಕೊಟ್ಟು ಇನ್ನು ಮರೆದು ಸತ್ತು ಅದು ಏನು ಮಾಡಿದ್ವಿ ಮತ್ತೆ, ಮಾಡಿ ದ್ವೇಷ್ಟು ಅಂತ ತಿಳ್ಕೊಂಬಿಟ್ರೆ ಅದು ಎಷ್ಟೊತ್ತು ಗೊತ್ತಾ. ಕ್ಯಾಶಿಯರ್ ಇರ್ತಾರೆ, ಒಂದು ಟ್ರಾನ್ಸ್ಫರ್ ಆಗ್ತಾನೆ ಅಂತೇಳಿ ಇವತ್ತು ಕೊಡದೆ ಬಿಡ್ತೀವ, ಅವನು ಟ್ರಾನ್ಸ್ಫರ್ ಇನ್ನೊಂದು ಜಾಗ ಬಂದೇ ಬರ್ತಾನು. ಅಲ್ಲಿ ಕಾಮನ್ ಸೆನ್ಸ್ ಇರೋ ಹಾಗೆ ನಾವು ಕೊಟ್ಟಿದ್ದೆ ಎಂದು ವ್ಯರ್ಥ ಆಗೋದಿಲ್ಲ. ಆಚಾರ ಹೇಳ್ತಾರೆ ದೇವ ದೋಷಣ ಮೃತ. ಅದಕ್ಕೆ ಯಾವಾಗಲೂ ಕೂಡ ಎರಡು ರೀತಿ, ನಮಗೆ ಉಪಕಾರ ಮಾಡಿದವರಿಗೆ ಅವ್ರಿಗೆ ನಾವು ಮಾಡಬೇಕು ಅಂತಿಲ್ಲ. ಅವ್ರು ಯಾವ ನಮಗೆ ಉಪಕಾರ ಅವ್ರು ಹೇಗೆ ಮಾಡಿದರೋ, ನಮ್ಮಂಥ ಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಅವ್ರಿಗೆ ಪ್ರತ್ಯುಪಕಾರ ಮಾಡಿದ ಲೆಕ್ಕ. ನಾವು ಅವ್ರಿಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಒಂದು ರೀತಿಯಲ್ಲಿ ಮಾಡೋದು ಒಳ್ಳೆಯದು. ಎಲ್ಲ ಕಾಲಕ್ಕೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಗುರುಗಳು ವಿದ್ಯೆ ಕೊಡ್ತಾರೆ ಅಂತ ತಿಳ್ಕೊಂಡು ಅವರಿಗೆ ಉದ್ಯೋಗೋಪದೇಶ ಮಾಡ್ತೀವಿ ಅರ್ಥ ಏನಿಗೆ ಸಾಧ್ಯ ಇಲ್ಲ. ಯಾರೋ ಒಂದು ಪೇಪರ್ ಕೊಟ್ಟರು ಪೇಪರ್ ಕೊಡ್ಬೋದು, ಪಾತ್ರೆ ಕೊಟ್ಟರು ಪಾತ್ರೆ ಕೊಡೋದು, ವಿದ್ಯೆ ಕೊಟ್ಟವರಿಗೆ ವಿದ್ಯೆ ಕೊಡ್ತಾನೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಗುರುಗಳನ್ನು ತಿನ್ನಿಸ್ಬೇಕು ಅಂತ ಕೇಳಿದರೆ ಇನ್ನೊಬ್ರಿಗೆ ಹೇಳಿಕೊಟ್ಟೆ ಇವ್ರನ್ನ ತಿರ್ಸ್ತಾ ಇಲ್ಲ, ಅವ್ರು ಮತ್ತೊಬ್ರಿಗೆ ಹೇಳ್ತಾರೆ, ಅದು ದೊಡ್ಡ ಒಂದು ದಿಕ್ಕು ಬೆಳೀತಾ ಹೋಗುತ್ತೆ. ಇದು ಗುರುರಾಜಾಚಾರ್ಯ ಮಾಡಿದ ಸೇವೆ ಎಷ್ಟು ಅದ್ಭುತಪೂರ್ವವಾದಂಥ ಹಿರಿಮೆಗೆ ಕಾರಣವಾಯಿತು ನಿದರ್ಶನ. ಮುಂದೆ ಆರಂಭದ ಪಾಠವನ್ನು ಅಣ್ಣನೇ ಹೇಳ್ಕೊಡ್ತಾರೆ. ಇನ್ನು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಮಧುರೆಗೆ ಕಳಿಸ್ಕೊಡ್ತಾರೆ. ಮಧುರೆಯಲ್ಲಿ ರಾಯರು ಅನೇಕ ಗ್ರಂಥಗಳನ್ನು ಓದ್ತಾರೆ, ಸಾಹಿತ್ಯಾದಿಗಳು ಓದ್ತಾರೆ. ವೇದ ಪಾಠ ಆಗುತ್ತೆ. ವೇದ ಯಾವಾಗಲೂ ಓದಬೇಕಾದ್ರೆ ಸ್ವಶಾಖ ಓದಿ ಬೇರೆ ಓದಬೇಕು ಅಂತ ನಿಯಮ ಉಂಟು. ಎಲ್ಲ ವೇದಗಳ ಅಧ್ಯಯನವಾಯಿತು, ಕಾವ್ಯ ಉತ್ಪತ್ತಿ ಆಯಿತು, ಎಲ್ಲ 16 ವರ್ಷವಾಯಿತು. ಅಷ್ಟೊತ್ತಿಗೆ ಮದುವೆನೂ ಆಯಿತು. ಮತ್ತು ಚಿಕ್ಕ ವಯಸ್ಸಿಗೆ ಮದುವೆ, ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ 8 ಅವ್ರಿಗೆ 16 ಪದ್ಧತಿ, ಅದಕ್ಕೆ 8 ವರ್ಷ ಸಾಮಾನ್ಯ ಗ್ಯಾಪ್ ಇರೋ ಪದ್ಧತಿ ಅದು. 16 ಮದುವೆನೂ ಆಯಿತು. ಸರಸ್ವತಿ ದೇವಿ ಅಂತ ಹೆಂಡತಿ ಕತೆ ನಾವು ಕೇಳಿರುತ್ತೆ. ಅಷ್ಟೊತ್ತಿಗೆ ಮತ್ತೆ ಇಲ್ಲಿಗೆ ಬಂತು. ಆಗ ಅನೇಕ ಸಮಸ್ಯೆಗಳು ಪ್ರಾರಂಭವಾಯಿತು. ದಾರಿದ್ರ್ಯ ಬಂದು ದಾಸಮಯಕ್ಕೆ ದಾರಿದ್ರ್ಯ ಬಂತು ಅವ್ರ ಮನೆಯಲ್ಲಿ. ಮೊದಲಿದ್ದ ಸಂಪತ್ತು ಅಪಾರವಾದ ಸಂಪತ್ತಿತ್ತು, ಸಂಪತ್ತೆಲ್ಲ ದಾನ ಧರ್ಮಕ್ಕೆ ವ್ಯಯ ಆಯಿತು. ಮತ್ತು ಸಂಪಾದನೆ ಮಾಡೋದಕ್ಕೆ ಹೋಗಲಿಲ್ಲ ಅವರು, ಕೇವಲ ದಾನ ಧರ್ಮಾದಿಗಳು ತೊಡಗಿದ್ದ ಒಂದು ಕಡೆಗೆ ಓದಿನಲ್ಲಿ ಇವರಿದ್ದು ಬಿಟ್ಟರು. ಆ ಸಮಯದಲ್ಲೇ ಭಾರಿ ದಾರಿದ್ರ್ಯ ಅನುಭವಿಸಿ ಎರಡು ಕಡೆ ಕಾಲ ಕಳೆದರು. ಶ್ರೀಮುಷ್ಠದಲ್ಲಿ ಕೆಲವು ದಿವಸ ಇದ್ದರು, ಕುಂಭಕೋಣದಲ್ಲಿ ಕೆಲವು ದಿವಸ ಇದ್ದರು. ರಾಯರ ಹತ್ತದಲ್ಲಿ ಶ್ರೀಮುಷ್ಠದಲ್ಲಿ ಇವತ್ತು ಹೋದಾಗ ಮನೆ ನೋಡಬಹುದು ನೀವು, ಇವತ್ತಿಗೂ ಕೂಡ ರಾಯರ ಮನೆ ಅಂತಲೇ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದು ಎಷ್ಟು ಪಾಳ ಬಿದ್ದ ಮನೆ, ಈಗ ಸ್ವಲ್ಪ ಸುಮ್ಮನೆ ಇದು ಮಾಡಿಸಿದ್ದಾರಂತೆ. ಆ ದೊಡ್ಡ ದೊಡ್ಡ ಮನೆಗಳನ್ನ ನಿರೀಕ್ಷೆ ಮಾಡ್ತೇವೆ. ರಾಯರು ಬಹುಶಃ ಇವತ್ತು ಹಿಂದೆ ಆಗಿದ್ದಿರ್ಬೋದು ಅಂತ ಕೇಳಿದರೆ ಏನೋ ಅವರಿಗೆ 100 by 100 200 ಏನೋ ವಿಚಾರ ಮಾಡ್ತೇವೆ. 20-30 ಕೂಡ ಇಲ್ಲ ಅವ್ರ ಮನೆ, ಚಿಕ್ಕ ಮನೆ. ಅದೇನದು ರೂಮು ಗೀಮು ಏನಿಲ್ಲ, ಒಂದು ವೆರಾಂಡ ಒಂದು, ಅದರಲ್ಲಿ ಅಡುಗೆ ಮನೆಯ ಒಂದು ಹಾಲು ಇನ್ನೊಂದಿದೆ ಅಷ್ಟೇ. ಅಷ್ಟು ಚಿಕ್ಕ ಮನೆಯಲ್ಲಿ ಪರಿಮಳಾದಿ ಗ್ರಂಥ ಬರೀತಕ್ಕಂಥ ಮಹಾನುಭಾವರಿದ್ದರು ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. 20-30 ದೊಡ್ಡ ದೇವ್ರನ್ನ ಇಟ್ಕೊಂಡು ವಾಸ ಮಾಡಿದ್ರು. ಈ 60-40-50-80-120 ಒಳಗೆ ಡಾಗ್ ಇಟ್ಕೊಂಡು ವಾಸ ಮಾಡ್ತಿರ್ತಾರೆ. ದೇವ್ರನ್ನ ಇಟ್ಕೊಂಡು ಅವರಿದ್ರೆ ನಾಯಿನ ಇಟ್ಕೊಂಡು ಇವರಿರ್ತಾರೆ ಇಷ್ಟೇ. ಮನೆ ದೊಡ್ಡದಾದಷ್ಟು ನಾಯಿ ಗ್ಯಾರಂಟಿ ಬರುತ್ತೆ ಅಂತ ಅರ್ಥ. ದೇವ್ರಿಗೆ ಗ್ಯಾರಂಟಿ ಹೋಗ್ತಾರೆ, ನಾಯಿ ಗ್ಯಾರಂಟಿ ಬರುತ್ತೆ. ಎಷ್ಟು ದೊಡ್ಡ ಮನೆ ಹಾಕಿದ್ರೆ ಬೋರ್ಡ್ ಇದ್ದೇ ಇರುತ್ತೆ ಗ್ಯಾರಂಟಿ. ಅದು ನೋಡಿ ನಮ್ಗೆ ಆಶ್ಚರ್ಯ ಸಂಕೋಚ ಆಗಿಬಿಡುತ್ತೆ. ಹಿಂದಿನವ್ರು ಹೇಗೆ ಜೀವನ ಮಾಡ್ತಿದ್ರು ಎಂಬುದಕ್ಕೆ ನಿಜವಾಗಲೂ ದೊಡ್ಡ ಆಶ್ಚರ್ಯ. ರಾಯರ ಒಂದು ವೆಂಕಟಭಟ್ಟರು ಅಂದರೆ ವೆಂಕಟಭಟ್ಟರು, ಪಕ್ಕದಲ್ಲಿ ಒಂದು ಮಂಟಪ, ಅಲ್ಲಿ ಅನ್ನಿಕ ಮಾಡ್ತಾ ಇದ್ರಂತೆ. ನಿತ್ಯ ಪುಷ್ಕರಣಿ ಸ್ನಾನ ಅನ್ನಿಕ ಇದು. ಎಂಥ ದಾರಿದ್ರ್ಯ ಆಗ ಇನ್ನೊಬ್ಬರು ಕೈಚ ಬರೀ ಅಗ್ರಹಾರ. ಇವತ್ತಿಗೂ ವೈಷ್ಣವರೇ ಹೆಚ್ಚಿರತಕ್ಕಂಥದ್ದು ಅಂದ್ರೆ ಇವತ್ತು ಎಲ್ಲ ಊರಲ್ಲೂ ವೈಷ್ಣವರು ಕಡೆ ಅಲ್ಲೂ ಕಡಿಮೆ ಆಗಿದ್ದಾರೆ ಅಷ್ಟೇ. ಅಲ್ಲಿ ವರಾಹ ದೇವರು ವೈಷ್ಣವರಿಗೆ ದೊಡ್ಡ ಆರಾಧ್ಯ ಮೂರ್ತಿ. ಅಲ್ಲಿದ್ದರು ಅಲ್ಲೊಂದು 2 ವರ್ಷ, ಕುಂಭಕೋಣದಲ್ಲಿ 2 ವರ್ಷ, ಒಟ್ಟು 4 ವರ್ಷಗಳ ಕಾಲ ಭಾರಿ ದಾರಿದ್ರ್ಯ. 2 ವರ್ಷ ದಾರಿದ್ರ್ಯ ಇತ್ತು, 4 ವರ್ಷ ಪೀಕ್ ಹೊರಟೋಯ್ತು ದಾರಿದ್ರ್ಯ. ಆತ ದಾರಿದ್ರ್ಯ ಬಂದರೆ ಎದುರಿಸೋದಿದೆಯಲ್ಲ ಅದು ಚಾಲೆಂಜ್ ಅಂತ ಕರೀತಾರೆ. ಸುಲಭವಾದ ಸಮಸ್ಯೆ ಎದುರಿಸಿಬಿಟ್ರೆ ಚಾಲೆಂಜ್ ಅಂತ, ಬುದ್ಧಿವಂತ ಅಂತ ಕರೆಯೋದಿಲ್ಲ. ನಿಜವಾದ ಡಿಫಿಕಲ್ಟಿ ಬರುತ್ತಲ್ಲ ಆಗಿದ್ರೆ ಅದನ್ನು ಗ್ಯಾರಂಟಿಯಾಗಿ ಗ್ರೇಟ್ ಅಂತ ಕರೀತಾರೆ. ಡಿಫಿಕಲ್ಟಿ ಬ್ಯಾಚ್ನಲ್ಲಿ ಬರೀ 1st ಕ್ಲಾಸ್ ತೊಗೊಂಡ್ರು, 2nd ಕ್ಲಾಸ್ ತೊಗೊಂಡ್ರು ಅವನು ಭಾರಿ ಬುದ್ಧಿವಂತ ಅಂತ ಅರ್ಥ. ಈಜಿ ಬ್ಯಾಚ್ನಲ್ಲಿ 1st ಕ್ಲಾಸ್ ತೊಗೊಂಡು ಪ್ರೆಸಿಡೆಂಟ್ ತೊಗೊಂಡು ಅಯ್ಯೋ ನೀವು 100 ಜನ ಇದ್ದಾರೆ ಬಿಡು ಅಂತ ಹೇಳ್ತಾರೆ. ಇದು ಸಾಧನೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೇವೆ ಗೊತ್ತಾ, ಭಾರಿ ಸುಲಭ ಇತ್ತು, ಹೇಗೂ ಸುಲಭ ಇತ್ತು ಅಂತ ಬರೀ ಪೇಪರ್ ಕೊಟ್ಬಿಡೋದು. ಕಷ್ಟ ಇದ್ರೆ ಹೇಗೂ ಕಷ್ಟ ಬರೀ ಪೇಪರ್ರೆ ಅಂದರೆ, ಕಷ್ಟ ಇದ್ದರೂ ಸಾಧನೆ ಮಾಡೋದಿಲ್ಲ, ಅವು ಸುಖ ಇದ್ದರೂ ಸಾಧನೆ ಮಾಡೋದಿಲ್ಲ. ಲೈಟ್ ಇಲ್ಲ ಮನೆಯೊಳಗೆ, ಲೈಟ್ ಇಲ್ಲ ಓದಲಿಲ್ಲ, ಲೈಟ್ ಇದ್ದರೆ ಅಣ್ಣ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ, ಕರೆಂಟ್ ಇದ್ದರೆ ಫ್ಯಾನ್ ಹಾಕೊಂಡು ನಿದ್ದೆ ಹೊಡೆದು ಬಿಡೋದು ಮೂಲ. ಅಂದರೆ ಸಾಧನೆ ಮಾಡೋವನಿಗೆ ಆಪತ್ತು ಬಂದರೂ ಸಾಧನೆ ಬಿಡೋದಿಲ್ಲ, ಸಾಧನೆ ಮಾಡದೇ ಇದ್ದವನಿಗೆ ಸಂಪತ್ತು ಬಂದರೂ ಸಾಧನೆ ಮಾಡೋದಿಲ್ಲ. ರಾಯರ ಅದ್ಭುತವಾದ ಸಾಧನೆ ಮಾಡಿದಂಥ ಜಾಗಗಳಾದವು. ಆ ರಾಯರ ಜೀವನದ ವ್ರತದ 2 ಭಾಗ, ಒಂದು ದಾರಿದ್ರ್ಯವನ್ನು ಸಹಿಸಿತ್ತು, ಇನ್ನೊಂದು ಇನ್ನೊಬ್ಬರನ್ನು ಬೇಡದೆ ಬದುಕಿತ್ತು. ಇದು ಬಹಳ ಮುಖ್ಯ. ಇದ್ದು ನಾವು ಇನ್ನೊಬ್ಬರನ್ನು ಕೇಳ್ತೇವೆ, ಇದ್ದು ಬೇಡ ನಮ್ಮ ಪದ್ಧತಿ, ಇಲ್ಲದೆ ಹೋದರೂ ಬೇಡಲಿಲ್ಲ. ಅದು ನಿಜವಾದ ಅರ್ಥದಲ್ಲಿ ವಿಶಾವಶ್ವಪುರುಷರ ಸಂದೇಶ. ಜಗದುದರ ಕೊಟ್ಟುದನು ಪುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು ಭಗವದ ದೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಅಂಥ ಸಮಯದಲ್ಲಿ ಯಾರು ಗೆಲ್ತಾರಲ್ಲ ದೊಡ್ಡ ಸಾಧನೆಯಾಗುತ್ತೆ. ಜನ್ಮ ಜನ್ಮದ ಆಸ್ತಿ ಅಂತ ಹೇಳಿದರೆ ಕೇಳಿ ಬದುಕೋದಲ್ಲ, ಕೇಳದೆ ಬದುಕೋದು ಅಂತ ಹೇಳಿದ್ದಾರೆ. ಇವತ್ತು ಕೇಳೋದು ಬೇಡ, ಲಂಚ ತಗೊಳ್ಳೋ ಅಭಿಪ್ರಾಯ ಬಂದವ್ರಿಗೆ ಕೇಳೋದೇನು ಬಂತಿ ಮತ್ತೆ? ಕೇಳಿ ಅಲ್ಲ ಕಾಡಿ ಬೇಡಿ ತಗೊಳ್ಳೋ ಕಾಲ ಬಂದರೆ ಇನ್ನೂ ಮನುಷ್ಯನ ವ್ಯಕ್ತಿತ್ವ ಡೌನ್ ಆಗುತ್ತೆ. ಹಣಕಾಸು ಬರೋದು ದೊಡ್ಡದಲ್ಲ, ವ್ಯಕ್ತಿತ್ವ ಹಾಳಾಗುತ್ತೆ. ನಾವು ಉದಾಹರಣೆ ಯಾರೋ ಒಬ್ಬರಿದ್ದಾರೆ ಅಂತ ಭಾರಿ ಶ್ರೀಮಂತ, ನಾನು ಕೇಳೋದೆಲ್ಲ 1 ರೂಪ ಕೊಡ್ಬೋದು ಅಂತ ತಿಳ್ಕೊಬೇಡ. ನಾನು ಕೇಳಲಿಲ್ಲ 1 ರೂಪ ಕೊಡಲಿಲ್ಲ, ಅದು ಕೇಳಲಿಲ್ಲ ಅನ್ನೋ ಧರ್ಮ ಇದೆಯಲ್ಲ, ಅದು ಜನ್ಮದಿನಕ್ಕೆ ಬರೋ ಆಸ್ತಿ. ಅದು ಬಂತು ಕೇಳಿದ್ರೆ ಅಲ್ಲಿ 1 ರೂಪ ಬರ್ತಿತ್ತು ಅಷ್ಟೇ, ಬಿಟ್ಟಿದ್ದಕ್ಕೆ ಕೋಟಿ ಬರ್ತಾ ಧರ್ಮ ಉಳಿತಾರೆ. ಅದು ಆ ಧರ್ಮದ ಕಾನ್ಸೆಪ್ಟ್ ನಮ್ಮಲ್ಲಿ, 50 ಲಕ್ಷ ಕಳ್ಕೊಬಿಟ್ಟಿಯಾ, ಒಂದು ಮಾತು ಕೇಳಿದ್ರೆ ಕೊಡ್ತಿದ್ರಲ್ಲ ಅಯ್ಯ, ಕೇಳಿದ್ರೆ ಏನಂತ ಮಹಾ ಅಂತ ಮಹಾ ನೆನೆಸ್ಬಿಟ್ಟಿದೆ ನಮಗೀಗ. ಯಾರ್ಯಾರೋ ಕೇಳ್ತಾರೆ, ಏನೇನೋ ಮಾಡ್ತಾರೆ, ಅದು ಧರ್ಮ ಅಲ್ಲ. ನಮ್ಮ ಜೀವನದಲ್ಲಿ 2, ಒಂದು ಕೇಳೋದೊಂದು ಮುಖ್ಯ, ಅನುಷ್ಠಾನ ಮಾಡೋದೊಂದು ಮುಖ್ಯ. ಶಾಸ್ತ್ರ ಓದ್ತೇವೆ, ಫಾಲೋ ಮಾಡೋದು ಭಾರಿ ಕಷ್ಟ ಆಗುತ್ತೆ, ಮಾಡದೆ ಹೋದರೆ ಅರ್ಥ ಇಲ್ಲ. ಫ್ರಿಜ್ ಇಟ್ಕೊಳ್ಳೋದು ಮನೆಯಲ್ಲಿ ಇದ್ದರೆ ಒಳ್ಳೆ ಫ್ರಿಜ್, ಅದು ಇಂಪಾರ್ಟೆಂಟ್ ಫ್ರಿಜ್ಜು, ಕರೆಂಟೇ ಇಲ್ಲ ತಗೊಂಡು ಏನು ಮಾಡ್ತೀರಿ? ಅದರಿಂದ ಒಳಗಿಟ್ಟರೆ ಇನ್ನೂ ಹೋಪ್ಲೆಸ್ಸು, ಹೊರಗಿಟ್ಟರೆ ಸ್ವಲ್ಪ ಗಾಡಿ ಆಡುತ್ತೆ, ಒಳಗಿಟ್ಟರೆ ಇನ್ನೂ ಹೋಪ್ಲೆಸ್ ಆಗಿಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಮತ್ತು ಅಷ್ಟೇ, ಎಷ್ಟೇ ವಿದ್ವತ್ ಇದ್ದರೂ ಕೂಡ ಅದರಲ್ಲಿ ವಿನಯದ ಕನೆಕ್ಷನ್ ಇಲ್ಲದೆ ಹೋದರೆ ಅದು ಡೆಡ್ ಇದ್ದಾಗಲೇ, ಅದು ಹೊರಗಿರೋದು ವಾಸಿ. ಆ ಡಬ್ಬ, ಅದು ಬರೀ ಡಬ್ಬ ಅಂತ ಫ್ರಿಜ್ ಅಂತ ಡಬ್ಬ ಅಂತ ಕರೀತಾರೆ ಅಷ್ಟೇ. ಇವತ್ತು ರಾಯರ ಜೀವನದಲ್ಲಿ ಸತ್ಯ ಧರ್ಮ ರಥ ಆಯ್ತು, ಓದೋದು ಒಂದು ಭಾಗ, ಪ್ರಾಕ್ಟೀಸ್ ಮಾಡೋದು ಇನ್ನೊಂದು ಭಾಗ. ಅದಕ್ಕೆ ರುಚಂಚ ಸತ್ಯಂಚ ಅಂತ ಕರೀತಾರೆ, ಋತ ಸತ್ಯ. ಉಪನಿಷತ್ತಿನ 2 ಮಾತುಗಳು ಅದರ ಅರ್ಥ ಬರೀತಾರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಅಂದರೆ ಸರಿಯಾಗಿ ತಿಳ್ಕೊಳ್ಳೋದು, ಸತ್ಯ ಅಂದರೆ ತಿಳ್ಕೊಂಡು ಫಾಲೋ ಮಾಡೋದು ಅಂತ ಹೇಳ್ತಾರೆ. ಆಚಾರ ಎಲ್ಲ ಸತ್ಯ, ವಿಚಾರವೆಲ್ಲ ಋತ. ಇವತ್ತು ಅನೃತ, ಸತ್ಯಮೇ ವಜಯತೆ ನಾನೃತಂ ಇರುತ್ತಲ್ಲ, ಅನೃತ ಎಂದು ಗೆಲ್ಲೋದಿಲ್ಲ, ಋತ ಗೆಲ್ಲೋದು. ಆದರೆ ಋತಂ ತರ್ತೇನ ಪರಿಶಿಂಚಾಮಿ ನೆನಪಿರುತ್ತೆ, ಋತ ಋತ ಸತ್ಯ ಋತ. ಈ ಮಾತಿನಲ್ಲಿ ಋತಕ್ಕಿರೋ ಮಹತ್ವ ದೊಡ್ಡದು. ರಾಯರಾಯ ರೀತಿ ಬದುಕ್ತಾರೆ, ಎಲ್ಲೋ ವಯಸ್ಸಾದ ಮೇಲೆ ಒಂದು ಹಂತದಲ್ಲಿ ಬದುಕಿದಾರಲ್ಲ, ಎಂಥ ವರ್ಷ ಅವರು 20-24 ಪೀಕ್, ಅವರು ತಾರುಣ್ಯದ ಪೀಕಲ್ಲಿದ್ದಾರೆ. ಅಂಥವ್ರು ಬಿಸಿರಕ್ತ ಅಂತಲೇ ಹೆಸರು. ಅಲ್ಲಿ ಬೇಗ ಟೆಂಪ್ಟ್ ಆಗ್ತಾನೆ ಮನುಷ್ಯ, ಏನೂ ಆಗಲಿಲ್ಲ, ಅವರು ಧೈರ್ಯವಾಗಿ ಎದುರಿಸ್ತಾರೆ. ಆ ಕಾಲ ಹೇಗೆ ಕಳೆದ್ರೆ ಹಾಗಿದ್ರೆ ಅಂತ ಪ್ರಶ್ನೆ. ಹೇಗೆ ಕಳೆದ್ರು? ಸುಧೀಂದ್ರ ಸ್ವಾಮಿಗಳು ಪಾಠ ಹೇಳ್ತಾ ಇದ್ದಾನೆ, ಆದರೆ ಉಪಯೋಗ ಮಾಡ್ಕೊಂಡು ಕಳೆದ್ರು. ಅದರಿಂದ ತಪಸ್ಸಾಯಿತು. ಬರೀ ಉಪವಾಸ ಇದ್ದರೆ ಕೃಷರಾಗ್ತಿದ್ರು, ತಪಸ್ಸು ಮಾಡಿಕೊಂಡ್ರು. ಇದು ವಿಶೇಷ. ಇವತ್ತು ಸಾಮಾನ್ಯವಾಗಿ ವಾರಾಧನಾಥ ಹುಡುಗರ ಚೆನ್ನಾಗಿ ಓದ್ತಾನೆ, ಅವ್ರು ರ್ಯಾಂಕ್ ಬರ್ತಾನೆ, ಆದರೆ ಕೆಲಸ ಸೇರಲ್ಲ ಅವನು, ಮತ್ತೆ ಓದ್ತಾನೆ, ಮತ್ತೆ ವಾರಾಧನೆ ಮಾಡಿಕೊಂಡೆ ಮತ್ತೆ ಓದ್ತಾನೆ, ಮತ್ತೆ ರ್ಯಾಂಕ್ ಬರುತ್ತೆ, ಮತ್ತೆ ವಾರಾಧನೆ ಮಾಡಿಕೊಂಡೆ ಮತ್ತೆ ಓಡ್ತಾನೆ. ಯಾವ ಟೇದಲ್ಲಿ ಕೆಲಸಕ್ಕೆ ಸೇರಿದ್ರು ಮುಂದೆ ಓದ್ಲಿಕ್ಕೆ ಆಗ್ತಿದ್ದಿಲ್ಲ ಅವರಿಗೆ. ರಾಯರ ಹಾಗೆ ಅಷ್ಟು ಓದಿದರೂ ಕೂಡ 20 ಮಹಾಭಾಷ್ಯ ಬಿರುದು ಬಂದ ಮಹಾನುಭಾವರು. ಮಹಾಭಾಷ್ಯ ಬಿರುದು ವ್ಯಾಕರಣಕ್ಕೆ ಸಂಬಂಧಪಟ್ಟಿತ್ತು. ಮೀಮಾಂಸದಲ್ಲಿ ಭಟ್ಟ ಸಂಗ್ರಹ ಬರೀತಾರೆ, ವ್ಯಾಕರಣದಲ್ಲಿ ಮಹಾಭಾಷ್ಯ ವೆಂಕಟಾಚಾರ್ಯ ಆಗ್ತಾರೆ, ಸಂಗೀತದಲ್ಲಿ ವೈಣಿಕ ವಿದ್ವಾಂಸರಾಗ್ತಾರೆ, ಶಾಸ್ತ್ರದಲ್ಲಂತೂ ತಂತ್ರ ಗ್ರಂಥ ಬರೀತಾರೆ. ಎಷ್ಟು ಶಾಸ್ತ್ರ ಬರ್ತಿತ್ತವರಿಗೆ, ಅಷ್ಟು ಶಾಸ್ತ್ರವನ್ನು ಕಲಿತಾರೆ. ಓದೋ ವಯಸ್ಸಿನಲ್ಲಿ ಎಂದು ಕೂಡ ನಾವು ಬೇರೆ ಕೆಲಸ ಮಾಡಬಾರ್ದು. SLC ಫಸ್ಟ್ ರ್ಯಾಂಕ್ ಬಂದು ಒಂದು ಮೇಷ್ಟ್ರ ಹತ್ರ ಹೋದ ತಕ್ಷಣ ಕೆಲಸಕ್ಕೆ ಸೇರೋಂತ ಯಾರು ಹೇಳ್ತಾರೆ? ಅದ್ರ ಓದು ಅಂತ ಹೇಳ್ತಾರೆ. ಇಲ್ಲ, ತುಂಬ ಕಷ್ಟ ಇದೆ, ನಾನು ದುಡ್ಡು ಕೊಡ್ತೀನಿ ಓದು ಅಂತ ಹೇಳ್ತಾರೆ. ಅದಕ್ಕೆ ಇದು ಕೆಲಸಕ್ಕೆ ಸೇರೋ ಕಾಲ ಅಲ್ಲ, ಓದೋ ಕಾಲ ಇದು. ಇದು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ರ್ಯಾಂಕ್ ಬಂದಿದೆ ಅದಕ್ಕೆ ಓದು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಥರ್ಡ್ ಕ್ಲಾಸ್ ಪಾಸ್ ಆಗಿರ್ತಾರೆ, ಓದು ಬೇಡ ನೀನು, ಮತ್ತೆ ಕೆಲಸಕ್ಕೆ ಬಂದು ಸೇರ್ಕೊಂಬಿಡು ಅಂತ ಹೇಳ್ತಾರೆ. ಏ, ನಮಗೆ ಕೆಲಸ ಇಲ್ಲ, ಓದಲು ಎರಡು ಆಗುತ್ತೆ ನಿನಗೆ, ಆಮೇಲೆ ಯಾರು ಕರೆದ್ ಇಲ್ಲ ಅಂತ ಹೇಳ್ಬೇಡಿ, ಕೆಲಸಕ್ಕೆ ಬಂದು ಸೇರ್ಕೊಂಡ್ಬಿಡು. ಕೆಲಸ ಅಂದ್ರೆ ಕರ್ಮ, ಈ ಓದು ಅಂದ್ರೆ ಜ್ಞಾನ. ಸೊ ಜ್ಞಾನಕ್ಕೆ ಹೆಚ್ಚು ಅವಕಾಶ ಇದ್ದಾಗ ಕರ್ಮ ಬಿಡಬಾರ್ದು, ಸಂಕೋಚ ಮಾಡಬೇಕು. ಅದನ್ನು ರಾಯರ್ ಮಾಡಿ ತೋರಿಸ್ತಾರೆ. 4 ಕಾಲ ಇರ್ತಾರೆ. ಒಂದೊಂದು ವಿದ್ಯೆ ಎನ್ಕ್ಯಾಶ್ ಆಗುತ್ತೆ ಗೊತ್ತಾದರೆ ಅವನ್ನ ಅಲ್ಲಿ ಊರೇ ಬಿಟ್ಬಿಡ್ತಿದ್ರು. ಗಂಧ ತೆಗೆದರೆ ಅಗ್ನಿ ಸೂಕ್ತ ಹೇಳ್ಕೊಂಡು ಗಂಧ ತೆಗೆದರೆ ತಂಪಾಗ ಗಂಧ ಬೆಂಕಿ ಆಯಿತು. ಉಳಿದವರಾಗಿದ್ದರೆ ಎನ್ಕ್ಯಾಶ್ ಪಡ್ಕೊಂಡ್ಬಿಡುವುದಾಗಿತ್ತು. ಮನುಷ್ಯ ಟೆಂಪ್ಟ್ ಆಗ್ತಾನೆ. ಮಹಾಭಾರತದ ಕಥೆ ಬರ್ತದೆ. ಜಾಜೇಲಿ ಅಂತ ಋಷಿ ಸಮುದ್ರದ ತೀರದ ತಪಸ್ಸು ಮಾಡ್ತಾ ಇರ್ತಾರೆ. ತುಂಬ ತಪಸ್ಸು ಮಾಡಿದರು, ಅವ್ರಿಗೆ ಒಳ್ಳೆ ಸಿದ್ಧಿ ಬಂತು. ಒಂದು ಸಿದ್ಧಿಗಿದ್ದಾಗ ಏನಾಯ್ತು ಗೊತ್ತಾ? ಆಕಾಶದಲ್ಲಿ ಹಾರಲಿಕ್ಕೆ ಶುರು ಮಾಡಿಬಿಟ್ಟು ಹಕ್ಕಿ ಹರಿದಾಗ ಹರ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಯ್ತು ಅವ್ರಿಗೆ. ಅನ್ಕೊಂಡೇ ಇದ್ದಿಲ್ಲ ಅದನ್ನ. ಅಬ್ಬ, ನನಗೆ ಒಳ್ಳೆ ಸಿದ್ಧಿ ಬಂದು ಅಹಂಕಾರ ಪಟ್ಟುಬಿಟ್ಟು, ಭಾರಿ ಅಹಂಕಾರ ಬಂತು ಅವ್ರಿಗೆ, ಒಳ್ಳೆ ಸಿದ್ಧಿ ಬಂದಿದೆ ಅಂತ. ತಕ್ಷಣ ಪಕ್ಷಿಗಳು ಮಾತಾಡಿದ್ರು, ನಿನ್ನ ಸಿದ್ಧಿ ಏನು ಲೆಕ್ಕ ಇಲ್ಲ, ಅಲ್ಲಿ ತುಲಾಧಾರ ಅಂತ ಒಬ್ಬನಿದ್ದಾನೆ, ಅವನ ಮುಂದೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಅವನಿಗೆ ಆಶ್ಚರ್ಯ ಆಗಿ ನೋಡಿದ್ರೆ, ತುಲಾಧಾರ ಯಾರು ಗೊತ್ತೋ? ವೈಶ್ಯ, ತೂಕ ಮಾಡೋನಷ್ಟೇ. ಅವನಿಗಿರೋ ಬುದ್ಧಿ ನಿಮಗಿಲ್ಲ, ಅವನಿಗಿರೋ ಸಿದ್ಧಿ ನಿಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅದು ರಾಯರು ಎಂದು ಸಿದ್ಧಿಗೋಸ್ಕರ ಏನು ಮಾಡಲಿಲ್ಲ, ಅಟೆಂಪ್ಟ್ ಆಗಲಿಲ್ಲ. ಅದು ಬಂದ ತಕ್ಷಣ ಇನ್ನೊಬ್ರಿಗೆ ಕಾಣದಂತೆ ಬೇರೆ ಕಡೆ ಹೋಗ್ಬಿಡ್ತಾ ಇದೆ. ಆ ಮೂಲಕ ರಹಸ್ಯ, ನಾವು ಯಾವಾಗ ಹೋಗ್ತೀವಿ ಗೊತ್ತಾ ರೀತಿ, ದುಡ್ಡು ಕೊಟ್ಟರೆ ಇನ್ನೊಬ್ರು ಸಿಗೋದಿಲ್ಲ, ತಕ್ಷಣ ಲಾಟ್ರಿ ಬಂದ್ರೆ ನಾಪತ್ತೆ ಆಗಿಬಿಡ್ತಾನೆ. ಅದಕ್ಕೆ ಲೋನ್ ಕೇಳಿದ್ರೆ ಕಷ್ಟ ಅಂತ ಹೆದರಿಕೆ ಅವನಿಗೆ, ಮನೆ ಜನ ಬಂದರೆ ಕಷ್ಟ. ಜ್ಞಾನ ಹಾಗೆ ಕಾಪಾಡ್ಕೋಬೇಕು ಅಂತ, ನಾವು ಧನ ಕಾಪಾಡ್ಕೊಳ್ಳೋದು ಗೊತ್ತಿದೆ, ಅದು ಹಿಂದೆ ಬರೋದೇ ಇಲ್ಲ. ಹಾಗೆ ಜ್ಞಾನ ಕಾಪಾಡಿಕೊಂಡ್ರೆ ಜನ್ಮ ಜನ್ಮಕ್ಕೂ ಆಸ್ತಿ ಆಗ್ತದೆ. ಜ್ಞಾನ ಕಾಪಾಡೋದು ಅಂದರೆ ಬೆಳೆಸೋದೇ ಹೊರತು ಮತ್ತೊಂದಲ್ಲ. ಜ್ಞಾನದ ನಿಜವಾದ ಲಕ್ಷಣ ಅದನ್ನು ಎಂದು ಫಲದಾಶೆಗೆ ಉಪಯೋಗ ಮಾಡದೆ ಹೋದರೆ ಅದನ್ನು ಜ್ಞಾನ ಅಂತ ಕರೀತಾರೆ. ಬರಬೇಕು ಲೌಕಿಕ ಜ್ಞಾನ ಉಪಯೋಗ ತೊಗೊಂಡ್ರೆ ಜ್ಞಾನ ಅದು. MSc ಫಸ್ಟ್ ರ್ಯಾಂಕ್ ಮನೆಯಲ್ಲಿ ಕುತ್ಕೊಬಿಟ್ಟ, ದಡ್ಡ ಅಂತ ಕರೀತಾರೆ. BE ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಹೋಗಲೇ ಇಲ್ಲ, ದಡ್ಡ ಅಂತ ಕರೀತಾರೆ. ಯಾಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಓದಿರೋ ನೀವು ಅದನ್ನು? ಆದರೆ ಸುಧಾ ಪಂಡ್ಯದ ಎನ್ಕ್ಯಾಶ್ ಮಾಡ್ಕೋಬಾರ್ದು, ಅದಕ್ಕೆ ಅದು ಪಜಿತಿ ಆಗ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮ ವಿದ್ಯೆ ಎನ್ಕ್ಯಾಶ್ ಆಗಬಾರ್ದು, ಲೌಕಿಕ ವಿದ್ಯೆ ಎನ್ಕ್ಯಾಶ್ ಆಗದೆ ಇರಬಾರ್ದು. ಯಾಕೆಂದ್ರೆ ಮುಂದೆ ಬೆಲೆ ಇಲ್ಲ ಇದನ್ನು. ಹಣ್ಣು ಎಷ್ಟು ಕೂಡಿರ್ತೀರಿ ನೀವು, ಉಪಯೋಗಿಸ್ಲೇಬೇಕು. ಮರ ಕಡಿಬಾರ್ದು, ಹಣ್ಣನ್ನು ತಿಂದ್ಬಿಡ್ಬೇಕು. ಮರ ತಿಂದಾಗ್ಬಿಟ್ರೆ ಪಜಿತಿ ಆಗ್ತದೆ. ಮರ 100 ಬೆಲೆ ಕೊಡೋದು, ಹಣ್ಣು ಒಂದು 2 ದಿವಸ ಕಟ್ಟೋಗೋದು. ಲೌಕಿಕ ಅನ್ನೋದನ್ನು ಎಂಜಾಯ್ ಮಾಡಿ ಮುಗಿಸ್ಬಿಡ್ಬೇಕು. ಅಧ್ಯಾತ್ಮ ಮಾತ್ರ ಹೇಗೂ ಕಾಯ್ದಿರಬೇಕು ನಾವು. ಅದನ್ನು ತೋರಿಸ್ಕೊಡ್ತಾರೆ ರಾಯರು. ಸುಧೀಂದ್ರ ಸ್ವಾಮಿಗಳೆಲ್ಲ ಪರೀಕ್ಷೆ ಮಾಡ್ತಾರೆ. ಅವರು ಸಾಮಾನ್ಯರಲ್ಲ. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜ ಉದ್ಭವ ಸಂತತಂ. ಸುಧೀಂದ್ರ ಸ್ವಾಮಿಗಳು ಬಹಳ ವಾಚ್ ಮಾಡ್ತಾರೆ, ಯಾರಿಗೆ ಪೀಠ ಕೊಡಬೇಕು ಅಂದ್ರೆ ಗಮನಿಸ್ತಾರೆ. ವೆಂಕಟಪೇಟೆ ಎಲ್ಲ ಗುಣಗಳು ಕಾಣುತ್ತೆ, ಆದರೆ ಅವರು ಪರೀಕ್ಷೆ ಮಾಡೋ ದೃಷ್ಟಿಯಿಂದನೇ ಗೊತ್ತಿಲ್ಲದಾಗಿರ್ತಾರೆ. ಇವರು ಬಡತನ ಇದು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಾಗಿರ್ತಾರೆ. ಏನು ಮಾಡ್ತಾರೆ ನೋಡೋಣ ಅಂತ ಪರೀಕ್ಷೆ ಮಾಡ್ತಾರೆ. ಇದು ಗುರುಗಳ ಶಿಷ್ಯರನ್ನ ಪರೀಕ್ಷೆ ಮಾಡ್ತಕ್ಕಂಥ ರೀತಿಯಾಯಿತು. ದಿನದಿನಕ್ಕೂ ಕೂಡ ವಾರ ಒಂದು ದಿವಸ, 2 ದಿವಸಕ್ಕೊಮ್ಮೆ ಊಟ ಇಲ್ಲ, 3 ದಿವಸಕ್ಕಿಲ್ಲ, 4 ದಿವಸಕ್ಕಿಲ್ಲ, ಕೊನೆ ವಾರಕ್ಕೊಮ್ಮೆ ಆ ರೀತಿ ಸ್ಥಿತಿ ಬಂತವ್ರು. ವಾರಕ್ಕೊಮ್ಮೆ ಅದು ಅರ್ಧ ಊಟ ಅಷ್ಟೇ, ಅದು ಗ್ಯಾರಂಟಿ ಇಲ್ಲ, ಬಂದರೆ ಬರೋದು ಹೋದರೆ ಹೋಯಿತು. ಇಂಥ ಸ್ಥಿತಿಯಲ್ಲಿ ಯಾರು ಕೂಡ ಧರ್ಮಕ್ಕೆ ಹೇಳ್ತಾ ಇದ್ದು, ಧರ್ಮನೂ ಬೇಡ ನೀವು ಬೇಡ ಅಂದ್ಬಿಡ್ತಾರೆ. ಸಾಮಾನ್ಯ ನಾವು ಸುಖವಾಗಿ ಧರ್ಮ ಮಾಡೋ ಸುಖ ಇದ್ರೆ ಧರ್ಮಾಚರಣೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತೋ ಇಲ್ಲೋ, ಆ ದೇವರನ್ನೇ ಬೈದ್ಬಿಡ್ತಾರೆ, ದೇವರು ಇಲ್ಲೇ ಇಲ್ಲ ಅಂತ ಹಾರಿಸ್ಬಿಡ್ತಾರೆ. ಅಷ್ಟು ಮಟ್ಟಿಗೆ ಮನುಷ್ಯ ನಿರಾಶನಾಗ್ತಾರೆ. ಆಗಲಿಲ್ಲ, ಇದು ದೊಡ್ಡ ಪರೀಕ್ಷೆ. ಇದ್ದು ಬಂದ ಪಾತ್ರೆಗಳು ಒಬ್ಬ ಕಳ್ಳ ಒಯ್ದುಬಿಟ್ಟಂತೆ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾರೆ. ಹರಕು ಬಟ್ಟೆ, ಒಡೆದ ಪಾತ್ರೆ, ಇಷ್ಟೇ ಆಸ್ತಿ ಅವತ್ತು. ಅದಕ್ಕೂ ಕಳ್ಳ ಬಂದು ಒಯ್ದಂತೆ. ಅವತ್ತು ಸ್ವಲ್ಪ ಯೋಚನೆ ಮಾಡಿದ್ರಂತೆ ಪಾಪ. ಕಳ್ಳ ಬೈಕೊಂಡು ಹೋಗಿರ್ಬೇಕು, ಬಹುಶಃ ಮನೆ ಬಂದು ಅಂತ ತಿಳ್ಕೊಳ್ತಾರೆ. ಕಳ್ಳ ಬರೀ ಬ್ರೀಫ್ ಕೇಸ್ ಮನೆ ಬಂತಲ್ಲ, ಬರೀ ಬ್ರೀಫ್ ಕೇಸ್ ಹೊತ್ಕೊಂಡೆ ಬಂದಿದ್ದಾರೆ, ಎ ಟಿ ಎಂ ಕಳ್ತಾರೆ, ಬರೀ ಬ್ರೀಫ್ ಕೇಸ್ ಏನು ಉಪಯೋಗ ಆಗಿಲ್ಲ ಅವ್ರಿಗೆ ಪಾಪ. ಇವ್ರಿಗೆ ಖುಷಿ ಆಯ್ತಷ್ಟೆ, ರಾಯರಿಗೆ ದುಃಖ ಆಯ್ತಂತೆ ಪಾಪ. ಏನಾದ್ರು ಒಯ್ಯಬೇಕಾಗಿತ್ತು ಪಾಪ, ಎಂಥ ಬಡ ನಮಗಿಂತ ಬಡವ್ರಿದ್ದಾರೆ ನಡ್ಕೊಂಡು ಹೋಗಿರ್ತಾರೆ ತಿಳ್ಕೊಂಡ್ರಂತೆ ಪಾಪ. ಅಂತೂ ರಾಯರ ಬಡದಲ್ಲಿ ಕಳ್ತನ ಕೇಳ್ತೇವೆ, ರಾಯರ ಮನೆಯಲ್ಲೇ ಕಳ್ತನ ಆಯಿತು ಪಾಪ. ಅವ್ರು ಯೋಚನೆ ಮಾಡಲಿಲ್ಲ, ಸೀದಾ ಗುರುಗಳ ಹತ್ರ ಹೋದರು. ಸುಧೀರ ಸ್ವಾಮಿ ಭಾರಿ ಹೊತ್ತು ಕುಂಭಕೋಣ ಹೋದ್ರೆ ಹಿಂದೆ ಪುರಾಸ್ತ್ರ ಮನೆ ತೋರಿಸ್ತಾರೆ. ಅವ್ರು ಗುರುಗಳು ಬರೀ ಎಲ್ಲೆಲ್ಲ ಹೇಳ್ತಾರೆ, ಪಾಠದ ಹೊತ್ತಿನಲ್ಲಿ ಅಲ್ಲಿರ್ತಿದ್ರು, ಊಟದ ಹೊತ್ತೇ ಮನೆ ಸೇರ್ತಿದ್ರು. ಅಂದರೆ ಮಠದ ಅನ್ನದ ಋಣನೇ ಇರಬಾರ್ದು ಅಷ್ಟರ ಮಟ್ಟಿಗೆ ಅವರು ನೋಡಿಕೊಂಡ್ರು. ಇದಕ್ಕೆ ಸತ್ಯಧರ್ಮ ರಥಾಯಜ, ಅವರ ಇಡೀ ಸ್ತೋತ್ರದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಗುಣ ಯಾವುದು ಅಂದರೆ ಸತ್ಯಧರ್ಮ ರಥಾಯಜ. ನಾವು ನಮಗೆ ಕೆಟ್ಟದಾಯಿತು ಕೆಟ್ಟದಾಯಿತು ಅಂತ ಬೈತೇವೆ, ಸತ್ಯಧರ್ಮ ಅನುಷ್ಠಾನ ಮಾಡೋದು ಯೋಚನೆ ಮಾಡೋದೇ ಇಲ್ಲ ಮತ್ತೆ. ಆದರೆ ಸತ್ಯಧರ್ಮ ಮಾಡಿದವರಿಗೆ ಮಾತ್ರ ಕೆಟ್ಟದಾಗ ಚಾನ್ಸೇ ಇಲ್ಲ, ಒಳ್ಳೇದಾಗಲೇಬೇಕು. ಸತ್ಯಮ್ಮದ ಧರ್ಮಂಚರ. ಅವ್ರ ಅಣ್ಣ ಇದ್ದರು, ಅಣ್ಣನನ್ನು ಕೇಳಲಿಲ್ಲ, ಅವ್ರು ಹೋಗಿಬಿಟ್ಟು. ಅಣ್ಣನನ್ನು ಕೇಳಲಿಲ್ಲ, ಗುರುಗಳನ್ನು ಕೇಳಲಿಲ್ಲ, ಶಿಷ್ಯರನ್ನು ಕೇಳಲಿಲ್ಲ, ಅವರಿವರಿಗೆ ತಮ್ಮ ದಾರಿದ್ರೆ ತೋರಿಸಲೂ ಇಲ್ಲ. ಹಾಗೆ ಅನುಭವಿಸ್ತಾರೆ. ದೇವರು ಕೊಟ್ಟಿದ್ರೆ ಅನುಭವಿಸ್ಲೇಬೇಕು, ಕೊಟ್ಟ ದೇವರು ತಾನೇ ತೆಗಿತಾನೆ ಇಷ್ಟೇ. ಇದನ್ನು ನಾವು ಶಾಸ್ತ್ರ ಓದೋದು ಬೇರೆ, ಅದು ಅನುಷ್ಠಾನ ತರೋದು ಬೇರೆ. ಪ್ರಹ್ಲಾದ ಹಿರಣ್ಯಕಶಿಪು ಕೊಲ್ತೇನೆ ಅಂತ ಬಂದರೂ ಕೂಡ ಬಿಡಲಿಲ್ಲ, ನೀನು ತಲೆ ತೆಗಿತೇನೆ ಅಂದರೂ ಕೂಡ ಅಪ್ಪ ನೋಡು ಕಂಬದಲ್ಲಿ ದೇವರಿದ್ದಾನೆ ಇದ್ದಾನೆ ಅಂತ ಹೇಳಿದ. ಇದೇ ರೀತಿಯಲ್ಲಿ ದೇವರು ತೋರಿಸ್ತಾರೆ. ಆ ಕ್ಷಣಕ್ಕೆ ಅವರಿಗೆ ಸ್ವಪ್ನಾಗಿ ಸುರೇಂದ್ರ ಸ್ವಾಮಿಗಳು ಕರೀತಾರೆ. ಮುಂದಿನ ಕಥೆ ನಮಗೆ ಗೊತ್ತಿದೆ. ಆಗಲೂ ಅವರು ಹೇಳಿದ ಮೊದಲ ಮಾತು, ನಾನು ಸಂಸಾರ ಸನ್ಯಾಸ ತಗೊಳ್ಳೋದಿಲ್ಲ ಅಂತ ಹೇಳಿದ ಮೊದಲ ಕಾರಣ ಕೊಡ್ತಾರೆ. ಬಾಲಾಭಾರಿಯ ನೆನಪಿರಬೇಕು, ಸರಸ್ವತಿ ಬಾಯಿಯವರು ಹೆಂಡತಿನ ಭಾರಿ ಸ್ಮರಣೆ ಮಾಡಬೇಕು ನಾವು. ಯಾತಕ್ಕೆ ಎಷ್ಟೇ ಧರ್ಮ ಕಾರ್ಯಕ್ಕೆ ಮನೇಲಿ ಅನುಕೂಲ ಇರೋ ಅದನ್ನು ಕಾರ್ಯ ಮಾಡೋಕ್ಕಾಗೋದಿಲ್ಲ. ಇವತ್ತು ಅವರ ದಾರಿದ್ರ್ಯದ ಮಧ್ಯೆ ಅವರು ಏನಾದರೂ ಸ್ವಲ್ಪ ಇದಾಗಿದ್ದರೆ ಎಷ್ಟು ಫಜೀತಿ ಬರೋದು, ಅದು ಹೇಗೆ ನಿಭಾಯಿಸಿದ್ದಾರೆ ನೆನಪಿಟ್ಕೊಂಡಿರ್ಬೇಕು. ಒಂದೇ ಮಾತು, ಅವ್ರು ಎಷ್ಟು ಸನ್ಯಾಸ ಸಂಸಾರ ಮಾಡಿರ್ಬೇಕು ಹೆಂಡತಿ ಎಂಬುದಕ್ಕೆ ರಾಯರ ಒಂದು ಮಾತು ಸಾಕ್ಷಿ. ಬಾಲಾಭಾರ್ಯ ಹೆಂಡತಿನ ಬಿಡೋದಿಲ್ಲ ನಾನು ಅಂತ ಹೇಳಬೇಕಾದ್ರೆ ಅವ್ರ ಮನಸ್ಸು ಎಷ್ಟು ಗೆದ್ದಿರಬೇಕು ಅವರು. ಅದರ ಫಲನೇ ಅವರು ಅನೇಕ ಮಕ್ಕಳು ಪೀಠಾಧಿಸ್ತಾರೆ. ಅದ್ರ ಮುಂದೆ ಬಂದು ಮಠದಲ್ಲಿ ಎಷ್ಟೋ ದಿನ ರಾಯರ ಮಾಡಲು ಪೀಠಾಧಿಸ್ತಾರೆ, ಅವ್ರ ಸಂತತಿ ಪೀಠಾಧಿಸ್ತಾರೆ. ಅಲ್ಲಿ ಕಾರಣ ಹೆಂಡತಿ ಮಾಡಿದ ಸೇವೆಯ ಫಲ ಇದೆ. ಅದು ಅಷ್ಟು ಭಾಗ್ಯ ಬಂತು ಆಕೆಗೆ. ಮಗನು ಅಂತ ಚಿಕ್ಕ ಕೂಸು, ಅವರ ಸಾಧನೆಗೆ ಅನುಕೂಲವಾಗಿ ಬಂತು. ಶ್ರೀಮಂತಿಕ್ಕಿಂತ ಸಹಕರಿಸೋದು ಬೇಡ. ತಾರಿ ಎಷ್ಟೋ ಸತ್ತೆ ವಿಶೇಷಣ್ಣ ಬಂತಲ್ಲ ಐ ಟಿದು, ಎಷ್ಟೋ ಜನ ಹುಡುಗರು ಬಂದರು, ಆಚಾರ್ಯ ಮದುವೆ ಕ್ಯಾನ್ಸಲ್ ಆಯ್ತು, ನಮ್ಮದು ಹುಡುಗಿಯರಲ್ಲ ಹುಡುಗರು, ನಮ್ಮ ಮದುವೆ ಕ್ಯಾನ್ಸಲ್ ಆಯ್ತು, ಯಾತಕ್ಕೆ ಕೆಲಸ ಹೋಗುತ್ತೆ ಅಂತ ಭಯ ಕೆಲವರು ಕ್ಯಾನ್ಸಲ್, ಎಂಗೇಜ್ಮೆಂಟ್ ಆಗಿದ್ದು ಕ್ಯಾನ್ಸಲ್. ಇದು ಹೋದವ್ರದ್ದು ಕತೆ ಮುಗಿದೋಯ್ತು. ಇಂಥ ಸಂಸಾರ ಇರೋ ಕಾಲ ಎಲ್ಲಿ, ಅವ್ರ ಕಾಲ ಹೇಗಿತ್ತು. ರಾಯರ ಜೀವನಕ್ಕೆ ಅರ್ಥ ಮಾಡಿಕೊಂಡ ಮೇಲೆ ಒಬ್ಬ ಆದರ್ಶ ಸ್ತ್ರೀ, ಒಬ್ಬ ಗೃಹಿಣಿ ಹೇಗಿರಬೇಕು ಅನ್ನೋದಕ್ಕೆ ನಿದರ್ಶನ. ಸಾತ ಯಾವಾಗ ಮನೆ ಸರಿಯಾಗಿದ್ದರೆ ಜನ ಏನಂತಾರೆ ಗೊತ್ತಾ, ಒಬ್ಬ ಮನೆ ಯಜಮಾನಿ ಭಾರಿ ಒಳ್ಳೆಯಕ್ಕಿರಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ಯಾರೋ ಸಿಕ್ಕಾಬಟ್ಟೆ ಹರಡಿ ಅಸ್ತವ್ಯಸ್ತ ಇದ್ದರೆ ಯಜಮಾನ ಕೇಳಿ ಯಜಮಾನಿ ಕೇಳ್ತಾರೆ, ಯಾರೋ ಸರಿ ಇಲ್ಲ ಅಂತ ಕಾಣಿಸ್ತದೆ ಆಕೆ ಅಂತ ಹೇಳ್ತಾರೆ. ಮನೆಯಲ್ಲಿ ಅದು ಗೃಹಿಣಿ ಗೃಹ ಮುಚ್ಚತೆ ಅನ್ನೋದಕ್ಕೆ ಪೂರ್ ಮಹಾಭಾರತದ ಮಾತು ಅದು ತೋರಿಸೋದು ನಿದರ್ಶನ. ಕೊನೆಗೆ ನಾನು ಮಗನನ್ನು ಬಿಡಲಾರೆ, ಹೆಂಡತಿನ ಬಿಡಲಾರೆ, ಅಲ್ಲಿರೋದು ಮೋಹ ಅಲ್ಲ, ಅಲ್ಲಿರೋದು ನಿಜವಾದ ಪ್ರೀತಿ, ಅದನ್ನು ತೋರಿಸ್ತಾರೆ. ಮತ್ತು ನಾನು ಬಾಲಶ್ಚಾಹಂ ಆಶ್ರಮೇ ಮೇಸ್ತಿ ವಾಂಚ, ನಾನು ಆಶ್ರಮ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಹೇಳಿದ ಸುರೇಂದ್ರ ಸ್ವಾಮಿ ಭಾರಿ ಖುಷಿಯಾಯಿತು. ಅಂದರೆ ಯಾರು ತಮ್ಮ ಉಪಕಾರವನ್ನು ಸ್ಮರಿಸ್ತಾರೆ, ಯಾರು ತಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೋತಾರೆ, ಅವರಿಗೆ ಇನ್ನೊಂದು ವಸ್ತು ಕೊಟ್ಟರೆ ಉಪಯೋಗ ಆಗುತ್ತೆ. ಇವತ್ತು ನಾನು ಕರತಷ್ಟು ಸನ್ಯಾಸ ತೊಗೊಂಡ್ಬಿಟ್ಟಿದ್ರೆ ಇನ್ನೊಂದು ಕಾಲ ಬಂದರೆ ಬಿಟ್ಟು ಹೋಗ್ಬೋದಾಗಿತ್ತು. ಮನೆ ಬಿಡಲಿಕ್ಕೆ ಯೋಚನೆ ಮಾಡ್ತಾರೆ, ಜವಾಬ್ದಾರಿ ಇದೆ ಅಂದಮೇಲೆ ಮಠ ತೊಗೊಂಡ್ರೆ ಇವರು ಮಠದ ಬಗ್ಗೆ ಯೋಚನೆ ಮಾಡ್ತಾರೆ, ಮಠ ಉಳಿಸ್ತಾರೆ. ಭಾರಿ ಖುಷಿಯಾಯಿತು. ಸ್ವಪ್ನನೂ ಆಗಿತ್ತು, ನಿದರ್ಶನವೂ ಹಾಗೆ ಆಯಿತು. ರಾಯರು ಜಗತ್ತಿಗೆ ತೋರಿಸ್ಕೊಡ್ತಾರೆ, ಒಬ್ಬ ಮನೆ ಬಿಡೋದು ಸಾಮಾನ್ಯವಲ್ಲ. ಇವತ್ತಿಗೂ ಕೂಡ ರಾಯರ ಬಗ್ಗೆ ಆಕ್ಷೇಪಣೆ ಜನ ಮಾಡಬಹುದು, ಹೆಂಡ್ತಿನ ಬಿಟ್ಟು ಸನ್ಯಾಸ ತೊಗೊಂಡ್ಬಿಟ್ರಲ್ಲ ಅಂತ ಆಕ್ಷೇಪಣೆ ಮಾಡಬಹುದು. ಆದರೆ ರಾಯರ ಕತೆ ಗೊತ್ತಿಲ್ಲ ಅವರಿಗೆ, ಹಾಗೆ ತೊಗೊಳ್ಳಿಲ್ಲ ಅವರು. ಮತ್ತು ತುಂಬ ಯೋಚನೆ ಮಾಡಿದರು. ಗುರುಗಳು ಹೇಳಿದ್ದಾರೆ, ಸ್ವಪ್ನ ಆಗಿದ್ದಂತೆ ಬೇರೆ ಹೇಳಿದ್ದಾರೆ, ಇಷ್ಟಾದರೂ ಕೂಡ ತಮ್ಮ ಜವಾಬ್ದಾರಿ ಇದೆ, ಅದಕ್ಕೆ ತಗೊಳ್ಳೋಕೆ ತೀರ್ಮಾನ ಮಾಡಲಿಲ್ಲ. ಗುರುಗಳ ಮಾತು ಅಂತೇಳಿ ತೆಗೆದು ಹಾಕಲಿಲ್ಲ, ಭಾಳ ಗೊಂದಲದಲ್ಲೇ ಬಿದ್ದರು. ಆ ಸನ್ನಿವೇಶಕ್ಕೆ ಸಾಕ್ಷಾತ್ ಸರಸ್ವತಿ ದೇವಿ ದರ್ಶನ ಕೊಟ್ಟರಂತೆ. ಎಷ್ಟು ಭಾಗ್ಯ ಅವರಿಗೆ, ಸರಸ್ವತಿ ದರ್ಶನವಾಯಿತು ಅಂದರೆ ಅವರಿಗೆ ನಿಜವಾಗಲೂ ಎಷ್ಟು ಭಾಗ್ಯ ಬಂದಿರಬೇಕು. ಎಷ್ಟು ಜನ್ಮಗಳ ಸಾಧನೆ, ಒಂದು ನಾಲ್ಕು ಮಾತು ಬಂದರೆ ಖುಷಿ ಪಡ್ತೇವೆ ನಾವು. ದೇವರ ಅನುಗ್ರಹ, ಸರಸ್ವತಿ ಅನುಗ್ರಹ ಅಂತ ಕರೀತೇವೆ. ಸರಸ್ವತಿ ಹೆಸರು ಹೇಳಿ ಶುರು ಮಾಡಿದ್ರೇ ವಿದ್ಯಾರಂಭ ಬರುತ್ತೆ ಅಂತ ನಮಗೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ, ಸಿದ್ಧಿರ್ಭವತು ಮೇ ಸದಾ. ಇದು ಹೇಳಿಕೊಂಡು ಶುರು ಮಾಡಿದ್ರೆ ವಿದ್ಯಾ ಬರುತ್ತೆ ಅಂತ ಶಾಸ್ತ್ರೀಯ ಆಧಾರ. ಸರಸ್ವತಿ ಹೆಸರು ಹೇಳಿಕೊಂಡ್ರೆ ವಿದ್ಯೆ ಬರೋದಾದರೆ ಸರಸ್ವತಿ ಕಣ್ಣಿಗೆ ಕಾಣಿಸಿದ್ದಾರೆ ಮಹಾನುಭಾವರಿಗೆ. ಕಲಿಯುಗದ ದೊಡ್ಡ ದಾಖಲೆಗಳಲ್ಲಿ ಒಂದು ಸರಸ್ವತಿಯನ್ನು ಕಣ್ಣಾರೆ ನೋಡಿದವರು. ಮಗು ತುಂಬಾ ದಿವಸ ಮಾತು ಬರ್ತಿರೋದಿಲ್ಲ, ಕೊನೆಗೊಂದು ಮಾತಾಡ್ಬಿಡುತ್ತೆ ಒಂದ್ ದಿವಸ ಮಗು. ಅದೇನು ಸಾವು ಅನ್ನೋದು, ಕೊನೆಗೆ ಸಾರು ಒಳಗೆ ಸಾವು ಅಂದ್ ಬಿಡುತ್ತೆ. ಖುಷಿನೋ ಖುಷಿ ಇವರಿಗೆ ಅಲ್ರಿ, ಸಾವು ಅಂದ್ರೆ ಖುಷಿ ಪಡ್ತಿಲ್ಲ ಅಂದ್ರೆ ಬಾಯ ಬಿಟ್ಟಿದ್ದೇಳ್ರಿ ಅಂತ ಹೇಳಿದ್ರೆ, ಎಷ್ಟು ದಿವಸ ಬಾಯ ಬಿಟ್ಟಿದ್ದಿಲ್ಲ, ಸಾವಾಗಿ ಬಾಯ ಅಂದ್ ಬಿಡ್ತಲ್ಲ ಅಂತ ಹೇಳ್ತಾರೆ ಮನುಷ್ಯ. ಅಂಥದ್ದು ಸಾಕ್ಷಾತ್ತಿನ ಇನ್ನೊಂದು ಮಾತಿನ ಬೆಳಕು ಬೇರೆದಕ್ಕೆ ಬರೋದಿಲ್ಲ. ಮಾತನ್ನ ಜ್ಯೋತಿ ಅಂತ ಕರೀತಾರೆ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಭಾರತಿ ಅಂದ್ರೆ ಏನು ಗೊತ್ತಾ, ವಿದ್ಯುತ್ ಅಂತ ಕರೀತಾರೆ. ವಿದ್ಯುನ್ನಾಮಕ್ಕೆ ವಿಧಿಜಾತಿ, ವಿದ್ಯುತ್ ಅಂದ್ರೆ ಮಿಂಚು, ತಕ್ಕ ಪಳ್ಳ ಅಂತ ಹೇಗೆ ಹೊಳೆಯುತ್ತ ಹಾಗೆ ವಿದ್ಯೆಗಿರೋ ಒಂದು ಕಾಂತಿ ಮತ್ತೊಂದು ಬರೋದಿಲ್ಲ. ಅವ್ರು ಸಾಕ್ಷಾತ್ ದರ್ಶನ ಕೊಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಅದರ ಒಂದು ಭಾಗ ಬರೀ ಉಪದೇಶ, ಇನ್ನೊಂದು ಭಾಗ ಮಂತ್ರಮಸ್ಯ ಉಪದೇಶ್ಯ, ಮಂತ್ರೋಪದೇಶ ಅವರೇ ಮಾಡಿದ್ರಂತೆ ಮಂತ್ರೋಪದೇಶವನ್ನು. ಅದು ಎಷ್ಟು ಉತ್ತಮಾಧಿಕಾರಿಗಳು ಅಂತಾರೆ, ಆದರೆ ಸಾಮಾನ್ಯ ಅಧಿಕಾರಿಗಳು ದೊಡ್ಡ ಸೇರ ಅಧಿಕಾರ ಬರೋದಿಲ್ಲ. ಇರೋದು ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾನೆ ಅಂದರೆ ಡಿಗ್ರಿ ಆಗಿರಲೇಬೇಕು ಅಂತ ಅರ್ಥ. ಸರಸ್ವತಿಯಿಂದ ಒಂದು ಅನುಗ್ರಹ ಪಡಿಬೇಕಾದ್ರೆ ಉತ್ತಮ ಚೇತನರು ಅಂತ ಅರ್ಥ, ಉತ್ತಮ ಕಕ್ಷೆಯ ಮಹಾನುಭಾವರು. ಅಲ್ಲಿಗೆ ಅವರು ಪೂರ್ತಿ ತೀರ್ಮಾನ ಮಾಡ್ತಾರೆ, ಸನ್ಯಾಸ ತಗೊಳ್ತೇನೆ ಅಂತ ಒಪ್ಕೋತಾರೆ. ಮುಂದೆ ಇತಿಹಾಸವಾಯಿತು. ಒಬ್ಬ ರವೀಂದ್ರ ಸ್ವಾಮಿಗಳನ್ನು ತುಂಬ ನೆನೆಸ್ಬೇಕು ನಾವು, ಯಾಕಂದ್ರೆ ರಾಯರಂಥವ್ರು ಆರಿಸಿ ಸನ್ಯಾಸ ಕೊಟ್ಟರಲ್ಲ, ಬಹಳ ದೊಡ್ಡ ಒಂದು ಸಾಧನೆ. ಒಬ್ಬ ಶಿಷ್ಯರು ಮೊದಲೇ ಇರ್ತಾರೆ ಅಂತ ಹೊತ್ತಲ್ಲಿ ಅವರು ಬಿಟ್ಟು ಇವ್ರಿಗೆ ಕೊಡಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಅದು. ಜನಗಳು ಯೋಚನೆ ಮಾಡ್ತಾರೆ, ಧರ್ಮ ಯೋಚನೆ ಮಾಡ್ತಾರೆ. ಅಂತ ಹೊತ್ತಲ್ಲಿ ಕೊಟ್ಟರು ಅಂದ್ರೆ ಏನು ಕಾರಣ? ಸ್ವಪ್ನ ಆಗಿದ್ದೆ ಮುಖ್ಯವಾದ ಕಾರಣ ಆಯಿತು, ಯೋಗ್ಯತೆ ಇದ್ರೂ ಒಂದು ಕಾರಣ ಆಯ್ತು. ಇವರನ್ನು ಕರೆದು ಅದರ ಮೂಪ ರೀತಿಯಲ್ಲಿ ಉಪದೇಶವನ್ನು ಮಾಡಿ ಶ್ರೀ ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದ್ರಂತೆ. ಕುಂಭಕೋಣದಲ್ಲಿದ್ದರು, ತಂಜಾವೂರಿಗೆ ಕರ್ಕೊಂಡು ಹೋದರು, ಅಲ್ಲಿ ಅವರಿಗೆ ಆಶ್ರಮವನ್ನು ಕೊಟ್ಟರು. ಅದು ಊರು ಹೊರಗಿತ್ತು, ಸುಮಾರು 4 ಕಿಲೋಮೀಟರ್ ದೂರ ಹೋದರೆ ಕಾವೇರಿ ತೀರ. ಅದು ಆಶ್ರಮ ಕೊಟ್ಟ ಜಾಗ ಕಾವೇರಿ ತೀರ, ಪ್ರಶಾಂತವಾದ ಸ್ಥಳ, ಇವತ್ತಿಗೆ ನಿರ್ಜನವಾದ ಪ್ರದೇಶ, ಪಕ್ಕದಲ್ಲೇ ಕಾವೇರಿ ನದಿ ಹರಿಯೋ. ರಾಯರಿಗೆ ಆಶ್ರಮ ಕೊಟ್ಟ ಇತ್ತೀಚೆಗೆ ಮಠನವಾಗಿ ವೃಂದಾವನ ಕೊಡುವುದಾಗಿದೆ. ಅಲ್ಲಿ ಅದನ್ನು ನೋಡಿರಬೇಕು, ತುಂಬ ಜನ ನೋಡಿದರೆ ಎಂಥ ಜಾಗ ಆಸೆ. ಇವತ್ತು ತಪೋವನ ಅಂದರೆ ತಪೋವನನೇ, ಅಂಥ ಒಂದು ಪವಿತ್ರವಾದ ಸ್ಥಳ. ಇವರ ಆಸೆ ಇನ್ನೂ ಪವಿತ್ರವಾಯಿತು, ಅಪೂರ್ವವಾದ ಸಿದ್ಧಿಯನ್ನು ಪಡೆದು ಮುಂದೆ ರಾಘವೇಂದ್ರ ತೀರ್ಥರದ ವಿಶ್ವವಿಖ್ಯಾತವಾದ ಹೆಸರು ಬರುತ್ತೆ. ರಾಘವೇಂದ್ರ ಅನ್ನೋ ಹೆಸರಿನಿಂದ ಏನು ಉಪಯೋಗ ಆಯಿತು? ರಾಮದೇವರ ಹೆಸರದು, ರಾಘವೇಂದ್ರ ರಾಮದೇವರ ಹೆಸರದು. ರಾಮದೇವರ ಹೆಸರು ಇಟ್ಕೊಂಡ ಮೇಲೆ ರಾಮದೇವರ ಯುಗ ಅಂದರೆ ಸಮಾಯಾತ ಸಮಾಯಾತ, ಬನ್ನಿ ಬನ್ನಿ ಅಂತ ಕರೆದವರು ರಾಮದೇವರು. ರಾಯರು ಅಷ್ಟೇ, ಬಂದ್ರಾಳಿ ಬನ್ನಿ, ಎಲ್ಲೋದ್ರೂ ರಾಯರು ಬೇಡ ಅಂತ ಹೆಸರೇ ಇಲ್ಲ. ಎಲ್ಲಿದ್ರು ಕೂಡ ಇವತ್ತು ಎಲ್ಲೋದ್ರೂ ಮನುಷ್ಯ ಆಶ್ರಯ ಬೇಕಾದ್ರೆ ರಾಯರ ಮಠ ಇದೆ ಹುಡುಕ್ತಾನೆ ಫಸ್ಟ್ ಅಷ್ಟೇ. ರಾಯರೆಲ್ಲರನ್ನೂ ಸ್ವಾಗತ ಮಾಡತಕ್ಕಂಥ ವಿಶಾಲ ಹೃದಯದ ಮಹಾನುಭಾವರಾದರು. ಅವರ ಮೇಲೆ ಮುಂದೆ ಸಂಪೂರ್ಣ ಸಂಚಾರ. ಅಲ್ಲಿ ಬಂದ ಒಂದು ದೊಡ್ಡ ಆಘಾತ, ತಂಜಾವೂರಿನಲ್ಲಿ ಬರಗಾಲ ಬಂತು. ಆಗ ಅದನ್ನು ಪೂರ್ತಿ 12 ವರ್ಷಗಳ ಕಾಲ ಆ ಊರನ್ನು ಸಂರಕ್ಷಣೆ ಮಾಡಿದ ಕೀರ್ತಿ ರಾಘವೇಂದ್ರ ಸ್ವಾಮಿಗಳು. ಅವರು ಆಯ್ರಿನ ಎಷ್ಟು ವರ್ಷ? 26 ವರ್ಷ ಅಷ್ಟೇ ಆಗಿದೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಬಂದು ನೋಡಿದ್ರೆ ಅಲ್ಲಿ ದಾರಿದ್ರೆ, ಈಗ ನೋಡಿದ್ರೆ ದೇಶಕ್ಕೆ ದಾರಿದ್ರೆ ಇತ್ತು. ಮನೆಗೆ ದಾರಿದ್ರೆ ಮೊದಲಿತ್ತು, ದೇಶಕ್ಕೆ ದಾರಿದ್ರೆ ಬಂದಿತ್ತು. ಅಂಥ ಹೊತ್ತಿನಲ್ಲೂ ಕೂಡ 8 ಜನಕ್ಕೆ ಮಠದಲ್ಲೇ ಅನ್ನ ಹಾಕಿದ್ದಾರೆ. ಈ ಮಾತನ್ನು ಯಾರೋ ಬರೆದ್ರೆ ಏನು ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಜಗನ್ನಾಥ ದಾಸರು ಬರೀತಾರೆ ಅಂದರೆ ಎಷ್ಟು ಅರ್ಥ ಇದೆ. ದ್ವಾದಶ ವರುಷ ಅನ್ನೋದಕ ಸಲ್ಲಿಸಿದ ನೃಪತಿಗೆ ರಾಘವೇಂದ್ರ, ರಾಜನಿಗೆ ಅನ್ನ ಹಾಕಿದ ಗುರುಗಳಾದರು. ಆ ಮೂಲಕವಾಗಿ ಯಾವುದೇ ಅಧಿಕಾರಕ್ಕಿಂತ ಜ್ಞಾನ ದೊಡ್ಡದೊಂದು ತೋರಿಸಿಕೊಟ್ರು. ಇವತ್ತು ನಮ್ಮಲ್ಲಿ ಹಾಗಾಗಿಲ್ಲ, ಅಧಿಕಾರಿಗಳ ಕಾರಣ ರಿಕ್ವೆಸ್ಟ್ ಮುಂದಿಡ್ತೇವೆ, ಮರ್ಯಾದೆ ಕಳ್ಕೊಂಡ್ಬಿಡ್ತೇವೆ ಅದರಿಂದ. ಆದರೆ ಅವರಾಗಿ ಬಂದು ಕೊಡಾಗ ನಾವಾಗಿ ಕೇಳಾಗಬಾರ್ದು, ಕೇಳಿದರೆ ಮರ್ಯಾದೆ ಕಡಿಮೆ ಆಗುತ್ತೆ. ರಾಯರು ಅವನು ಪೂರ್ವವಾದ ರೀತಿಯಲ್ಲಿ ಉಪಕಾರ ಪಡೆದ, ಒಂದು ರತ್ನಹಾರವನ್ನು ಕೊಟ್ಟರೆ ಅದನ್ನು ಅಲ್ಲೇ ಬಿಸಾಕಿ ಇದರಲ್ಲಿ ಹಾಕಿ ಬೆಂಕಿಯಲ್ಲಿ ಹಾಕಿಬಿಟ್ಟಿರ್ತಾಗಲೇ. ಕುತವಹ ಗುಣಿಸಿದ ರತೋನ ಮಾಲಿಕೆಯ ಕ್ಷಿತಿಪೈಗೆ ತಂದಿತ್ತ ತೋಳ ಮಹಿಮನೇ ರಾಘವೇಂದ್ರ ಅಂತ ಜಗನ್ನಾಥರು ಮತ್ತೆ ಕೊಂಡಾಡ್ತಾರೆ. ರಾಜಿತ ಗುಣಸಾಂದ್ರ, ರಾಜಿಗೆ ಪರಮಾಶ್ಚರ್ಯವಾಯಿತು. ರತ್ನಹಾರ ಏನೋ ಒಂದು ರತ್ನಹಾರ ಅಲ್ಲ, ಅದರ ರತ್ನಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಅನರ್ಘ್ಯವಾಗಿರ್ತಕ್ಕಂಥ ರತ್ನಮಾಲೆಯನ್ನು ಅವರು ಕಣ್ಣೆತ್ತಿ ನೋಡಲಿಲ್ಲ ಅಂದರೆ ಅವರು ವೈರಾಗ್ಯ ಯಾವ ಮಟ್ಟಕ್ಕಿತ್ತು ಗೊತ್ತಾಗುತ್ತೆ. ಅವರು ಮುಂದೆ ಭಾರಿ ವರ್ಣನೆ ಮಾಡ್ತಾರೆ. ಸಮುದ್ರ ತೀರಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೋದರೆ ಸಮುದ್ರ ಉಕ್ಕೇರ್ತಿತ್ತಂತೆ. ಅವ್ರು ಬರೀತಾರೆ ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ, ಸುಳ್ಳ ಎಲ್ಲ ಕಾರಣ ಕೊಡ್ತಾರೆ. ಯಾವಾಗ ಉಕ್ಕೇರುತ್ತೆ ಸಮುದ್ರ ಗೊತ್ತಾ? ಹುಣ್ಣಿಮೆ ಉಕ್ಕೇರುತ್ತೆ. ಹುಣ್ಣಿಮೆ ಯಾತಕ್ಕೆ ಉಕ್ಕೇರುತ್ತೆ? ಚಂದ್ರ ಪೂರ್ಣಚಂದ್ರ ನೋಡಿದ್ರೆ ಉಕ್ಕೇರುತ್ತೆ. ರಾಯರ ಮುಖ ಪೂರ್ಣಚಂದ್ರ ಇದ್ದಾಗಿತ್ತಂತೆ, ಅದು ಉಕ್ಕೇರು ಬಿಡ್ತಿತ್ತು ಅಂತ ಹೇಳ್ತಾರೆ. ಸ್ವಾರಸ್ಯವಾಗಿ ಹೇಳ್ತಾರೆ. ಸಮುದ್ರಕ್ಕೆ ರಾಯರು ಬಂದರೆ ಭಾರಿ ಖುಷಿ ಆಗ್ತಿತ್ತಂತೆ. ಯಾತಕ್ಕೆ ಗೊತ್ತಾ? ಚಂದ್ರ ಹುಟ್ಟಿದ್ದೆಲ್ಲಿ? ಸಮುದ್ರದಿಂದ. ಆಮೇಲೆ ಮಹಾಲಕ್ಷ್ಮಿ ಅವತಾರ ಮಾಡಿದ್ದೆಲ್ಲಿ? ಸಮುದ್ರದಿಂದ. ಕಲ್ಪವೃಕ್ಷ ಕಾಮಧೇನು ಬಂದಿದ್ದೆಲ್ಲಿಂದ? ಸಮುದ್ರದಿಂದ. ಅಂದರೆ ಸಮುದ್ರದ ಮಕ್ಕಳಿದ್ದಾಗ ಅವರೆಲ್ಲ ಒಂದು ದೃಷ್ಟಿಯಿಂದ. ಅದಕ್ಕೆ ಸಾಗರಜ ಅಂತ ಮಹಾಲಕ್ಷ್ಮಿ ಹೆಸರು. ಸಾಗರಜ ಸಮುದ್ರನ ಮಗಳು ಅಂತ, ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರಾರಂ ಅಂತ ಹಾಡ ಹೇಳ್ತಾರೆ. ಸಮುದ್ರ ರಾಜನಿಗೆ ಯಾತಕ್ಕೆ ರಾಯರು ಬಂದರೆ ಖುಷಿ ಆಗ್ತಿತ್ತು ಗೊತ್ತಾ? ತಮ್ಮ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಅನ್ಕೊಂಡ್ಬಿಡ್ತಿದ್ರಂತವ್ರು. ಯಾತಕ್ಕೆ? ಮುಖದಲ್ಲಿ ಚಂದ್ರ ಇದ್ದಾನೆ, ಮುಖದಲ್ಲಿ ಚಂದ್ರ ಇದ್ದಾನೆ, ಅವರ ಕೈಯಲ್ಲಿ ಕಾಮಧೇನು ಇದೆ, ಕೇಳಿದ್ದೆಲ್ಲ ಕೊಡ್ತಾರೆ ಅವರು, ಮನಸ್ಸಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂಥೇಳಿ ಮಕ್ಕಳು ಬಂದರೆ ತಂದೆ ತಾಯಿ ಹೇಗೆ ಖುಷಿ ಆಗ್ತದೆ, ಸಮುದ್ರ ಖುಷಿಯಾಗಿ ಬಿಡ್ತಿತ್ತು ಅಂತ ಹೇಳ್ತಾರೆ. ಅಂದರೆ ರಾಯರೆಲ್ಲ ಇವತ್ತಲ್ಲ ಅವತ್ತಿನಿಂದಲೂ ಅವ್ರ ಕೊಡಗಯ್ಯ ಮಹಾ ದೊರೆಯಾಗಿದ್ದ ಮಹಾನುಭಾವರೇ. ಮುಂದೆ ಸಂಚಾರ ಹೊರಡ್ತಾರೆ, ಒಂದು ಕಬಲಾಲಯ ಅಂತ ಊರು, ಅವೆಲ್ಲ ತಮಿಳಿನಲ್ಲಿ ಬೇರೆ ಹೆಸರಾಗಿರುತ್ತೆ ಅಷ್ಟೇ. ಈಗ ಅಲ್ಲಿ ಹೋಗಿ 10 ವರ್ಷ ಅಲ್ಲೇ ಇದ್ದಿರುತ್ತೆ ರಾಯರು, ಬರೀ ಪಾಠ ಪ್ರವಚನ 10 ವರ್ಷಗಳ ಕಾಲ ಪಾಠ ಹೇಳಿದ್ದು ಪಾಠ ಓದಿದ್ರು ಪಾಠ ಹೇಳಿದ್ರು. ನಾವು ಓದ್ದಾಗ ಎಷ್ಟು ತಿಳುವಳಿಕೆ ಬರುತ್ತಲ್ಲ, ಇನ್ನೊಬ್ರು ಹೇಳಿದ್ರೆ ತಿಳುವಳಿಕೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಓದ್ದಾಗ ಬರೋಬ್ಬರಿ 25% ಅಂತಷ್ಟೇ, ಇನ್ನೊಬ್ರಿಗೆ ಹೇಳ್ದ 25 ಬರುತ್ತಂತೆ, ಮತ್ತೆ ಬರೆದಾಗ ಇನ್ನೂ 25 ಬರುತ್ತಂತೆ. ಆಮೇಲೆ ಇನ್ನೂ ವಿಶೇಷವಾಗಿ ಅದನ್ನು ಶಿಷ್ಯರ ಮೂಲಕವಾಗಿ ಪ್ರಶಿಷ್ಯರು ಬಂದುಬಿಟ್ರೆ ಪೂರ್ತಿ ಆಗುತ್ತಂತೆ ಪದ್ಧತಿ. ಇವತ್ತು ರಾಯರು ಇಲ್ಲಿ ಓದಿದ ಭಾಗ, ಅವತ್ತು ಹೇಳಿದ ಭಾಗ ಸಂಚಾರ ಮಾಡ್ತಾರೆ. ಇಡೀ ಭರತಖಂಡದ ಬಹುಭಾಗವನ್ನು ಸಂಚಾರ ಮಾಡ್ತಾರೆ. ಶ್ರೀರಂಗ, ಕುಂಭಕೋಣ, ರಾಮೇಶ್ವರ, ಆಮೇಲೆ ಮಧುರೆಯಂತೂ ಸರಿ ಸರಿ ಓದಿದ ಊರದು, ಕನ್ಯಾಕುಮಾರಿ, ಉಡುಪಿ, ಅಲ್ಲಿ ಪಾದಕಕ್ಷೇತ್ರ, ಕಾವು ಮಠ, ವಿಷ್ಣುಮಂಗಲ, ಅವೆಲ್ಲ ರಾಯರು ಸಂಚಾರ ಮಾಡಿದ ಸ್ಥಳಗಳು. ರಾಯರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಅಲ್ಲಿ ಮಠ ಇದೆಯಲ್ಲ, ಎಲ್ಲಿ ಸಂಚಾರ ಮಾಡಿದ್ರು ಅಲ್ಲೂ ಕೂಡ ಮಠ ಆಗಿಬಿಟ್ಟಿದೆ. ರಾಯರು ಬದರಿಗೆ ಹೋದ ಉಲ್ಲೇಖ ಬರೋದಿಲ್ಲ ರಾಘವೇಂದ್ರದಲ್ಲಿ, ಬದರಿಲಿ ಅವರು ಮಠ ಇದೆ. ಎಲ್ಲಿ ಸಂಚಾರ ಮಾಡಿದ ಕಾಲ ಇತ್ತು ಅವರು ಸಶರೀರರಾಗಿ ಅಶರೀರರಾಗಿ ಇಡೀ ಇಂಡಿಯಾ ಪೂರ್ತಿ ವ್ಯಾಪಿಸಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಕೀರ್ತಿ ಅಗಾಧವಾಗಿ ಬೆಳೀತು. ಆ ಮೂಲಕ ಜಗತ್ತಿಗೆ ತೋರಿಸಿದ್ರು ಮನುಷ್ಯನಿಗೆ ಏನಿರಲಿ ಬಿಡಲಿ ಜ್ಞಾನ ಒಂದಿದ್ರೆ ಎಷ್ಟು ಮುಂದೆ ಬರ್ತಾನೆ ಎಂಬುದಕ್ಕೆ ರಾಯರು ದೊಡ್ಡ ನಿದರ್ಶನ. ಅವರ ಶ್ರೀಮಂತಿಕೆ ಎನ್ನುವುದು ಮೊದಲಿಂದ ಒಂದು ಶ್ರೀಮಂತಿಕೆಯಲ್ಲ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ಹರಿಪಾದ ಸೇವೆಯಿಂದ ಬಂದ ಸಂಪತ್ತೇ ಹೊರತು ಏನು ಪೂರ್ವಾಜ್ಯ ಸಂಪತ್ತು ಭಾರಿ ಇತ್ತು ಬೆಳೆಸಿದ್ರು ಅಲ್ಲ. ಎಲ್ಲಿ ಸಂಪತ್ತಿತ್ತು ಎಲ್ಲ ಹೋಗಿಬಿಟ್ಟಿತ್ತು, ಪುನಃ ಸ್ವಂತ ಇದರಿಂದ ಬೆಳೆಸಿದ್ದೇ ಹೊರತು ಬೇರೆ ಅಲ್ಲ. ಸ್ವಂತ ಅಂದರೆ ಎಲ್ಲಿಂದ? ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ದೇವರ ಪಾದ ಸೇವೆಯಿಂದ ಬಂದ ಸಂಪತ್ತೇ ಹೊರತು ಬೇರೆ ಅಲ್ಲ. ದೇವರ ಪಾದ ಸೇವೆ ಏನು ಮಾಡಿದ್ರು ರಾಯರು ಅಂತ ಪ್ರಶ್ನೆ. ಈಗ ಅದಕ್ಕೆ ಪಾದ ಅಂದರೆ ಪದ, ಪಾದ ಅಂದರೆ ಪದ, ಪದ ಅಂದರೆ ಶಾಸ್ತ್ರ. ಹರಿಪಾದ ಕಂಜ ಅಂತ ಹೇಳಿದರೆ ಶಾಸ್ತ್ರಗಳ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಾರಲ್ಲ, ಅದೇ ದೊಡ್ಡ ಸೇವೆ. ನಿಷೇವಣ ಸೇವನ, ನಿಷೇವಣ ವಿಶೇಷವಾದ ಸೇವೆ ಮಾಡಿದ್ರೆ ಫಲ ಅದು. ನಾವು ಎಷ್ಟೇ ಸೇವೆ ಮಾಡಿ, ನೀವು 1000 ದಕ್ಷ ಪ್ರದಕ್ಷಿಣೆ ಹಾಕಿ, ಲಕ್ಷ ನಮಸ್ಕಾರ ಹಾಕಿ, ಒಂದು ಸ್ತೋತ್ರ ಹೇಳಿದ ಪುಣ್ಯಕ್ಕಿಂತ ಕಡಿಮೆ ಅದು ನೆನಪಿರಬೇಕು. ಒಂದು ಸುಮ್ಮನೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತೇನೆ ಅಂತ ತಿಳ್ಕೊಬೋಣ. ಈ ಪುಣ್ಯ ಎಷ್ಟು ಜಾಸ್ತಿ ಅಂದರೆ, ನೀವು ಮಾಡೋ 100 ನಮಸ್ಕಾರಕ್ಕಿಂತ ಜಾಸ್ತಿ ಪುಣ್ಯ, 100 ಪ್ರದಕ್ಷಿಣೆಗಿಂತ ಜಾಸ್ತಿ ಪುಣ್ಯ ಬರುತ್ತೆ. ಜ್ಞಾನ ಕಾರ್ಯ ಅದು. ವಿದ್ಯಾರ್ಥಿ ಎಷ್ಟೇ ದೂರ ಹೋಗಿ ಟೆಕ್ಸ್ಟ್ ಬುಕ್ ತರಬಹುದು, ಆದರೆ ಓದಿದರೆ ಬರೋ ಜ್ಞಾನ ಓಡಾಡಿದರೆ ಬರೋದಿಲ್ಲ. ಓಡಾಡಿ ಬರೋ ಜ್ಞಾನ ಬೇರೆ, ಓದಿದರೆ ಬರೋ ಜ್ಞಾನ ಬೇರೆ. ಆದ್ದರಿಂದ ಯಾವಾಗಲೂ ಸೇವೆಯಲ್ಲಿ ತಾರತಮ್ಯ ಅಂತಿದೆ. ಒಳ್ಳೆ ಪಾರಾಯಣ ಮಾಡಲಿಕ್ಕೆ ಬರುತ್ತೆ, ಒಳ್ಳೆ ಜ್ಞಾನಿ ಬಂದು ಬೃಂದಾವನ ಪ್ರದಕ್ಷಿಣೆ ಹಾಕಿದ್ದೆ ಹಾಕಿದ್ದೆ ಇಡೀ ದಿವಸ, ಏನು ಪುಣ್ಯ ಬಂತು ಅದರಿಂದ ಲೆಕ್ಕ ಹಾಕಿ. ತುಂಬ ಕಡಿಮೆ ಆಯಿತು. ಪ್ರದಕ್ಷಿಣೆ ಹಾಕ್ತಿದ್ದ, ಯಾರು ಪಾಠ ಕೇಳೋ ಶಿಷ್ಯರಿಲ್ಲ, ಪ್ರದಕ್ಷಿಣೆ ಹಾಕ್ತಿದ್ದೆ. ಯಾರೋ ಬಂದರು ಕೂತ್ಕೊಂಡು ಪಾಠ ಹೇಳಲಿಕ್ಕೆ ಅದು ಒಳ್ಳೆಯದು. ಪ್ರದಕ್ಷಿಣೆ ಹಾಕೋರಿಗೆ ಬರಲ್ಲ ಅಂತ ಕೇಳಿದರೆ ಪಾಠ ಮಾಡೋ ಅವಕಾಶ ಕಳ್ಕೊಂಡಾಗ ಲೆಕ್ಕ ಅವರು ಕಳ್ಕೊಬಾರ್ದು. ಅದಕ್ಕೆ ಆಚಾರ ಹೇಳ್ತಾರೆ, ವ್ಯಾಖ್ಯಾ ಏಕಶ ಶತೋತ್ತರ. ನೀವು ದೇವ್ರ ಪೂಜೆ ಎಷ್ಟು ಮಾಡ್ತೀರಲ್ಲ ಆದ್ರೆ 100 ಪುಣ್ಯ ಯಾವಾಗ ಬರುತ್ತೆ ಗೊತ್ತಾ ನಿಮಗೆ? ಒಬ್ಬನೇ ಪಾಠ ಹೇಳಿದರೆ ಅಂತ ಹೇಳ್ತಾರೆ. ಒಬ್ಬನೇ ಕೂತ್ಕೊಂಡಿದ್ರು ಪಾಠ ಹೇಳಿದರೂ ಕೂಡ 100 ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ. ಸೊ 100 ಜನ ಪಾಠ ಹೇಳಿ ದೇವ್ರ ಪೂಜೆ ಪೂರ್ತಿ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಸಾಧ್ಯ ಇಲ್ಲ. ದೇವ್ರ ಪೂಜೆ ಮಾಡದೆ ಪಾಠ ಮಾಡೋ ಅದು ಬೇರೆ ಇರೋದ್ರಿಂದಾಗಿನೆ. ದೇವ್ರ ಪೂಜೆ ಸಂಕ್ಷೇಪ ಮಾಡಬೇಕೇ ಹೊರತು ಅದನ್ನು ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇರೋದಿಲ್ಲ. ಅದನ್ನ ತೋರಿಸಿಕೊಡ್ತಾರೆ. ಜ್ಞಾನ ಸೇವೆ ಭಾರಿ ದೊಡ್ಡದು. ರಾಯರು ಹರಿಪಾದ ಕಂಜ ಸೇವೆ ಮಾಡಿದರು. ಹರಿ ಅಂದರೆ ವೇದವ್ಯಾಸ ದೇವರು. ಅವರು ಎಲ್ಲಿ ಸೇವೆ ಏನು ಮಾಡಿದ್ದಾರೆ ಅಂದರೆ, ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕಾ ಬರೀತಾರೆ, ಡೈರೆಕ್ಟಾಗಿ ಬರೀತಾರೆ, ವೆರಿ ಇಂಪಾರ್ಟೆಂಟ್. ಸೊ ಹರಿಪಾದ ಸೇವೆ ಆಯ್ತದ. ಹರಿಪಾದ ಸೇವೆ, ಹರಿ ಶಬ್ದಕ್ಕೆ ವಾಯುದೇವರು ಅಂತ ಇನ್ನೊಂದು ಅರ್ಥ ಇದೆ. ವಾಯುದೇವ್ರಿಗಂತ ಸೇವೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಆಯ್ತು ಅಡುಭಾಷಿಕ ತತ್ವ ಬಂದಿದೆ, ಡೈರೆಕ್ಟ್ ಟೀಕಾ ಅದು, ಟಿಪ್ಪಣಿ ಅಲ್ಲ, ಡೈರೆಕ್ಟ್ ಟೀಕಾ. ಸೊ ವಾಯುದೇವರ ಸೇವೆ ಮಾಡಿದ್ದು. ಹರಿ ಅಂದರೆ ಇಂದ್ರ ಅಂತ ಇನ್ನೊಂದು ಅರ್ಥ. ಇಂದ್ರ ಜಯತೀರ್ಥರು, ಅವರ ನ್ಯಾಯಸುಧಾದಿ ಗ್ರಂಥಕ್ಕೆ ಟಿಪ್ಪಣಿ ಬರೀತಾರೆ, ಅವ್ರ ಸೇವೆನೂ ಆಯ್ತು. ಈಗ ಹರಿ ಸೇವೆ, ತಂತ್ರದೀಪಿಕಾದಿ ಗ್ರಂಥಗಳು ಹರಿ ಸೇವೆ, ತತ್ವಮಂಜರಿ ಮೊದಲಾದವುಗಳು ವಾಯುದೇವರ ಸೇವೆ, ಪರಿಮಳಾದಿಗಳೆಲ್ಲ ಜಯತೀರ್ಥರ ಸೇವೆ. ಹೀಗಾಗಿ ಹರಿಪಾದ ಕಂಜ ನಿಷೇವಣ, ಟಿಪ್ಪಣಿ ಬರೆದರಲ್ಲ ಬರೀ ಸೇವೆ, ನಿಷೇವಣ. ಪಾಠ ಹೇಳಿದರೆ ಸೇವನೆ, ಬರೆದು ಬಿಟ್ಟಾಗ ನಿಷೇವ ನಿತರಾಮ ಸೇವನೆ. ಪಾಠ ಹೇಳಿದಾಗ ಎದುರಿಗಿರೋರು ಮಾತ್ರ ಕೇಳುತ್ತಾರೆ, ಆದರೆ ಬರೆದು ಬಿಟ್ಟಾಗ ಸನ್ನಿಹಿತ ಶಿಷ್ಯರು, ಅಸನ್ನಿಹಿತ ಶಿಷ್ಯರು ಅಂತ ಎರಡು ಭಾಗ. ಅಂದರೆ ಎದುರಿಗಿರೋರೆಲ್ಲ ಸನ್ನಿಹಿತರು, ಎದುರಿಗಿಲ್ಲದವರೆಲ್ಲ ಅಸನ್ನಿಹಿತರು. ಪಾಠ ಪ್ರವಚನ ಮಾಡಿದಾಗ ಎದುರಿಗಿರೋರು ಉಪಯೋಗ ಆಗುತ್ತೆ, ಮುಂದೆವ್ರಿಗೆ ಉಪಯೋಗ ಆಗೋದಿಲ್ಲ. ಗ್ರಂಥ ಬರೆದಾಗ ಶತಮಾನಗಟ್ಟಲೆ ಮುಂದೆ ಹೋಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಬರವಣಿಗೆಗಿರೋ ಪುಣ್ಯ ತುಂಬ ಜಾಸ್ತಿ. ಅದಕ್ಕೆ ಆಚಾರ ಹೇಳ್ತಾರೆ, ಒಂದೊಂದು ಬರವಣಿಗೆಗೆ ಆಚಾರ್ಯ ಭಾಷ್ಯದ ಸರ್ವಮೂಲಾದಿಗಂತ ಒಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಅಂದರೆ ಗಂಗಾನದಿಯ ತೀರದೊಳಗೆ ವಿಷ್ಣು ದೇವಸ್ಥಾನ ಕಟ್ಟಿಸಿದ ಪುಣ್ಯ ಒಂದು ಅಕ್ಷರಕ್ಕೆ ನೆನಪಿರಬೇಕು. ಅದರ ಜ್ಞಾನ ಕಾರ್ಯದ ಬಗ್ಗೆ ಎಷ್ಟು ನಾವು ಪ್ರಾಮಿನೆನ್ಸ್ ಕೊಡಬೇಕು ಅಂತ, ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಬೇರೆ ಎಲ್ಲ ಸೇವೆ ಒಂದೇ, ಅದು ಒಂದೇ ಸೇವೆ ಒಂದು. ಅದಕ್ಕೋಸ್ಕರ ರಾಯರು ಬರೆದ ದೇವೆ ದೊಡ್ಡ ಸೇವೆಯಾಯಿತು. ಅದರ ಫಲ ಇವತ್ತು ಬೆಲೆ ಕೊಡ್ತಾ ಇದೆ. ತೆಟ್ಟು ಒಬ್ಬರು ನಮ್ಮಲ್ಲೇ ನೋಡಿಬೇಕಾದ್ರೆ, ಒಬ್ಬರು ಒಳ್ಳೆ ಚೆನ್ನಾಗಿ ಓದ್ತಾನೆ, ಕೆಲಸಕ್ಕೆ ಸೇರ್ತಾನೆ, ಗೌರ್ಮೆಂಟ್ ಸರ್ವೆಂಟ್ ಆಗಿಬಿಡ್ತಾನೆ, ಸಂಬಳ ಬಂತು, ಆಮೇಲೆ ಪ್ರಮೋಷನ್ ಶುರುವಾಯಿತು, ಆಮೇಲೆ ಮತ್ತೆ ರಿಟೈರ್ಮೆಂಟ್ ಆಯಿತು, ಪೆನ್ಷನ್ ಬಂತು. ಇಲ್ಲಿ ಓದಿದ್ರ ಫಲ, ಓದಿದ್ದು 3-4 ವರ್ಷ 10 ವರ್ಷ ಸಂಬಳ ಪೂರ್ತಿ, ಪೆನ್ಷನ್ ಪೂರ್ತಿ. ಕೆಲವರಂತೂ ಎಷ್ಟೋ ದಿನ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿ 89 ವರ್ಷ ಬದುಕಿರ್ತಾರೆ, ಹೇಳ್ತಾರೆ ನಾವು ರಿಟೈರ್ ಆಗಿ ಸಂಬಳ ಇತ್ತಲ್ಲ, ಪೆನ್ಷನ್ ಅದಕ್ಕಿಂತ 10 ವರ್ಷ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ. ಓದಿದ್ರ ಫಲ, ಕೂಲಿಯವರಿಗೆ ಬರೋದಿಲ್ಲ, ಅದೆಲ್ಲ ಪಾಪ, ಕೂಲಿಯವರಿಗೆ ಏನು ಬರೋದಿಲ್ಲ, ಅಬ್ಬವರು 10 ರೂಪಾಯಿ ಕೊಡ್ಬೋದು, ಅಷ್ಟವರು ಜಾಸ್ತಿ ಕೊಡೋದಿಲ್ಲ. ಸತ್ರ ಫ್ಯಾಮಿಲಿ ಪೆನ್ಷನ್ ಬೇರೆ. ಲೌಕಿಕ ವಿದ್ಯೆಗೆ ಲಾಂಗ್ ಇದು ಸಿಕ್ಕರೆ ಶಾಸ್ತ್ರ ವಿದ್ಯೆಗೆ ಎಷ್ಟಿರಬೇಕು? ಅದಕ್ಕೆ ರಾಯರು ಜ್ಞಾನ ಪ್ರವೇಶ ಮಾಡಿ ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಏನಾಗ್ತಾ ಇದೆ, ಅದು ನಡಿ ಪ್ರವಾಹ ನಡೀತಾನೆ. ಅದಕ್ಕೆ 346 ವರ್ಷಗಳಾಯಿತು ಋಣಾನು ಪ್ರವೇಶ ಮಾಡಿ. ಇದರಿಂದ ರಾಯರ ಸಿದ್ಧಿ ಇರೋದೆಲ್ಲ ಜ್ಞಾನದೊಳಗೆ. ಅದಕ್ಕೆ ನಾವು ಯಾವುದಕ್ಕೆ ಟ್ರೈ ಮಾಡಬೇಕು ಫಸ್ಟ್ ಹೋದರೆ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ಗಾಯಕ್ಕೆ ಪ್ರಯತ್ನ ಪಡದೆ ಹೋದರೆ ರಾಯರ ಬಗ್ಗೆ ಕೇಳಿ ಏನು ಅರ್ಥ ಇಲ್ಲ ಅಂತ ಅನ್ನಿಸ್ತಾನೆ. ಜ್ಞಾನದ ಬಗ್ಗೆ ಏನು ಅರ್ಥ, ಪಕ್ಕದ ಹುಡುಗನ ತೋರಿಸ್ತಾನೆ, ನೋಡಿ ಹುಡುಗ ಎಷ್ಟು ಬುದ್ಧಿವಂತ, ಎಷ್ಟು ದೊಡ್ಡ ಕೆಲಸ, ನೀನು ವಿದ್ಯಾ ಏನು ಮಾಡ್ತೀನಿ ಬೈತಿರ್ತಾನೆ. ಇದನ್ನು ಹಾಗೆ ರಾಯರ ತೋರಿಸಿ ನಾವು ಬೈಬಹುದು, ರಾಯರ ಹೇಗಿದ್ದರು ನೀವೇನಾದ್ರು ಮಾಡಿದ್ದೀರಾ ಅಂತ ಕೇಳಿ ಉತ್ತರ ಇಲ್ಲ. ಅದಕ್ಕೆ ಲೌಕಿಕದಲ್ಲಿ ಕಣ್ಣಿಗೆ ಕಾಣಿಸ್ತದೆ, ಅಧ್ಯಾತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸ್ತದೆ ಅಂತಲೇ ರಾಯರಿಂದ ಫಲ ಕೊಡಿಸ್ತಾರದು ಪರಮಾತ್ಮ. ಆಚಾರ ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಯಾತಕ್ಕೆ ಜ್ಞಾನಿಗಳನ್ನ ಪರಮಾತ್ಮ ಬಿಟ್ಟಿದ್ದಾನೆ? ಒಂದು ಪ್ರಶ್ನೆ ಆಚಾರ ಹಾಕೊಂಡು ಉತ್ತರ ಕೊಡ್ತಾರೆ, ಅಪರೋಕ್ಷ ಜ್ಞಾನ ಆಯ್ತು. ಈಗ ತಕ್ಷಣ ಮೋಕ್ಷ ಯಾಕೆ ಕೊಡೋದಿಲ್ಲ ದೇವರು ಅಂತ ಪ್ರಶ್ನೆ. ತಕ್ಷಣ ಯಾತಕ್ಕೆ ಮೋಕ್ಷ ಕೊಡೋದಿಲ್ಲ ಅಂದರೆ ಅಪರೋಕ್ಷ ಜ್ಞಾನಿಗಳಾದ್ರೆ ಹೇಗಿರ್ತಾರೆ ಅಂತ ಉಳಿದವ್ರಿಗೆ ಗೊತ್ತಾಗಬೇಕಾದ್ರೆ ಸ್ವಲ್ಪ ದಿವಸ ಇರಬೇಕು, ಅವ್ರು ಇಲ್ದವ್ರಿಗೆ ಗೊತ್ತಾಗೋದೇ ಇಲ್ಲ. ಅಪರೋಕ್ಷ ಜ್ಞಾನ ಅಂದರೆ ಹೋಗಿಬಿಟ್ರು ಅಂತಾಗ್ಬಿಡುತ್ತೆ ಅಷ್ಟೇ. ಕೊನೆಗೆ ಪರಿಚಿತರಾಜನ ಕಥೆ ಕೇಳಿದ್ಬಿಟ್ಟು ಭಾಗವತ ಕೇಳಿದ್ರೆ ಇಲ್ಲ ಇಲ್ಲ ಮನೆ ಎಲ್ಲರೂ ಗಟ್ಟಿಪುಟ್ಟಾಗಿದ್ದಾರೆ ಭಾಗವತ ಯಾಕೆ ಕೇಳಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಕೊನೆಗೆ ಸತ್ರೇ ಭಾಗವತ ಅಂತ ಆಗಿಬಿಡಬಾರ್ದು. ಅದಕ್ಕೋಸ್ಕರನೇ ಶಾಸ್ತ್ರ ಓದ್ದವ್ರು ಹೇಗಿರ್ತಾರೆ, ಅಪರೋಕ್ಷ ಜ್ಞಾನ ಬಂದ್ರೆ ಹೇಗಿರ್ತಾರೆ ತೋರಿಸ್ಬೇಕಲ್ಲ ಅಂತವ್ರು ನಾಕ್ತಿಸಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ದೇವರು ಬಿಟ್ಟಿರ್ತಾರೆ. ಪ್ರಾರಬ್ಧ ಕರ್ಮ ಒಂದು ಕಾರಣ, ದೇವರಿಗೆ ಪ್ರಾರಬ್ಧ ಕರ್ಮ ಅಂತ ಶಕ್ತಿ ಇದೆ. ದೇವ್ರ ಮುಂದೆ ಯಾವ್ದು ಇದೆ ಉಳಿಯುತ್ತೆ ಎಲ್ಲ ತೆಗೆದುಬಿಡ್ತಾರೆ. ತೆಗೆದಿಲ್ಲ ದೇವ್ರು ಯಾತಕ್ಕೆ, ಉಳಿದವ್ರಿಗೆ ಉಪಯೋಗ ಆಗಲಿ ಅಂತ ತೆಗೆದಿಲ್ಲ. ಅವ್ರು ನೋಡಿ ಜನ ಕಲ್ತ್ಕೊಳ್ಳಿ, ಜ್ಞಾನಿಗಳು ಹೇಗಿರ್ತಾರೆ ಇದಕ್ಕೆ ಪ್ರಾಕ್ಟಿಕಲಿ ನೋಡಲಿ ಅಂತ ಹೇಳ್ತಾರೆ. ಎರಡನೇದು ಅವರಿಗೆ ಅದರಿಂದ ಆನಂದ ಆಚೆ ಮೋಕ್ಷದೊಳಗೆ, ಅವರಿಗೂ ಬೆನಿಫಿಟ್ಟು ಇವರಿಗೂ ಬೆನಿಫಿಟ್ಟು. ರಾಯರಿಂದ ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಲೌಕಿಕ ವಿದ್ಯೆಗಿಂತ ಶಾಸ್ತ್ರವಿದ್ಯೆ ದೊಡ್ಡದಾದ್ರಿಂದ ಶಾಸ್ತ್ರವಿದ್ಯೆನ ಕೇಂದ್ರ ಮಾಡ್ಕೊಂಡು ಬದುಕಬೇಕು. ಲೌಕಿಕ ವಿದ್ಯೆ ಬೇಡ ಅಂತ ಹೇಳೋದಿಲ್ಲ, ಎಷ್ಟದು ಹೊಟ್ಟೆ ಪೂರ್ತಿ ಅಷ್ಟೇ. ಹೊಟ್ಟೆನೇ ಭಾರಿ ಆಗಿಬಿಟ್ರೆ ಬಲು ಕಷ್ಟ, ಹೊಟ್ಟೆ ಭಾರಿ ದೊಡ್ಡದಾಗಿಬಿಟ್ಟು ಅಸಹ್ಯ ಕಾಣೋದಿಲ್ಲ. ಹೊಟ್ಟೆ ಪಾಡಿನ ವಿದ್ಯೆ ಜಾಸ್ತಿ ಆದರೆ ಅಸಹ್ಯ ಕಾಣಿಸ್ತದೆ. ನಾವು ಪದ್ಧತಿ ಕಾಮಾಗಿರಿ ಕಾಮಾಗಿರಿ ಅಂತ ಏನು ಕಾಮಾಗಿರ್ತಾನೆ ಮನುಷ್ಯ? ಕಾಮಾಗಿ ಯಾವಾಗಿರ್ತಾನೆ? ಭಗವದ್ಗೀತೆ ಹೇಳ್ತದೆ, ಕಾಮ ಏಷ ಕ್ರೋಧ ಏಷ. ಮನುಷ್ಯ ಯಾವಾಗ ಕಾಮವನ್ನು ಬಿಡ್ತಾನಲ್ಲ ಕಾಮಾಗಿರ್ಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಾಮಾಗಿರ್ಲಕ್ಕೆ ಬರೋದು ಕಾಮ ಬಿಟ್ಟರೆ, ಕಾಮ ಇಟ್ಕೊಂಡು ಡಿಸ್ಟರ್ಬೆನ್ಸ್ ಆಗ, ಒಳಗೆ ಕಾಮ ಇದ್ರೆ ಎಂದು ಕಾಮ ಇರ್ಲಕ್ಕೆ ಸಾಧ್ಯ ಇಲ್ಲ. ಆ ಸಂಸ್ಕೃತದ ಕಾಮ ಬೇರೆ, ಇಂಗ್ಲೀಷಿನ ಕಾಮ ಬೇರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಬಿ ಕಾಮ್ ಅಂತ ಹೇಳಿದರೆ ಯಾವಾಗ ಕಾಮ ಫಲಾಪೇಕ್ಷೆ ಬಿಡಿ ಕಾಮ ಆಗಿಬಿಡ್ತಾರೆ. ಎಲ್ಲ ಹೋಗ್ತೀರಿ, ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀರಿ, ಕೊಡೋದಿಲ್ಲ, ಡಿಸ್ಟರ್ಬ್ ಶುರುವಾಗ್ತದೆ. ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಹೋಗೋದಿಲ್ಲ, ಸ್ವಲ್ಪ ಸಿಕ್ಕರು ಭಾರಿ ಗ್ರೇಟ್ ಕಾಣಿಸ್ತದೆ. ಅದು ಅರ್ಥ ಮಾಡ್ಕೊಂಡು ಯಾವಾಗಲೂ ಫಲದ ಅಪೇಕ್ಷೆ ಬಿಟ್ಟು ಕೆಲಸ ಮಾಡಿದ್ರೆ ಬರೋ ಪುಣ್ಯ ಇಲ್ಲದ್ರೆ ಬರೋದಿಲ್ಲ. ಅದಕ್ಕೆ ಪಾರಾಯಣ ಮಾಡೋದು, ಸ್ತೋತ್ರ ಹೇಳ್ತೀರಿ, ಅದಕ್ಕಿಂತ ಎಫೆಕ್ಟಿವ್ ಪಾರಾಯಣ ಮಾಡೋದು. ಸ್ತೋತ್ರಕ್ಕಿಂತ ಹೆಚ್ಚು ಪಾರಾಯಣ ಫಲ, ಪಾರಾಯಣಕ್ಕಿಂತ ಹೆಚ್ಚು ಫಲ ಮನನ ಮಾಡೋದು, ಅದಕ್ಕಿಂತ ಹೆಚ್ಚು ಫಲ ಇನ್ನೊಬ್ಬರಿಗೆ ಹೇಳೋದು, ಅದಕ್ಕಿಂತ ಹೆಚ್ಚು ಫಲ ಅಂತ ಹೇಳಿದರೆ ಬರೆಯೋದು. ಹೀಗೆ ಬರೀ ತುಂಬ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಹೆಚ್ಚೆಚ್ಚು ಜ್ಞಾನ ಬರೋ ರೀತಿಯಲ್ಲಿ ಫಲ ಬರೋ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂದರೆ ಜ್ಞಾನ ಕಾರ್ಯ ಮಾಡಬೇಕು. ಅದನ್ನೇ ಶ್ರೀ ರಾಘವೇಂದ್ರು ಹರಿಪಾದ ಕಂಜ ನಿಷೇವಾಣ ಲಬ್ಧ ಸಮಸ್ತ ಸಂಪತ್ತು, ಎಲ್ಲ ಸಂಪತ್ತು ಬಂತು. ವಾರಾನ್ನ ಥೋಡಿ ಎಲ್ಲ ಓದಿಬಿಟ್ಟ, ಮನೆ ತಗೊಂಡ, ಸ್ಕೂಟರ್ ತಗೊಂಡ, ಕಾರ್ ತಗೊಂಡ, ಏನು ತಗೊಂಡೆ, ಎಲ್ಲಿಂದ ಬಂತು? ಓದಿದ್ರಿಂದ ಬಂತ. ಅದಿಷ್ಟು ಕೂಡ ಸಮಸ್ತ ಸಂಪತ್ತು ಎಲ್ಲಿಂದ ಬಂತು? ಓದಿದ್ರಿಂದ ಬಂತು. ಲೋಕದಲ್ಲಿ ಓದಿದ್ರೆ ಸಮಸ್ತ ಸಂಪತ್ತು ಬರೋದಾದ್ರೆ ಅಧ್ಯಾತ್ಮ ವಿದ್ಯಾ ಜನ್ಮ ಜನ್ಮಕ್ಕೂ ಸಮಸ್ತ ಸಂಪತ್ತು ಕೊಡೋದು ಅಂದರೆ ಶಾಸ್ತ್ರ ಒಂದೇ. ಅರ್ಥ ಮಾಡುವ ಲೌಕಿಕ ವಿದ್ಯೆಗಳೆಲ್ಲ ಶಾರ್ಟ್ಲಿ ಉಡೋದು ಚಿರಂಜೀವಿಗಳೆಲ್ಲ. ಅಧ್ಯಾತ್ಮ ಒಂದೇ ಉಳಿಯೋ, ಮೋಕ್ಷದಲ್ಲೂ ಕೆಲಸಕ್ಕೆ ಬರೋದು ಅಧ್ಯಾತ್ಮ ಒಂದೇ. ರಾಯರ ಜೀವನ ಅದನ್ನು ತೋರಿಸಿಕೊಡ್ತಾ ಇದೆ. ಅದರಿಂದಾಗಿ ರಾಯರಿಗೆ ಎಷ್ಟು ಮಹತ್ವ ಬಂತೋ ಮತ್ತೆ ಹೇಳ್ತಾರೆ. ರಾಯರ ಮಹತ್ವ ಬಿಟ್ಟುಬಿಡಿ, ಅವರ ಭಕ್ತರ ಮಹತ್ವ ನೋಡಿ ಎಷ್ಟು ಅಂತ ಹೇಳಿದ. ಪಾದೋದಕ ನೋಡಿ, ಯತ್ಪಾದೋದಕ ಸಂಚಯ ಸ್ವರ್ಣದೀ ಮುಖ್ಯಾಪಕಾಸಾದಿತಾ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ರಾಶನೋ ಭುವಿ ಮಹಾಬಂಧ್ಯಾಸು ಪುತ್ರ ಪ್ರದ ವ್ಯಂಗ ಸ್ವಂಗ ಸಮೃದ್ಧಿದ ಗ್ರಹ ಮಹಾಪಾಪಾಪಹ ತಂ ಶ್ರೇಯೇ. ಅದು ಓದಿದ್ರೆ ಮಹಾಪಾಪಾಪ ಹಸ್ತಂ ಶ್ರೇಯ ಆಗಿಬಿಡ್ತದೆ. ಹಸ್ತಂ ಶ್ರೇಯೇ ಅಂತ ಏನು ಹಸ್ತಂ ಶ್ರೇಯೆ, ವಿರೋಧ ಶೋಕ ಹಾಗೆ ಬಿಡಿಸ್ಕೋಬೇಕಲ್ಲ. ಗ್ರಹ ಮಹಾಪಾಪ ಹರಸಣ್ಣ ಹಾಗೆ ಅಂದ್ರೆ ಬಿಡಿಸ್ಕೊಂಡು ತಾನೆ ತಿನ್ನಬೇಕಲ್ಲ, ಹಾಗೆ ತಿನ್ನಲಿಕ್ಕೆ ಬರಲ್ಲ ಹರಸಣ್ಣ. ಬಿಡಿಸ್ಕೊಂಡು ತಿಂದರೆ ಹಣ್ಣೆ ಆಗೋ, ಬಿಡಿಸ್ಕೊಂಡು ಓದಿದರೆ ಶಾಸ್ತ್ರ. ಪದಗಳನ್ನು ಸ್ಪ್ಲಿಟ್ ಮಾಡಬೇಕು. ಮಹಾಪಾಪಾಪ ಗ್ರಹ ಮಹಾಪಾಪಾಪಹ ತಂ ಶ್ರೇಯೇ. ಅವ್ರ ಪಾದೋದಕ ಸಂಚಯ ಇಂಥ ಕೆಲಸ ಮಾಡ್ತಾ ಇದೆ. ಅದೂ ಆಗಲಿಲ್ಲ ಹೋದಲ್ಲೋ, ಅವ್ರ ಭಕ್ತರು ನೋಡಿ ಸಾಕು, ಅದೇ ಪುಣ್ಯ ಬರುತ್ತಂತೆ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗಾಹ, ಯಾರ ರಾಯರಿ ನಮಸ್ಕಾರ ಮಾಡಿ ಬಂದಿರ್ತಾರಲ್ಲ ಅವ್ರು ನೋಡಿದ್ರು ಕೂಡ ತದ್ದರ್ಶನಂ ದುರಿತಕಾನನ ದಾವಭೂತಂ. ಅವ್ರು ನೋಡಿದ್ರು ಕೂಡ ನಮ್ಮ ಆಪತ್ತೆಲ್ಲ ಪರಿಹಾರ ಆಗಿಬಿಡುತ್ತೆ. ಈ ರೀತಿಯಲ್ಲಿ ರಾಯರ ಅನೇಕ ಮಹಿಮೆಗಳನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಸಾಗಿಸಬೇಕು. ಮುಂದೆ ಅವರು ಮಾಡಿದ ಕೆಲಸಗಳೆಲ್ಲ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗನ್ ವಾಸ್ತವ್ಯ ಲಕ್ಷ್ಮೀಧವಃ. ಮಂಗಳಾಷ್ಟಕದಲ್ಲಿ ಆಶ್ರಮ ತಗೊಂಡಿದ್ದು ಸುನೀಲ ಸ್ವಾಮಿಗಳತ್ರ. ಜೀವನ ಹೇಗೆ ಮಾಡಿದರು ಅಂದರೆ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವಃ. ಜಗತ್ತನ್ನು ಲಕ್ಷ್ಮೀಧವರನ್ನು ವಶ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ರಾಯರು ಏನು ಮಾಡಿದರು, ನಾರಾಯಣನ ವಶ ಮಾಡ್ಕೊಂಡ್ಬಿಟ್ರು. ಲಕ್ಷ್ಮೀಪತಿನ ವಶ ಮಾಡ್ಕೊಂಡ್ಮೇಲೆ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ಅಂತ, ಅದಕ್ಕೆ ಅಖಿಲ ಸಂಪತ್ತು ಅಂತಾಯ್ತು. ನಾರಾಯಣನ ವಶ ಮಾಡ್ಕೊಂಡ್ಮೇಲೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು, ರೂಢಿ ಉಚಿತವಿದು ನಡಿ ನಮ್ಮನೆಗೆ ಬಾರೇ ಭಾಗ್ಯದ ನಿಧಿಯೇ ಲಕ್ಷ್ಮೀಪತಿ. ಅದಕ್ಕೆ ಉಪಯೋಗಿಸ್ಬೇಕಾದ್ರೆ ಜಗದ್ವಾಸ್ತವ್ಯ ಲಕ್ಷ್ಮೀಧವ ಅಂತ ಪದ ಹಾಕ್ತಾ, ಆ ಪದ ಅರ್ಥ ಆಗುತ್ತೆ ನಮಗೆ ಅಂತ. ಹಾಗೆ ವಶ ಮಾಡಿಕೊಟ್ರು ಅಂದರೆ ದೇವ್ರನ್ನ ವಶ ಮಾಡ್ಕೊಳ್ಳೋದು ಬೇರೆ ರೀತಿ ವಶ ಮಾಡ್ಕೊಳ್ಳೋದು ಬರೋದಿಲ್ಲ. ಪ್ರಾಜ್ಯ ಧ್ಯಾನ ಧ್ಯಾನ ಮಾಡಿ 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 ದೇವರು ವಶವಾದ ಅಂತ ಹೇಳಿದ್ದಾರೆ. ಎಲ್ಲಿದ್ದಾನೆ ದೇವರು ಅಂದರೆ ಜಗದ್ವಾಸ್ತವ್ಯ, ಜಗತ್ತಲ್ಲಿ ಎಲ್ಲ ಕಡೆಯೂ ದೇವರಿದ್ದಾನೆ. ಜಗದ್ವಾಸ್ತವ್ಯ ಅಂದರೆ ಯಾರು ಅಂತ ಪ್ರಶ್ನೆ. ಜಗದ್ವಾಸ್ತವ್ಯ ರೂಪ ಯಾವುದು? ವಾಸುದೇವ ರೂಪ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಪರವಾಗಿ ಎಲ್ಲ ರೂಪಗಳು ವ್ಯಾಪ್ತಾನೆ, ಸ್ಪೆಸಿಫಿಕ್ ಆಗಿ ವಾಸುದೇವ ಅಂತ ಕರೀತಾರೆ. ಇದು ಎಲ್ಲಿಯೋ ಮಂತ್ರ ಅಂತ ಅನಿಸುತ್ತೆ, ಯಾರಿಗೋ ಎಲ್ಲೋ ಕೇಳಿರ್ಬೇಕು ಈ ಮಂತ್ರ ಅಂತ ಅನಿಸ್ತದೆ. ಸಂಧ್ಯಾವಂದಿ ಮಂತ್ರ ಅದು, ಎಲ್ಲಿ ಎಲ್ಲೋ ಕೇಳಿದ್ದಲ್ಲ, ದಿವಸ ಮಾಡಿದರೆ ಗೊತ್ತಿರ್ತದೆ. ವಾಸುದೇವನ ಮಂತ್ರ ಯಾತಕ್ಕೆ ಕೇಳಿದ್ದಾರೆ ಸಂಧ್ಯಾವಂದಿಯಲ್ಲಿ ಅಂದರೆ, ದಿವಸ ಮೋಕ್ಷ ಕೊಡೋ ರೂಪ ಸ್ಮರಣೆ ಮಾಡಿ 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 ಬಂಧ ಬಿಡುಗಡೆಯಾಗಬೇಕು ಅಂತ ಹೇಳಿದರು. ಸೊ ಬಂಧ ಬಿಡುಗಡೆ ಮಾಡ್ತಕ್ಕಂತಹ ದೇವರನ್ನು ವಶ ಮಾಡಿಕೊಂಡ್ರು, ಧ್ಯಾನ ಮಾಡಿ ಮಾಡಿ ವಶ ಮಾಡಿಕೊಂಡ್ರು. ಬೇರೆ ಏನು ಕೊಟ್ಟರು ದೇವರು ಒಲಿಯೋದಿಲ್ಲ, ಧ್ಯಾನಕ್ಕೆ ದೇವರು ಒಲಿಯ ಬೇರೆದಕ್ಕೆ ಒಲಿಯೋದಿಲ್ಲ. ಯಾಕೆ ದೇವರಿಗೆ ಏನು ಕೊಟ್ಟರು ಯಾತಕ್ಕೆ ಒಲಿಯೋದಿಲ್ಲ ಅಂದರೆ, ನಮಗಿಂತ ಜಾಸ್ತಿ ಅವನತ್ರ ಇದೆ. ಮತ್ತೆ ಏನೋ ಯಾರೋ ತನ್ನ ಪೆನ್ ಕೊಡ್ಲಕ್ಕೆ ಬಂದರು, ನಾವು ಬಂಗಾರ ಪೆನ್ ಮುಂದೆ ಹಾಕಿದ್ವಿ, ಬಂದು ನೀರು ಮಾಡ್ಕೊಂಡ್ಬಿಡ್ತಾರೆ. 10 paisa ಹಾಕಿದ 100 rupees ನೋಟ್ ತೋರಿಸ್ತಾ, 1000 rupees ನೋಟ್ ತೋರಿಸ್ತಾ ಗಾಬರಿ ಆಗಿಬಿಡ್ತು. ನೀರು ಕೊಡ್ಲಕ್ಕೆ ಹೋದ ಸಮುದ್ರ ಮುಂದಿಟ್ಟ, ಎಷ್ಟು ಪಜೀತಿ ಆಗತ್ತಾಗ. ಆದರೆ ಏನು ಕೊಡ್ಲಕ್ಕೋರು ಜಾಸ್ತಿ ಇದೆ. ಸೊ ದೇವರಿಗೆ ಏನು ಕೊಟ್ಟರು ನಾವು ದೇವರು ಒಲಿಯೋದಿಲ್ಲ, ಯಾವುದು ಧ್ಯಾನ ಮಾಡಿದರೆ ಮಾತ್ರ ಒಲಿತಾನೆ. ಅದಕ್ಕೆ ಆಚಾರ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಗುರು ಮಾನಸ ಮೀಶ ಪದೇ. ಧ್ಯಾನ ಮಾಡೋದು ಅಂದ್ರೆ ಏನು? ದೇವ್ರ ಕಡೆ ಮನಸ್ಸು ಹಾಕೋದು ಅಂತ ಅಷ್ಟೇ ಅರ್ಥ. ಮನಸ್ಸು ಹಾಕೋದಕ್ಕೆ ಧ್ಯಾನ ಕೊಡೋದು ಅಂತ ಹೇಳ್ತಾರೆ. ಧ್ಯಾನವನ್ನು ಸುಮ್ಮನೆ ಮನಸ್ಸು ಹಾಕಿದ್ರೆ ಧ್ಯಾನ ಆಗೋದಿಲ್ಲ. ಏನಾಗಬೇಕು ಅದು? ನಿರಂತರ ಮನೋವೃತ್ತೇ, ಅನ್ಇಂಟರಪ್ಟೆಡ್ ಆಗಬೇಕದು. ಆಗ ಅದನ್ನು ಧ್ಯಾನ ಅಂತ ಕರೀತಾರೆ. ಏಕಾಗ್ರಚಿತ್ತ ಧ್ಯಾನ ಮಾಡಿಬಿಟ್ರೆ ಆಗ ದೇವರು ತನ್ನನ್ನೇ ಕೊಟ್ಟುಬಿಡ್ತಾನೆ. ನಿದರ್ಶನವಾಗಿ ಪ್ರಾಜ್ಯ ಧ್ಯಾನ ವಶೀಕೃತ ಅಖಿಲ ಜಗದ್ ವಾಸ್ತವ್ಯ ಲಕ್ಷ್ಮೀಧವಃ. ಅದರಿಂದಾಗಿ ದೇವರನ್ನು ಒಲಿಸಿಕೊಂಡು, ಅವರು ವಾಸುದೇವ ರೂಪ ಒಲಿಸಿಕೊಂಡಿದ್ದರಿಂದ ಅವ್ರ ಹತ್ರ ಯಾರು ಹೋದರೂ ಹೋದ ಜನಗಳಿಗೆ ಬಿಡುಗಡೆ ಸಿಗ್ತದೆ. ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ ಸಿಗ್ತದೆ? ದುರಿತದಿಂದ ಬಿಡುಗಡೆ ಸಿಗ್ತದೆ. ಅನೇಕ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ಅದು ವಾಸುದೇವ ರೂಪದ ಆರಾಧನೆ ಮಹತ್ವವನ್ನು ರಾಯರು ತೋರಿಸಿಕೊಡ್ತಾರೆ. ನಿದರ್ಶನ ಮತ್ತೆ ಹೇಳ್ತಾರೆ, ಸಚ್ಚಾಸ್ತ್ರಾತಿ ವಿದೂಷಕಾಖಿಲ ಪೃಷಾ ವಾದೀಭ ಕಂಠೀರವಃ. ಸಚ್ಚಾಸ್ತ್ರ ಅತಿ ವಿದೂಷಕ, ಸಚ್ಚಾಸ್ತ್ರ ಅತಿ ವಿದೂಷಕ. ಸಚ್ಚಾಸ್ತ್ರಗಳನ್ನು ಭಾರಿ ನಿಂದೆ ಮಾಡ್ತಾರಲ್ಲ ಅಂತ ಮೃಷಾವಾದಿಗಳಿಗೆ, ಅವರ ಆನೆಗಳಿದ್ದಾಗ, ಇಭ ಆನೆಗಳಿದ್ದಾಗ, ಅವರಿಗೆ ಕಂಠೀರವ ಸಿಂಹ ಇದ್ದಾಗಿದ್ದಾರೆ ರಾಯರು. ಆನೆಗಳಿಗೆ ಸಿಂಹ, ಆನೆಗಳಿಗೆ ನೇನ್ ತಂದರೂ ಓಡೋಗೋದಿಲ್ಲ, ಸಿಂಹ ಬಂದರೆ ಓಡೋಗ್ಬಿಡುತ್ತಂತ. ಅದು ಸಿಂಹ ಕಂಡ್ರೆ ಆನೆಗಾಗೋದಿಲ್ಲ. ಮನುಷ್ಯರಿಗೆ ಆನೆ ಹೆದರದೇ ಇಲ್ಲ, ಮನುಷ್ಯ ಉಚ್ಚಾಪಟ್ಟು ಓಡೋಗ್ಬಿಡ್ತಾರೆ ಆನೆ ಬಂದುಬಿಟ್ರೆ. 100 ಮನುಷ್ಯರು ಏನೂ ಅಲ್ಲ ಆನೆ ಮುಂದೆ. ಮೈಸೂರೆಲ್ಲ ಓಡಾಡಿಸ್ಬಿಟ್ಟಿದ್ರು ಕೆಲವು ದಿವಸದ ಹಿಂದೆ, ಊರು ಜನಲ್ಲ ಗಾಬರಿ ಆಗಿಬಿಟ್ಟಿದ್ದಾರೆ. ಅಷ್ಟು ಒಂದು ಆನೆಗೆ ಮತ್ತೆ, ಆದರೆ ಅಂಥ ಆನೆಯನ್ನು ಓಡಿಸ್ಬೇಕಾದ್ರೆ ಸಿಂಹ ಒಂದು ಬಂದು ಸಾಕು, ಆನೆಗಳು ಹಿಂಬಿಂಡೆ ಓಡೋಗ್ಬಿಡುತ್ತಂತ. ಅಷ್ಟು ಶಕ್ತಿ ಸಿಂಹಕ್ಕಿದೆ. ಸೊ ಮೃಷಾವಾದಿಗಳು ಅಂದರೆ, ಅಖಿಲ ಮೃಷಾವಾದಿಗಳು ಅಂದ್ರೆ ಏನು? ವಿಶ್ವಂ ಮಿಥ್ಯಾ ಅಂತ ಹೇಳ್ತಾಗ ವಿಚ್ಛಾತ್ವಾನವಾಗಿ ನೆನಪಾಗಬೇಕು. ಅಖಿಲ ಮೃಷ ವಿಶ್ವಂ ಮಿಥ್ಯಾ ಅಂತ ವಾದಿಗಳ ಆನೆಗಳಿದ್ದಾಗೆ, ಅವ್ರನ್ನ ಓಡಿಸೋದ್ರಲ್ಲಿ ಹೇಗಿದ್ದಾರೆ ರಾಯರು ಅಂದರೆ, ಕಂಠೀರವಃ ಸಿಂಹದಂತೆ ಇದ್ದಾರೆ. ಶ್ರೀಮತ್ ಸದ್ಗುರು ರಾಘವೇಂದ್ರ ಇತಿರಾಟ್ ಕುರಿಯಾಧ್ರುವಂ ಮಂಗಳಂ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ಎಷ್ಟು ಓದಿದ್ದಾರೆ, ನಾವು ಸ್ವಲ್ಪ ಓದಿದಷ್ಟೇ ಜಾಸ್ತಿ ಓದಿಬಿಟ್ಟು ಅಂದರೆ ನಮಗೆ ಭಯ ಆಗಿಬಿಡುತ್ತೆ. ಎಷ್ಟು ಸರ್ ಜಾಸ್ತಿ ಓದಿಬಿಟ್ಟ ಕಾಣತ್ ಜಾಸ್ತಿ ಅಂತ ಅನ್ಕೋಬಾ. ಎಷ್ಟು ಓದಿದ್ರು ಓದಿದ್ ಕಡಿಮೆ ಅನ್ಕೋಬೇಕು. ಅನ್ನ ಸಾಕು ಅನಿಸ್ಬೇಕಂತೆ, ಜ್ಞಾನ ಸಾಕು ಅನಿಸ್ಬಾರ್ದಂತೆ. ನಮ್ಗೆ ಉಲ್ಟಾ ಬಟ್ಟ ನಮಗೆ ಆಗಿರೋದು, ಜ್ಞಾನ ಬೇಡ ಬೇಡ ಅನಿಸ್ಬಿಟ್ಟದೆ, ಅನ್ನ ಬೇಕು ಬೇಕು ಅನಿಸ್ತಾ ಇರ್ತದೆ. ತಪ್ಪು, ಅನ್ನ ಯಾತಕ್ಕೆ ಬೇಕು ಅಂತ? ಜ್ಞಾನಕ್ಕೋಸ್ಕರ ಫ್ಯೂಯಲ್ ಅದು, ಒಂದು ಫ್ಯೂಯಲ್. ಯಾರ ಕಾರ್ ಇಟ್ಟಿರ್ತಾರೆ, ಪೆಟ್ರೋಲ್ ಫುಲ್ ಮಾಡಲ್ಲ ಸಾರ್ ಅಂತ ಕೇಳ್ತಾರೆ, ಅಯ್ಯ ಇವತ್ತು ಎಲ್ಲಿ ಹೋಗೋದಿಲ್ಲ ಪೆಟ್ರೋಲ್ ಹಾಕ್ಬೇಡ ಅಂತ ಹೇಳ್ಬಿಡ್ತಾರೆ. ಎಲ್ಲಿ ಹೋಗೋದಿಲ್ಲ ಪೆಟ್ರೋಲ್ ಯಾಕೆ ಹಾಕ್ತೀಯ ಅದಕ್ಕೆ? ಇನ್ನೊಂದ್ಸಲ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದ, ಫುಲ್ ಹಾಕ್ಲ ಸರ್, ಇಲ್ಲ ಹೋಗೋದು 10 kilometers ಸಾಕು, ಒಂದು 2 liters ಸಾಕು ಅಂತ ಹೇಳ್ತಾರೆ. ಹೋಗೋದಕ್ಕೆ ಬರೋದಕ್ಕೆ ಸಾಕು ನಮಗೆ. ಪೆಟ್ರೋಲ್ ಕಾರಿಗೆ ಹೇಗೆ ಬಂತು ನಮಗೆ? ಕಾರಿ ಪೆಟ್ರೋಲ್ ಹಾಕ್ಬೋ ಭಾರಿ ಯೋಚನೆ ಮಾಡುತ್ತೆ, ಹೊಟ್ಟೆಗೆ ಹಾಕೋದು ಯೋಚನೆ ಮಾಡೋದಿಲ್ಲ ಮನುಷ್ಯ. ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಿಮ್ಗೆ ಕೆಲಸ ನೋಡ್ಕೊಂಡು ಊಟ ಮಾಡಿ ಅಂತ ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇಲ್ಲಿ ಹೋದ್ರೆ ರೋಗೋ ಭವತಿ ಸುಖ ಅಷ್ಟೇ. ಯೋಗ ಬಂದರೆ ದುಃಖ ಹೋಗ್ತದೆ, ರೋಗ ಬಂದರೆ ಸುಖ ಹೋಗ್ತದೆ, ಅಷ್ಟೇ ವ್ಯತ್ಯಾಸ. ಇವತ್ತಾಗಿರೋದಷ್ಟೇ. ಯಾಕೆ ದುಡಿಬೇಕು? ಚೆನ್ನ ಮಲಗಬೇಕು. ಚೆನ್ನ ಮಲಗಲಿಕ್ಕೆ ಯಾಕೆ ಓದಬೇಕು? ಈ ಮತ್ತೆ ಚೆನ್ನ ಮಲಗೋ ಉದ್ದೇಶ ಆಗಬಾರ್ದು, ಚೆನ್ನಾಗಿ ತಿಳಿಬೇಕು. ಆಯಾಸವಾದರೆ ಮಲಗಬೇಕು, ಹೊರತು ಮಲಗೋದೆ ಪ್ರೋಗ್ರಾಮ್ ಆಗಬಾರ್ದು. ಮಲಗದೆ ದೊಡ್ಡ ಪ್ರೋಗ್ರಾಮ್ ಆಗಿಬಿಟ್ರೆ ಭಾರಿ ಪದೀತಿ, ಫ್ಯಾನ್ ಹಾಕಿ ಇದಾಗಿ ಎಲ್ಲ ಹಾಕಿ ಮಲಿಕೊಂಡಿರ್ತಾರೆ. ರಾಯರು ಓದಬೇಕಾದ್ರೆ ಎಡಗೈಯಲ್ಲಿ ಒಣಗಿದ ಎಲೆ ಹಾಕಿ ಉರಿಸಿ ಓದ್ತಿದ್ದಿರುತ್ತೆ ಪುಣ್ಯಾತ್ಮರು. ಅಂಥ ಹೊತ್ತಲ್ಲಿ ಪರಿಮಳಾದಿಗಳನ್ನ ಬರೆದ್ರು. ಇವತ್ತು ಪರಿಮಳ ಓದೋದು ಇಲ್ಲ, ಲೈಟ್ಲು ಬೆಳಕಿನ ಕೆಳಗೆ ಬೆಳಕಿದೆ, ಫ್ಯಾನ್ ಇದೆ, ಎಲ್ಲ ಇದೆ. ಬಗ್ಗೆ ನೋಡಿದ್ರೆ ಮಲ್ಕೊಂಡು ಗರಿಗೆ ಹೊಡಿತಾ ಇರ್ತಾರೆ ಇಷ್ಟೇ ಹೊರತು ಇನ್ನೇನಿರೋದಿಲ್ಲ. ನಾವು ಎಲ್ಲ ಸೌಲಭ್ಯಗಳನ್ನು ಮರಳಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಅವ್ರು ಎಲ್ಲ ಸೌಲಭ್ಯ ಜ್ಞಾನಕ್ಕೆ ಉಪಯೋಗಿಸ್ತಾ ಇದ್ರು. ಎಷ್ಟೇ ಆಪತ್ತು ಬಂದರೂ ಜ್ಞಾನ ಬಿಡ್ತಿರಲಿಲ್ಲ. ಅದು ರಾಯರ ಜೀವನದ ದೊಡ್ಡ ಸಂದೇಶ ಅಂದ್ರೆ ಅದೇನೆ. ಅದನ್ನು ಮಾಡಿದ್ರು ಒಂದು ಅನೇಕ ಮಹಿಮೆಗಳನ್ನು ತೋರಿಸ್ತಾರೆ. ಶ್ರೀಕರ್ಣನಲ್ಲಿ ಮಗು ಬಿದ್ದ ಕಥೆ ಎಲ್ಲರಿಗೂ ಗೊತ್ತು. ಉತ್ಸವ ಕರೆದ್ರು, ಅದು ಗದಗಿನ ಪ್ರಾಂತದಲ್ಲಿ ನಡೆದ ಕಥೆ ಅದು ಗೊತ್ತು. ನಾರಾಯಣ ಮನೆ ಕರೆಸಿದ್ದಾರೆ, ದೊಡ್ಡ ಸಮಾರಾಧನೆ. ಇವತ್ತು ರಾಯರ ಮಠಕ್ಕೆ ರಾಯರು ಬೃಂದಾವನಕ್ಕೆ ಜನ ಸೇರಿ, ರಾಯರ ಬಂದಾಗ ಎಷ್ಟು ಜನ ಸೇರಿರ್ಬೋದು? ಸಿಕ್ಕಾಪಟ್ಟೆ ಜನ ಸೇರಿದ್ರು. ಭಾರಿ ಶ್ರೀಮಂತ ಬೇರೆ, ಊರಿಗೆ ಶ್ರೀಮಂತ ಅವನು. ಬೇಕಾಷ್ಟು ಮಾವಿನಣ್ಣಿನ ಕಾಲ ರಸಾಯನ ಮಾಡಿಸಿದೆ. ಆ ಕಡೆ ಶ್ರೀಕರ್ಣಿ ಅಂತ ಕರೀತಾರೆ, ದೊಡ್ಡ ಹಂಡೆಗಟ್ಟಲೆ ಮಾಡಿಸಿದ್ದ. ಎಲ್ಲ ಅಷ್ಟು ಜನ ಕೇಳಿದ್ದಾರೆ, ಬಂದಿದ್ದಾರೆ. ಮಗು ಪಾಪ ಮನೆ ಮಗು ಹೋಯಿತು, ನೋಡಿತು, ಬಿತ್ತು, ಕತೆ ಗೊತ್ತಿದೆ ನಮಗೆ. ಬಿದ್ದು ಸತ್ತೇ ಹೋಯ್ತು. ನಿಮ್ಮ ತೊಟ್ಟಿಯಲ್ಲಿ ಬಿದ್ದ ಮಗು ಎಷ್ಟು ಪೇಪರ್ಲ್ಲಿ ಬರ್ತಾನೆ ಇರ್ತದೆ ಅಷ್ಟೇ. ಪೇಪರ್ ತೊಟ್ಟಿಯಲ್ಲಿ ಬಿದ್ದು ಅವ್ರ ಮಗು ಮೇಲಿಂದ ಉಣಿಸ್ತಾ ಇದ್ರೆ ತಾಯಿ ದಪ್ಪಂದು ಬಿದ್ದು ಹೋಗಿದೆ ಕೆಳಗಡೆ. ಎಂಥ ಪ್ಲಾನ್ ಮಾಡಿರ್ಬೇಕು ಆ ತಾಯಿ ಪುಣ್ಯಾತಿಗಿತ್ತೆ. ಅದಕ್ಕಂತ ಅವ್ರ ಮಕ್ಕಳ ಹುಡುಗಿ ಎಷ್ಟು ಪಾಪ ಮಾಡಿರಬೇಕು ಅನಿಸ್ತದಾಗ. ಶುಚೀನಾಂ ಶ್ರೀಮತಾಮ್ಗೆಹೇ ಯೋಗ ಭ್ರಷ್ಟೋಭಿ ಜಾಯತೆ. ಒಳ್ಳೆಯವ್ರ ಮೇಲೆ ಹುಟ್ಟಬೇಕಾದ್ರು ಭಾರಿ ಪುಣ್ಯ ಮಾಡಿರಬೇಕು. ಅಂತ ತಾಯಿ ಎಷ್ಟು ಮೂರ್ಖ ತಾಯಿ ಇರಬೇಕು ಲೆಕ್ಕ ಇಟ್ಕೊಳ್. ಬಿಡಿಸ್ಕೊಂಡು ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಬೀಳಿಸಿಬಿಟ್ರೆ ಎಂಥ ಲೈಫ್ ಹಾಳು ಮಾಡಿದಾಗಲಿಲ್ಲ. ಅದಕ್ಕೆ ಒಳ್ಳೆ ಕಡೆ ಹುಟ್ಟಬೇಕಾದ್ರೆ ಭಾರಿ ಪುಣ್ಯ ಮಾಡಿರಬೇಕು ಅಂತ ಅರ್ಥ. ಬಸ್ಸಿಗೆ ಒಳ್ಳೆ ಡ್ರೈವರ್ ಸಿಗಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕಲ್ಲ. ಆ ಥರ ಯಾವನೋ ಸಿಕ್ಕಾದ್ರೆ ಕೂತವ್ರು ಪ್ರಾಣ ಹೋಗ್ತಾರೆ, ಗಡಗಳ ಒದ್ದಾಡ್ತಿರ್ತಾರೆ. ಆ ಟೈಪ್ ದೊಡ್ಡ ಮನೆಯಲ್ಲಿ ಹಿಂದಿನ ಜನಗಳ ವಿವೇಕಗಳಾಗಿರಬೇಕು. ಅದು ಎಲ್ಲಿರ್ತಾರಂಥವ್ರು. ಅದಕ್ಕೋಸ್ಕರವಾಗಿ ನಡೆದಿದ್ದೇನು, ಹೋಯ್ತು, ಮಗು ಬಿತ್ತು, ಪಾಪ ಹುಡುಕ್ತಾ ಬಡಿಸ್ತಾ ಇದ್ದಾರೆ, ಬಡಿಸ್ತಾ ಮಗು ಎಲೆ ಒಯ್ದು ಕೊಂಬಿಟ್ಟಿದ್ದಾರೆ. ಆಮೇಲೆ ನೋಡಿದರೆ ಮಗು ಇರೋದು ಎಲ್ಲಿ ಗೊತ್ತು? ಶ್ರೀಕರ್ಣಿ ಖಾಲಿ ಆಗ್ತಾವಂತೂ ಮಗುವಿನ ಬಾಡಿ ಕಾಣಿಸ್ದಾಗ ಒದ್ದಾಡಿಬಿಟ್ಟಿದ್ದಾನೆ ಮನುಷ್ಯ ಪಾಪ. ಇಷ್ಟಾದರೂ ಅವನಿಗೊಂದು ವಿವೇಕ. ಏನಾದರೂ ಕೂಗಾಡಿಬಿಟ್ರೆ ಎಷ್ಟು ಜನ ಬ್ರಾಂಡ್ ಉಪವಾಸ ಹೋಗ್ತಾರೆ. ಎಷ್ಟು ಇಂಥ ಸಮಯದಲ್ಲಿ ಎಷ್ಟು ವಿವೇಕ ಇದೆ ಲೆಕ್ಕ ಇಟ್ಕೊಳ್ಳಿ. ಮನುಷ್ಯ ತನ್ನ ದುಃಖ ದೊಡ್ಡದಾಗುತ್ತೆ, ಉಳಿದವ್ರ ದುಃಖ ಸಣ್ಣದಾಗುತ್ತೆ. ನಮಗೆ ಅಷ್ಟು ಜನ ಹಾಗೆ ಹೋಗಬಾರ್ದು ಅಂತ ಹೇಳಲೇ ಇಲ್ಲ, ಸುದ್ದಿನೂ ಕೊಡಲಿಲ್ಲ. ಎಲ್ಲೋ ದೂರ ಇಟ್ಟುಬಿಟ್ರು, ಊಟ ಎಲ್ಲ ಮುಗಿದೋಯ್ತು. ಆಮೇಲೆ ರಾಯರು ಬಿಡ್ತಾರ, ಉಳಿದಾಗ ಉಳಿದು ಹೋಗೋ ಅವಸಲ್ಲಿ ಹೋಗೇ ಬಿಡ್ತಾರೆ. ಅವ್ರು ಹೋಗಲಿಲ್ಲ ರಾಯರು. ಬನ್ನಿ ಎಲ್ಲ ಮಂತ್ರ ಹಿಡ್ಕೊಡ್ತೀನಿ ಅಂತ ಕರೆದ್ರು. ಬಂದರು ಅವರೆಲ್ಲ ಕೊಡೋದು, ಮಗನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಆಗ ಅವ್ರಿಗೆ ಪ್ರೀತಿ ಬಂತು. ಏನೋ ಕಾರಣ ಹೇಳಿದ್ರು, ಅವಾರ್ಡ್ ಮಾಡಲಿಕ್ಕೆ ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತೇಳಿ. ರಾಯರು ಕೇಳಲಿಲ್ಲ, ಮಗು ಬೇಕೇ ಬೇಕು ಅಂತೇಳಿ. ಅವ್ರಿಗೆ ಗೊತ್ತು, ಒಳ್ಳೆ ಜ್ಞಾನಿಗಳವರು. ಆಗ ಹೇಳ್ಕೊಂಡ, ಮಗು ಇಲ್ಲ, ಸತ್ತೋಗಿದೆ ಅಂತ ಹೇಳಿದ ತಕ್ಷಣ ರಾಯರು ಹೇಳ್ತಾರೆ, ಸಾಧ್ಯ ಇಲ್ಲ ಅಂತ ಹೇಳಿದರು. ಸಾಧ್ಯ ಇಲ್ಲ, ಇದಕ್ಕೆ ಬೇಕು. ಅಲ್ಲಿ ಹೇಗೆ ಹಿರಣ್ಯಕಶಿಪುರ ಮುಂದೆ ದೇವರಿದ್ದಾನೆ ಅಂತ ಹೇಳಿದ್ರಲ್ಲ, ದೇವರಿದ್ದಾನೆ. ಮನೆ ಕರೆಸಿದ್ದೀರಿ, ಭಿಕ್ಷೆ ಮಾಡಿಸಿದ್ದೀರಿ, ದೇವ್ರ ಪೂಜೆ ಆಗಿದೆ, ಇಷ್ಟು ಜನಕ್ಕೆ ಊಟ ಆಗಿದೆ, ಹೇಗೆ ಸಾಹಿತ್ಯ ಬೋಗು ಅಂತ ಹೇಳ್ತಾರೆ. ಇದು ಬೇಕು, ಇವ್ರು ಇಷ್ಟು ದೀಕ್ಷೆ ಬೇಕು. ನೈ ಕಲ್ಯಾಣ ಕೃತ್ಕಸ್ತಿ ದುರ್ಗತಿಂ ತಾತ ಗಚ್ಚತಿ. ಹೇಳ್ತಾರೆ, ನಾ ಭಾವ ನಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತ. ಈ ಒಂದು ದೊಡ್ಡ ಭಾವನೆ ಇರಬೇಕು, ಅದೇ ಮನುಷ್ಯನ ಕಾಪಾಡೋದು. ಹಿಂದೆ ಹೇಳಿದ್ದೆ ನಾನು, ತರುಮೂಲ ಗ್ರಂಥ 1999 ಪ್ರಿಂಟ್ ಮಾಡಿಸಿದಾಗ ಮದ್ರಾಸಿಗೆ ಹೋದ ಕಾಲಕ್ಕೆ ಯಾರೋ ಒಬ್ರು ಬಂದರು. ಸರ್ವಬಲ ಮೊದಲು ಮೆಂಬರ್ ಆಗಿದ್ದ, ಆಮೇಲೆ ಇಸ್ಕೊಂಡ್ರು. ಸ್ವಲ್ಪ ದೂರ ಹೋದರು, ದುಃಖ ಪಟ್ಕೊಂಡು ಬಂದರು. ಪಾಪ ಏನಾಯ್ತು ಅಂತ ಸರ್ವಬಲ ತೊಗೊಂಡು ಏನಾಯ್ತು ಅಂತ ಕೇಳಿದೆ. ಆಚಾರ್ಯ, ಸುದ್ದಿ ಬಂದಿದೆ, ನಮ್ಮ ಮಗ ಸೊಸೆ ಫಾರಿನ್ಗೆ ಹೋಗಿದ್ದವರು ಇಲ್ಲಿ ಬಂದಿದ್ದರು, ಬೋಟಿಂಗ್ ಅಂತ ಹೋಗಿದ್ದು ಸಮುದ್ರದಲ್ಲಿ, ಬೋಟ್ ಮುಳುಗೋಯ್ತಂತೆ ಅಂತ ಬಂದರು. ಏನು ಮನುಷ್ಯ ದುಃಖ ಪಡ್ತಿದ್ದಾರೆ ಒಂದೇ ಸಮನೆ. ಆಗ ಇದು ರಾಯರ ಕಥೆ ನೆನಪಾಗ್ತದಾಗ ಏನು ಯೋಚನೆ, ಸರ್ವಮೂಲ ಕೈಲಿ ಇಟ್ಕೊಂಡು ಪ್ರಾಣದೇವರ ಕೈಯಲ್ಲಿದ್ದಾರೆ, ಏನೂ ಆಗಿರಲ್ಲ, ಹೋಗಿ ಬನ್ನಿ ಅಂತ ಹೇಳಿದೆ. ಒಂದು ಗಂಟೆ ಬಿಟ್ಟು ಫೋನ್ ಮಾಡಿದ್ರು, ಆಚಾರ್ಯ ಎಲ್ಲ ಸುಖವಾಗಿದ್ದಾರೆ ಅಂತ. ಎಲ್ಲ ಏನೂ ಆಗಿಲ್ಲ ಯಾರಿಗೂ ಕೂಡ. ನೀ ನನಗೆ ಅರ್ಥ ಇವತ್ತು ನಮ್ಮೆದೆಗೆ ಸರ್ವಮೂಲ ಕೈಲಿ ಇಟ್ಕೊಂಡ್ರೆ ಇಡೀ ಕುಟುಂಬ ಬದುಕಿದೆ ಅಂದಮೇಲೆ ಆ ಮಗು ಬದುಕೋದೇನು ಆಶ್ಚರ್ಯ. ಆ ವಿಶ್ವಾಸ ಇಲ್ಲದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಶಾಸ್ತ್ರ ಓದಿದ್ದೆಲ್ಲ ಸುಮ್ಮನೆ ಬಾಯ್ಪಾಟ ಆಗ್ತದೆ ಹೊರತು ಉದ್ಯೋಗಕ್ಕೆ ಬರೋದಿಲ್ಲ. ಅದು ಹೇಗಾಗುತ್ತೆ ಕೆಟ್ಟದು? ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕೆಟ್ಟ ಯಾರು ಹೇಳಿದ್ರೆ ಸಾಧ್ಯ ಹೇಗಾಗುತ್ತೆ? ದೇವರು ಕಾಪಾಡ್ತಾರೆ. ಯೋಗಕ್ಷೇಮಂ ಮಹಾಮ್ಯಹಂ. ಒಳ್ಳೇದು ಮಾಡಿದಾಗ ಕೆಟ್ಟದ್ದು ಒಪ್ಪು ನೋಡಿ ನಮ್ಮಲ್ಲಿ ಏನು ಮಾಡ್ತೇವೆ, ಒಳ್ಳೆ ಫಸ್ಟ್ ಕ್ಲಾಸ್ ಫೇಲ್ ಅಂತ ಬರುತ್ತೆ, ರೀಟೋಟ್ಲಿಂಗ್ ಆಗ್ತಾನೆ. ಅದಕ್ಕೆ ಗೊತ್ತಾ, ಸರಿಯಾಗಿ ಬರೆದ್ರೆ ಪಾಸ್ ಆಗಲೇಬೇಕು ನಾನು ಅಂತ ಹೇಳಿದೆ. ಇಷ್ಟು ಜ್ಞಾನ ಅಲ್ಲಿ ಇಲ್ಲೇ ಜ್ಞಾನ ಇರಬಾರ್ದು. ನಾನು ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ನನಗೆ ಯಾಕೆ ಕೆಟ್ಟದಾಗ್ತದೆ ಆ ಭಾವನೆ ಇರಬೇಕು. ನಮ್ಗೆ ಯಾಕೆ ಆ ಭಾವನೆ ಇಲ್ಲ ಅಂದರೆ ನಮ್ಮೆದುರಿಗೆ ಸುಳ್ಳು ಕಾಣಿಸ್ತೇವೆ, ಬೇಕಾದಷ್ಟು ಬೇಕಾದಷ್ಟು ಅಧರ್ಮ ಕಾಣಿಸ್ತದೆ. ಅದಕ್ಕೆ ನಮ್ಮ ಧೈರ್ಯ ಬರೋದಿಲ್ಲ ಹೇಳೋದಕ್ಕೆ. ಆ ಧೈರ್ಯ ಮೇಂಟೈನ್ ಮಾಡೋದಕ್ಕೆ ಶಾಸ್ತ್ರ ಓದಬೇಕು ಅಂತ ಕರೆಯೋ. ಕರ್ಕೊಂಬರ್ತಾರೆ, ಬಾಡಿ ತಂದಿಡ್ತಾರೆ. ರಾಯರು ನೋಡಿದ್ವಿ, ಯೋಚನೆ ಮಾಡಿ ಉಳಿದವರಾಗಿದ್ರೆ ಪಾಪಿಷ್ಟ ಅಯೋಗ್ಯ ಅಂತ ಬೈದು ಮೈಲಿಗೆ ಮಾಡಿಬಿಟ್ಟು ಹೋಗ್ಬಿಡೋದಾಗಿತ್ತು. ಏನು ಯೋಚನೆ ಮಾಡಲಿಲ್ಲ, ಕೈಯಲ್ಲಿ ನೀರು ಹಾಕಿಬಿಟ್ಟು ಪ್ರೋಕ್ಷಣೆ ಮಾಡಿದ್ದೇ ಕೆಲಸ. ಮಗು ತಕ್ಷಣ ಎದ್ದು ಬಿಡ್ತಂತೆ. ಯಾಕೆ? ರಾಮದೇವ್ರ ಮೇಲೆ ಪ್ರಾಣದೇವ್ರು ಬರದೇ ಇರ್ತಾರ ಅಂತ ಹೇಳ್ತಾರೆ. ತಕ್ಷಣ ಮಗು ಬದುಕಿತು, ಪರಮಾಶ್ಚರ್ಯ ಆಗೋಯ್ತು. ಇದು ವಿಜ್ಞಾನ ಒಂದಿಂತ ಕೆಸರು ಜಗತ್ತಿನ ವಿವತ್ತಿನವರೆಗೂ ಸಹಿಸಲು ಒಬ್ಬನೂ ಹಿಂದಿದ್ದು ಬದುಕಿದವರಿಲ್ಲ. ಸತ್ರ ಡೆಡ್ ಅಂದರೆ ಡೆಡ್ ಅಂತ ಅಷ್ಟೇ ಅರ್ಥ, ನಮ್ಮಲ್ಲಿ ಹಾಗಲ್ಲ. ಅದಕ್ಕೆ ಸೈನ್ಸಿನ ಮೇಲೆ ಶಾಸ್ತ್ರ ಇದೆ ಅಂತ ಸಾಕ್ಷಿ ಇದು. ಹಳ್ಳಿ ಊರಲ್ಲಿ ವಾಪಸ್ಸಾಗಲಿ, ಬೇರೆ ಊರಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡ್ರು, ಇದಕ್ಕಿಂತ ದೊಡ್ಡದಾನೆ ಅದು. ಒಂದು ಸಾಮಾನ್ಯ ಆಸ್ಪತ್ರೆಯಲ್ಲಿ ಆಗ್ತಿದ್ದ ಕೆಲಸ ಬೇರೆ ಆಸ್ಪತ್ರೆಯಲ್ಲಿ ಆಯ್ತು, ಹೋದಲ್ಲೋ ಅದು ಸಾಮಾನ್ಯ ವಿಜ್ಞಾನಕ್ಕೆ ಆಗದಿದ್ದ ಕೆಲಸ ಇಲ್ಲೇ ಆಯಿತು ಅಷ್ಟೇ. ಗೊತ್ತು, ಹಾರ್ಟ್ ಆಪರೇಷನ್ ಮಾಡಲಿಕ್ಕೆ ಯಾರೂ ಇಲ್ಲ, ಸತ್ತು ಹೋದ, ಏನು ಮಾಡೋಕ್ಕಾಗಲಿಲ್ಲ, ಇದ್ರೆ ಬದುಕ್ತಾ ಇದ್ದ. ಆಗ್ತಾ, ಅದಕ್ಕೆ ತತ್ವಜ್ಞಾನ ಇದ್ದಲ್ಲಿ ಬದುಕಿರುತ್ತೆ ಯಾವಾಗಲೂ ಕೂಡ. ತತ್ವಜ್ಞಾನ ಸತ್ವವನ್ನು ಬದುಕಿಸುತ್ತೆ. ನಾವು ಓದಿದ್ರೆ ಬದುಕಿರೋ ಸಾಧ್ಯವೆಂದು ನಾವು ತಿಳ್ಕೊಂಡಿರೋದು ಬದೀತೆ. ನಾವು ಯೋ ಸತ್ವ ಬಿಡ್ತೀವಿ, ಆಗಲ್ಲ, ಓದೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬದುಕತಕ್ಕಂಥ ಶಾಸ್ತ್ರ ಮಧ್ವಶಾಸ್ತ್ರ. ಆ ಕಥೆಯಿಂದಾಗಿ ರಾಯರು ಅವತ್ತೇನೋ ಬದುಕಿಬಿಟ್ರೆ ನಮಗೇನು ಉಪಯೋಗ ಅಂತ ನಮ್ಮ ಪ್ರಶ್ನೆ. ಈಗ ಅವ್ರ ಕಥೆ ಮುಗಿದ್ರೆ ನಮಗೇನು ಪ್ರಯೋಜನ ಅಂತ ಹೇಳ್ತಾರೆ. ಇದು ಕಥೆ, ಒಳ್ಳೆ ತಾತ್ವಿಕವಾದ ಕಥೆ. ಮಗು ಸೀಕರಣೆಯೋ ಬಿದ್ದು ಸತ್ತೋಯಿತು, ಇಷ್ಟೇ ಕಥೆ. ಸೀಕರಣೆ ಅಂದ್ರೇನು? ಸಿಹಿ ಪದಾರ್ಥ ಅಂತ ಅರ್ಥ. ಸಿಹಿ ಪದಾರ್ಥ ಅಂದ್ರೇನು? ಆಕರ್ಷಕವಾದ ವಸ್ತುಗಳು ಅಂತ ಅರ್ಥ. ಅದೆಷ್ಟಿದೋ, ಹೆಂಡೆ ತುಂಬ ಕುತ್ಕೊಂಡ್ಬಿಟ್ಟಿದೆ. ಮಗು ಏನು ಮಾಡ್ತು? ದೊಡ್ಡವರಲ್ಲ, ಮಗು ಹೋಗಿ ಬಿತ್ತು. ಮಗುವಿನಂಥ ಬುದ್ಧಿ ಇರೋರು ಬಿಡ್ತಾರೆ ಅಂತ ಅರ್ಥ. ವಯಸ್ಸು ಪ್ರೌಢರು ಬಿಡೋದಿಲ್ಲ, ಅವಿವೇಕಿಗಳು ಬಿಡ್ತಾರೆ. ಹೋಗಿ ಸುಮ್ಮನೆ ನೋಡಬಾರ್ದು, ಬಗ್ದು ಬಗ್ದು ಬಿದ್ದುಬಿಡ್ದು ಕೊನೆಗಾದ್ರು. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಕರೆಂಟನ್ನು ಹೇಗೆ ಉಪಯೋಗಿಸ್ತೇವೆ ನಾವೀಗ? ನಮ್ಮ ಕರೆಂಟ್ ಭಾರಿ ಖುಷಿಯಿಂದ ಮುಟ್ಟಿಬಿಟ್ರೆ ಗತಿ ಏನಾಗ್ತದೆ ಲೆಕ್ಕ ಹಾಕಿ? ಮುಟ್ಟದಂತೆ ಕರೆಂಟ್ ಹೇಗೆ ಉಪಯೋಗಿಸ್ತೇವೋ, ವಿಷಯ ಸುಖಗಳು ಅಂದರೆ ವಿಷಯ ಅವು ಕರೆಂಟ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಏಹಿ ಸಮಸ್ಪರ್ಶ ಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಹೋಯ್ತು ಬಿತ್ತು ಸತ್ತೇ ಹೋಯ್ತು. ಭಗವದ್ಗೀತೆ ಹೇಳಿದ ಮಾತು, ವಿಷಯ ಸುಖ ಜಾಸ್ತಿ ಆದರೆ ಮನುಷ್ಯ ಸತ್ತು ಹೋಗ್ತಾನೆ. ಡಾಕ್ಟ್ರ್ ಕೇಳೋದೇ ಹಾಗೆ, ಕೈ ಹಿಡ್ಕೊಂಡು ಬಿಡ್ತಾ ಏನು ತಿಂದಿ ಅಂತ ಶುರು ಮಾಡ್ತಾರೆ ಕೇಳೋದಕ್ಕೋಸ್ಕರ. ಏನು ತಿಂದಿ ಅಂತಲೇ ಶುರು ಮಾಡೋದು. ತಿಂದರೆ ರೋಗ ಬರುತ್ತೆ ಅಂತ ಅರ್ಥ, ತಿನ್ನಬಾರತ್ತೆ ಅಂದರೆ ರೋಗ ಬರುತ್ತೆ. ಆದ್ದರಿಂದ ರಾಯರು ಏನು ಮಾಡಿದ್ರಾಗ, ದೇವರು ತೀರ್ಥ ಪ್ರೋಕ್ಷಣೆ ಮಾಡಿದ್ರು. ಭೋಗ ಸಾಕು, ತೀರ್ಥ ಮೇಮೇಳ್ಬೇಡಲಿ ಅಂದರು. ತೀರ್ಥ ಅಂದರೆ ಶಾಸ್ತ್ರ, ಸಾಕಯ್ಯ ಸೀಕರಣೆ ಸಹವಾಸ ಬಿಟ್ಟುಬಿಡಿ, ಶಾಸ್ತ್ರ ಓದಿ ತಕ್ಷಣ ಬದುಕಿಬಿಡ್ದಷ್ಟೇ. ಆ ಎತ್ತನ ಆಚಾರ ಬದುಕಿದ ಹಾಗೇನೆ, ಗುರುವನ್ ದ್ವಾದಶ ಸ್ತೋತ್ರ ಪಾಠ ಎತ್ತು ಬದಿ ಜಯತೀರ್ಥರಾಗಿ ಹೋಯ್ತು. ಅರ್ಥ ಮಾಡಿಕೊಂಡ್ರೆ, ಯಾರು ಭೋಗಗಳಿಂದ ಭೋಗಗಳ ಆಕರ್ಷಣೆಯಿಂದ ಮನುಷ್ಯ ಬಿದ್ದು ಸತ್ತೋಗಿರ್ತಾನಲ್ಲ, ಅವರೆಲ್ಲ ಬದುಕೋದು ಯಾವಾಗ ಅಂದರೆ ಶಾಸ್ತ್ರ ಮೈ ಮೇಲೆ ಬಿದ್ದರೆ ಬದುಕ್ತಾರೆ ಅಷ್ಟೇ. ಸುಲಭವಾಗಿ ತತ್ವ ತೋರಿಸಿಕೊಡ್ತಕ್ಕಂಥ ಕಥೆ ಇದು. ಅಂದರೆ ಏನೇನು ಮಾಡಿರ್ತಾರೋ ಎಲ್ಲ ಅಂತರಾರ್ಥ ಇರತಕ್ಕಂಥ ಕಥೆಗಳು. ರಾಯರಂತ ಪೌಡ ಸಾಕಷ್ಟು ಮಾಡ್ತಾರೆ. ಅವರ ಕಥೆಯಲ್ಲಿ ಎಷ್ಟು ಆರ್ತರಿಗೆ ಅವರ ಕರುಣೆ ಮೀಸಲಾಗಿತ್ತು. ತುಂಬಿದ ಇದರಲ್ಲಿ ಹೋಗ್ತಾ ಇದ್ದಾರೆ. ಬಿಜಾಪುರದ ಬಿಸಿಲು ಅಂದರೆ ಭಯಂಕರ ಬಿಸಿಲಿನ ಜಾಗ, ಸಂಚಾರ ಮಾಡ್ಕೊಂಡು ಹೋಗ್ತಾರೆ. ಯಾರಿಗೂ ವಾಹನ ಇದ್ದೆ ಅಂತ ಇತ್ಯಾದಿ ಕಾಲ ಅಲ್ಲ, ನಡ್ಕೊಂಡೇ ಹೋಗ್ಬೋದು. ಅಂಥ ಕಾಲದವರೆಗೆ ಒಬ್ಬ ಗರ್ಭಿಣಿ ಸ್ತ್ರೀ ಪಾಪ, ಒಂದು ಕಡೆ ನೀರು ಬೇಕು, ಒಂದು ಕಡೆ ನೆರಳು ಬೇಕು, ಎರಡೂ ಇಲ್ಲ. ರಾಯರ್ ಏನು ಮಾಡಿದ್ರಂತೆ, ತಮ್ಮ ಶಾಟಿ ಹಾಗೆ ಹಾರಿಸಿದ್ರಂತೆ, ಹುಲ್ ಹಾಕಿ ಹೋದ ಮೇಲೆ ಹೋಗಿ ಹಾರ್ಕೊಂಡು ಹೋಗ್ತಿತ್ತಂತಾಗೆ. ಎಂಥ ಮ್ಯಾಜಿಕ್ ಅದು, ಶಾಟಿ ಹಾರಿಸಿಬಿಟ್ಟು. ಅದೇನು ಯಾರ್ದು ಕರೆದಲ್ಲ, ನಮಗೆ ನಮ್ಗೆ ಗೊತ್ತಿಲ್ಲ. ಸೇವೆ ಮಾಡಬೇಕು ಅಂದರೆ ನಮಗೆ ನೂರಾರು ಕಾರಣ ಕೊಟ್ಬಿಡ್ತೇವೆ. ಅಯ್ಯೋ ಅದು ಕೆಲಸ ಇದೆ, ಈ ಕೆಲಸ ಇದೆ, ಶುರು ಮಾಡಿದ್ದೇ ಕೆಲಸ. ಆದರೆ ಅದೇ ಅವಾರ್ಡ್ ಮಾಡಿ ದೊಡ್ಡ ವಿಚಾರ ಅಲ್ಲ, ಸೇವೆ ಮಾಡೋ ಚಾನ್ಸ್ ಕಳ್ಕೊಂಡು, ದಟ್ ಈಸ್ ಇಂಪಾರ್ಟೆಂಟ್. ಸೇವೆ ಮಾಡಿ ಮತ್ತೆ ಹುಡ್ಕೊಂಡು ಬರೋದಿಲ್ಲ, ಮೋದ ಪ್ರಯತ್ನ ಒನ್ಸ್ ಫಾರ್ ಆಲ್ ಗಾನ್ ಅದು. ಅದಕ್ಕೆ ಸಾವಿರ ಕೆಲಸ ಬಿಟ್ಟು ಸೇವೆ ಕೆಲಸ ಮಾಡೋದು, ನಾವು ತಿಂದರೆ ಎಷ್ಟು ತಿಂದರೂ ಕೂಡ ಮೂರ್ತಾಸ ಮೇಲೆ ಇರೋದಿಲ್ಲ, ಅದು ಸೈನ್ಸ್ ಪ್ರಕಾರನೇ ಜೀರ್ಣ ಆಗೋಗ್ಬಿಡುತ್ತೆ. ಕೊಟ್ಟಿದ್ದು ಶಾಶ್ವತ. ತಾ ನೀರು ಕುಡಿತಿದ್ದ, ಒಂದು ಲೋಟ ಇತ್ತು, ಇನ್ನೊಬ್ಬರು ಬಂದ, ಅವನಿಗೂ ಬಾಯಾರಿಕೆ ಆಗಿತ್ತು. ಅವನಿಗೆ ಅರ್ಧ ಕೊಟ್ಟ, ತಾನು ಅರ್ಧ ಕುಡ್ದ, ಅರ್ಧ ಕುಡಿದು ಕೊಟ್ಟಿದ್ದಿದೆಯಲ್ಲ, ಜನ್ಮ ಪೂರ್ತಿ ನೆನಪಿರುತ್ತೆ ಅವನಿಗೆ. ಎಷ್ಟು ಜ್ಞಾಪಿಸ್ಕೋತಾನೆ, ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ತೃಪ್ತಿ ಕೊಡೋದು ಗೊತ್ತಾ ನಮ್ಮ ಮನಸ್ಸಿಗೆ. ತ್ಯಾಗದಿಂದ ಬರೋ ಸುಖ ಭೋಗದಿಂದ ಬರೋದಿಲ್ಲ. ಶಾಟಿ ಹಾಕಿದ್ದು ತಮ್ಮದೇ ಶಾಟಿ ಹಾಕಿದ್ರು, ರೊಂಬ ದೊಡ್ಡ ವಿಚಾರ. ಅದಕ್ಕೆ ಯಾವುದೋ ಕೃಷ್ಣ ಗಾಯ ಮಾಡ್ಕೊಂಡಂತೆ, ಒಂದ್ಸಲ ತಮಾಷೆಗೆ ಹೇಳಿದ್ದು, ಕೃಷ್ಣ ಗಾಯ ಮಾಡ್ಕೊಂಡಂತೆ. ಆಗ ಕೆಲವರೆಲ್ಲ ಬಟ್ಟೆ ತರ್ಲಕ್ಕೆ ಹೋದ್ರಂತೆ. ದ್ರೌಪದಿ ತನ್ನ ಸೀರೆ ಸರಿಗಾರದೆ ಕಟ್ಟಿಬಿಡ, ದೇವರು ಸೀರೆ, ದ್ರೌಪದಿ ಸೀರೆ ಅಂದ್ರೆ ಗೊತ್ತಲ್ಲ, ಅತ್ಯಂತ ಸೀರೆಗಳಲ್ಲ, ಈ ಜಗತ್ತಲ್ಲಿ ಸಿಗೋದೇ ಇಲ್ಲ ಅಂತ ಸೀರೆಗಳು. ಅದು ಹರಿದು ಯಾಕೆ ಕೃಷ್ಣನಿಗೆ ಹಡ, ಅದಕ್ಕಿಂತ ಯೋಗ ಬೇಕಂತ ಕೇಳ್ತಾ. ಇನ್ನು ನಾವು ಸೀರೆ ಹೋಗುತ್ತೆ ಬಿಡ ಮಹಾರಾಯ ಅಂದವೆಲ್ಲ ಏನಾರ ಮಾಡ್ಕೋ ಅಂತ ಹೇಳ್ಬಿಟ್ಟಿರ್ತೋ, ಅವಕಾಶ ಕಳ್ಕೊಂಡ್ಬಿಡ್ತೇವ. ಆ ಸಮಯಕ್ಕೆ ಅದು ಸೇವೆ ಅಂತ ಕರೆಯೋದು. ವಸ್ತುವಿನ ಬೆಲೆ ಬೇರೆ, ಅವಕಾಶದ ಬೆಲೆ ಭಾರಿ ಬೇರೆ. ಅವಕಾಶ ಮತ್ತೆ ರಿಪೀಟ್ ಆಗೋದಿಲ್ಲ. ಇವತ್ತು ಎಕ್ಸಾಮೇ ಒಂದು ಮಾರ್ಕ್ಸ್ ಕಳ್ಕೊಂಡ್ರೆ ನೆಕ್ಸ್ಟ್ ಮಂತ್ ಪರೀಕ್ಷೆ ಮಾಡೋದಿಲ್ಲ, ಸೆಪ್ಟೆಂಬರ್ವರೆಗೂ ಕಾಯ್ಬೇಕು. ಕೆಲವೊಂದು ಒಂದೇ ಚಾನ್ಸ್, ಕೃಷ್ಣ ಹೋಯ್ತು ಗಾನ್ನದು ಅಂತ ನೀನು ಅರ್ಥ ಮಾಡ್ಕೊಂಡು. ಪ್ರತಿ ದಿವಸ ನಮ್ಮ ನೂರಾರು ಚಾನ್ಸ್ ಬರುತ್ತೆ ಒಳ್ಳೆ ಮಾಡೋ ಕೆಲಸ ಮಾಡಲಿಕ್ಕೆ. ನಾವು ಎಲ್ಲ ಬಿಟ್ಟುಬಿಡ್ತೇವೆ. ಆಗ ಫಸ್ಟಲ್ಲಿ ಮಾತಾಡ್ತಾ ಕೂತಿರ್ತಾನೆ, ಮಾತಾಡ್ತಾ ಮಾತಾಡ್ತಾ ಬಸ್ಗಳು ಹೋಗ್ತಾನೆ ಇರ್ತವೆ, ಮಾತಾಡ್ತಾ ಕೂತಿರ್ತಾನೆ. ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ಮಾತಾಡ್ತಾ ಕೂತ್ಬಿಟ್ಟು ಬಸ್ ಮರ್ತುಬಿಟ್ರೆ ಹಾಗೋ ಹಾಕಿ. ಅವಕಾಶ ಬರ್ತಾನೇ ಇದೆ, ನಾವು ಗಮನಿಸ್ತಾನೇ ಇಲ್ಲ ಅಂತ ಹೇಳ್ತಾರೆ ಜನ. ಬೆಳಗಾಗಿ ಎದ್ದಾಗಿಂದ ರಾತ್ರಿವರೆಗೂ ಕೂಡ ನಮ್ಮೊಂದು ಕಾನ್ಸೆಪ್ಟ್, ಇವತ್ತು ಎಷ್ಟು ಸಂಪಾದನೆ ಆಯಿತು ಲೆಕ್ಕ ಹಾಕ್ತಾರೆ, ಎಷ್ಟು ದುಡ್ಡು ಬಂತು, ಎಷ್ಟು ಪುಣ್ಯ ಬಂತು ಲೆಕ್ಕ ಹಾಕೋದಿಲ್ಲ. ನಾವು ಇವತ್ತಿನ ದಿವಸ ಎಷ್ಟು ಪುಣ್ಯ ಬಂತಪ್ಪ ಇವತ್ತಿನ ದಿವಸ ನಮಗೆ ಲೆಕ್ಕ ಹಾಕೋದಿಲ್ಲ. ಎಷ್ಟು ಜನಕ್ಕೆ ನೀರು ಕೊಟ್ವಿ, ಎಷ್ಟು ಜನಕ್ಕೆ ಅನ್ನ ಹಾಕಿದ್ವಿ, ಎಷ್ಟು ಜನಕ್ಕೆ ದಾರಿ ತೋರಿಸಿದ್ವಿ, ಏನು ಪುಣ್ಯ, ಎಷ್ಟು ಸ್ತೋತ್ರ ಹೇಳಿದ್ವಿ, ಎಷ್ಟು ಸಂಧ್ಯೆ ಒಂದು ಏನು ಯೋಚನೆ ಕೂಡ ಮಾಡೋದಿಲ್ಲ. ನಮ್ಮ ಪ್ರಕಾರ ಅವೆಲ್ಲ ವೇಸ್ಟ್ ಇದ್ದಾಗಲೇ, ಅವೆಲ್ಲ ವೇಸ್ಟ್. ಹಣ ಮಾತ್ರ ಕಣ್ಣಿಗೆ ಕಾಣಿಸ್ತದೆ, ತಪ್ಪದು. ಪ್ರತಿ ದಿವಸ ಹಡರಂ ಹಿಂದೆ ಬರೋದಿಲ್ಲ, ಆದ್ದರಿಂದ ಪುಣ್ಯ ಸಂಪಾದನೆ ಮಾಡಿದರೆ ಮಾತ್ರ ಉಳಿಯೋದು, ಇಲ್ಲದವರು ಉಳಿಯೋದಿಲ್ಲ. ಇನ್ನು ಅರ್ಥ ಮಾಡಿಕೊಂಡು ರಾಯರು ಸ್ವತಃ ತೋರಿಸಿಕೊಡ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೆ. ಗರ್ಭಿಣಿ ಹೆಂಗಸು ಬಿಸಿಲು ಅಲ್ಲಿ ಒಳ್ಳಿ ಮರಳು, ಅಲ್ಲಿ ಕುಲಿನ ಮಾರ್ಗದಲ್ಲಿ ಜಲ ತೋರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕಣ್ಮಂಡ ತೋರಕ್ಕೆ ನೀರು ಹಾಗೆ ನೀರು ಬರಲು ಶುರುವಾಯಿತು. ಇದು ಎಲ್ಲೋ ಪುಷ್ಕಳ ನೀರಿರೋ ಜಾಗ ಅಲ್ಲ, ಬೆಂಗಾಡಿನಲ್ಲಿ ರಾಯರು ಮಹಿಮೆ ಮಾಡಿ ತೋರಿಸ್ತಾರೆ. ತುಂಬ ಸಂಚಾರ ಮಾಡ್ತಾ ಮಾಡ್ತಾ ಇವತ್ತು ಆಲ್ಮಟ್ಟಿ ಅಂತಿದೆ, ಆಲ್ಮಟ್ಟಿ ಎಲ್ಲ ಪಕ್ಕದಲ್ಲಿ ಆಲೂರು ಅಂತಿದೆ, ಅಲ್ಲಿ ಚಾತುರ್ಮಾಸ್ಯ ಕೂತರಂತೆ ರಾಯರು. ಆ ಕೃಷ್ಣದಲ್ಲಿ ಕನ್ಯಾಗತ, ಕನ್ಯಾಗತದಲ್ಲಿ ಕೃಷ್ಣ ಗಂಗಾ ಬರ್ತಾಳೆ ಅಂತ ಹೆಸರು. ಸಿಂಹದಲ್ಲಿದ್ದಾಗ ಗೋದಾವರಿ ಗಂಗಾ ಬರ್ತಾಳೆ, ಕನ್ಯಾದಲ್ಲಿದ್ದಾಗ ಕೃಷ್ಣ ಗಂಗಾ ಬರ್ತಾಳೆ. ರಾಯರು ಆಗ ಚಾತುರ್ಮಾಸ್ಯ ಕೂತು ರಾಘವದ್ವೀಪದಲ್ಲಿ ಇಡ್ತಾರೆ. ಅವ್ರು ಚಾತುರ್ಮಾಸ್ಯ ಕೂತು ಫಲ ಇವತ್ತು ಆಲ್ಮಟ್ಟಿ ಡ್ಯಾಮ್ ಆಗಿದೆ, ನೆನಪಿರಬೇಕು. ಅವ್ರು ಚಾತುರ್ಮಾಸ್ಯ ಕೂತರು ಇವತ್ತು ಲಟ್ ಕೋಟ್ಯಂತರ ಜನ ಕನ್ನ ಕೊಡ್ತಕ್ಕಂಥ ಜಾಗ ಆಗಿಬಿಟ್ಟಿದೆ. ದೊಡ್ಡವರು ಕಾಲಿಟ್ಟರೆ ಫಲ ಹೇಗೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅದು. ಅದು ಅತಿ ದೊಡ್ಡ ಡ್ಯಾಮ್ ಆಗಿರ್ತಕ್ಕಂಥದ್ದು ಕರ್ನಾಟಕ, ನಮ್ಮ ಇದರಲ್ಲೇ ಭಾರಿ ದೊಡ್ಡ ಡ್ಯಾಮ್ ಅದು. ಅಂದರೆ ರಾಯರು ವಾಸ ಚಾತುರ್ಮಾಸ್ಯದ ಫಲ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇವತ್ತು ಮಳೆಯಾಗಿತ್ತು, 4 ತಿಂಗಳು ಬೆಳೆ ಹೇಗೆ ಬರುತ್ತಲ್ಲ ಆ ಥರ ಮಳೆ ಆಗ್ತಿರೋಕ್ಕೆ ಬೆಳೆ ಬರೋದಿಲ್ಲ, ಸ್ವಲ್ಪ ದಿವಸಕ್ಕೆ ಬೆಳೆ ಕಾಣಿಸೋಕೆ ಕಾಣಿಸ್ತಾ ಇದೆ. ದೊಡ್ಡವರು ಮನೆ ಬಂದು ಹೋದರೆ ಅದು ಆಸ್ತಿ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ಅಲ್ಲೇ ತತ್ವಪ್ರಕಾಶಕ್ಕೆ ಭಾವದೀಪ ಬರೆದಿದ್ದು, ಅಲ್ಲೇ ರಾಯರು ಭಾವದೀಪ ಬರೆದಿದ್ದು ಕೃಷ್ಣಾ ತೀರದೊಳಗೆ, ಪರಿಮಳ ಬರೆದಿದ್ದು ಉಡುಪಿಯೊಳಗೆ ರಾಯರು. ಈ ಸಿನಿಮಾ ನಾಟಕದಲ್ಲೆಲ್ಲ ಪೂರ್ವಾಸನ ಬರೆಸಿಬಿಟ್ಟಿದ್ದಾರೆ, ತಪ್ಪದು. ಉಡುಪಿಯಲ್ಲಿದ್ದ ಬರೋ ರಾಘವೇಂದ್ರ ಸ್ಪಷ್ಟ ಹೇಳ್ತಾ ಇದೆ, ಉಡುಪಿಯಲ್ಲಿ ವಾಸ ಮಾಡಿ 10 ವರ್ಷ ಉಡುಪಿಯಲ್ಲಿದ್ದರಂತೆ ರಾಯರು. ಚಂದ್ರಿಕಾ ಪಾಠ 10 ಸರ್ತಿ ಹೇಳಿದ್ರಂತೆ, ಚಂದ್ರಿಕಾ ಪಾಠ 10 ಸರ್ತಿ ಉಡುಪಿಯಲ್ಲಿದ್ದ ಪಾಠ ಹೇಳಿದ್ರಂತೆ. ಆಗ ಶಿಷ್ಯರೆಲ್ಲ ಸ್ವಲ್ಪ ಕಷ್ಟಪಡೋದು ನೋಡಿದ್ರಂತೆ, ಚಂದ್ರಿಕಾ ಅರ್ಥ ಮಾಡ್ಕೊಳ್ಳೋದು ಕಷ್ಟ ರಾಘವೇಂದ್ರದಲ್ಲಿ ಬರೀತಾರೆ. ಆಗ ಅವರು ಇವರಿಗೆ ಹುಡುಗರಿಗೆ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಇನ್ನೂ ಸುಲಭ ಗ್ರಂಥ ಬರೀಬೇಕು ಅಂತ ಯೋಚನೆ ಮಾಡಿ 2 ಗ್ರಂಥ ಬರೆದಂತೆ, ಒಂದು ತಂತ್ರದೀಪಿಕ, ಒಂದು ನ್ಯಾಯ ಮುಕ್ತಾವಳಿ. ಅದನ್ನ ಪಾಠ ಹೇಳಿ ಆಮೇಲೆ ಚಂದ್ರಿಕಾ ಬರೆದಂತೆ ಅರ್ಥ ಆಯ್ತು, ಚಂದ್ರಿಕಾ ಪ್ರಕಾಶ ಬರೆದ್ರಂತೆ. ಆಮೇಲೆ ಎಷ್ಟು ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾರೆ, ಇಂದು ಏನೇ ಗೋವಿಂದ ಬರೆದಿದ್ದಾಗಲೇನೆ ರಾಯರು 8 ವರ್ಷ ಇದ್ದು ಪಾದಕ ಕ್ಷೇತ್ರಕ್ಕೆ ರಾಯರು ಹೋಗಿದ್ದಾರೆ, ವಿಷ್ಣು ಮಂಗಲ ಸಂಚಾರ ಮಾಡ್ತಾರೆ. ಹಾಗೆ ಮಾಡ್ತಾ ಬಂದು ಎಲ್ಲ ಇಡೀ ಸಮಗ್ರ ಭರತಖಂಡ ಸಂಚಾರ ಮಾಡಿ ಮುಂದೆ ಮಂತ್ರಾಲಯದ ವೃಂದಾವನ ಹತ್ರ ಇತಿಹಾಸ ಅದು ದೊಡ್ಡ ಕ್ರಾಂತಿ ಮಾಡಿ ತೋರಿಸ್ತಾರೆ. ಒಬ್ಬ ಮನುಷ್ಯನ ಒಟ್ಟು ಸಾಧನೆ ಎಲ್ಲಿ ಕಾಣೋದು ಗೊತ್ತಾ, ವಿದ್ಯಾರ್ಥಿ ಬುದ್ಧಿವಂತ ಅಂತ ಗೊತ್ತಾಗೋದು, ರಿಸಲ್ಟ್ ಬರೋವರೆಗೂ ಗೊತ್ತಾಗೋದಿಲ್ಲ. ದಡ್ರು ಪರೀಕ್ಷೆಗೆ ಹೋಗ್ತಾರೆ, ದಡ್ನು ಹಾಲ್ ಟಿಕೆಟ್ ದಡ್ಗೂ ಕೊಡ್ತಾರೆ, ಅಡ್ಮಿಷನ್ ಟಿಕೆಟ್. ಆಮೇಲೆ ಪೇಪರ್ ಅವನಿಗೆ ಕೊಡ್ತಾರೆ, ಮತ್ತೆ ನೀರು ಕೇಳಿದ್ರು ಕೊಡ್ತಾರೆ, ಡಾಕ್ಟರ್ನಿಗೆ ಕೊಡಿ, ಎಲ್ಲರಿಗೂ ಕೊಡ್ತಾರೆ. ಆಮೇಲೆ ಪೇಪರ್ ಕಟ್ತಾರೆ, ಪೇಪರ್ ತೊಗೊ ಎಲ್ಲ ಮಾಡ್ತಾರೆ, ರಿಸಲ್ಟ್ ಮಾತ್ರ ವೇರಿ ಆಗುತ್ತೆ. ಅದಕ್ಕೆ ನಮ್ಮ ಜೀವನದ ಅವಭೃತ ಸ್ನಾನ ಅಂದ್ರೆ ಏನು ಗೊತ್ತಾ, ಜೀವನ ಅಂದರೆ ಯಜ್ಞ, ಅವಭೃತ ಸ್ನಾನ ಅಂದರೆ ಮರಣ ಅಂತ ಕರೀತಾರೆ. ಒಬ್ಬರು ಮರಣವನ್ನು ಫಲಶ್ರುತಿ ಹೇಳುತ್ತೆ ಅಂತ ಹೇಳಿ, ಇಡೀ ಜೀವನದ ಫಲಶ್ರುತಿ ಅವರ ಮರಣದಲ್ಲಿ ಕಾಣುತ್ತೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ಓಂ ಓಂ ಅಂತ ಕೂತ್ಕೊಂಡು ಸಾಯ್ಬೇಕು ಫಸ್ಟ್. ಎರಡನೇದು ಕೂತ್ಕೊಂಡು ಸಾಯ್ಬೇಕು, ದೇವರ ಧ್ಯಾನ ಮಾಡ್ತಾ ಸಾಯ್ಬೇಕು. ಸರ್ವದ್ವಾರಾಡಿ ಸಂಯಮ್ಯ ಆತ್ಮಾನಂ ಮನ ಹೃದಿ ನಿರುದ್ಧ ಚ ಅಂತ ಹೇಳಿದ್ದಾರೆ. ಹೃದ್ಯಾತ್ಮಾನಂ ನಿರುದ್ಧ ಚ, ಹಾಗೆ ಕೂತ್ಕೊಂಡು ದೇವರ ಧ್ಯಾನ ಮಾಡ್ತಾ ಬಿಡಬೇಕಂತೆ. ರಾಯರು ತೋರಿಸ್ಕೊಡ್ತಾರೆ, 2 ವರ್ಷ 2 ತಿಂಗಳು 2 ದಿವಸ ಮುಂಚೆ ಅನೌನ್ಸ್ ಮಾಡ್ತಾರೆ. ಇದೇ ದಿವಸ ಅನೌನ್ಸ್ ಮಾಡಿತ್ತು, ಶ್ರಾವಣ ಮಾಸದ ಕೃಷ್ಣಪಕ್ಷದ ದ್ವಿತೀಯ ದಿವಸ ತಾವು ವೃಂದಾವನ ಪ್ರವೇಶ ಮಾಡೋಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಗೊತ್ತಾಗಿದೆ ಇವತ್ತು ವೃಂದಾವನಕ್ಕೆ ಇವತ್ತು ಲಕ್ಷಾಂತರ ದಿನ ಹೋಗ್ಬೇಕಾದ್ರೆ ರಾಯರ ಜೊತೆ ಎಷ್ಟು ಜನ ಸೇರಿರ್ಬೇಕಲ್ಲಿ. ಎಲ್ಲರಿಗೂ ಸಂದೇಶವನ್ನು ಕೊಡ್ತಾರೆ, ಏನಾದ್ರು ಹೋಗೋರಿಗೆ ನೆಗಡಿ ಆಯ್ತಾ ಕೆಮ್ಮಾಯ್ತಾ ಏನೇನೂ ಆಗಿಲ್ಲ, ಆರಾಮಾಗಿ ಭೋಜನ ಸುಳ್ಳು ಅಂತ ಕಾಣುತ್ತೆ ರೋಗ ತಿಳ್ಕೊಂಡಿರ್ಬೇಕು. ಜನಗಳೆಲ್ಲ ಕೂಡ ಎಲ್ಲ ತೀರ್ಥ ಕೊಡ್ತಾರೆ, ಪೂಜೆ ಮುಗಿಸ್ತಾರೆ, ತೀರ್ಥ ಕೊಡ್ತಾರೆ, ಎಲ್ಲ ಬಟಬಟ ಮಧ್ಯಾಹ್ನ ವೃಂದಾವನ ತಯಾರಾಗಿಬಿಟ್ಟಿದೆ. ವೃಂದಾವನದಲ್ಲಿ 1200 ಲಕ್ಷ್ಮೀನಾರಾಯಣ ಸಾರಿಗ್ರಹ ಅವರೇ ತರಿ ಸಾಕ್ಷಿ ಹೊಂಡ್ರೆ ವೃಂದಾವನದಲ್ಲಿ ತಲೆ ಮೇಲೆ ಇಟ್ಕೊಂಡು ಕೂತಾರಿರ್ತಾರೆ, 1200 ಲಕ್ಷ್ಮೀನಾರಾಯಣ ಸಾರಿಗ್ರಾಮ. ಅದಕ್ಕೆ ಮಂತ್ರಾಲಯನ ಕ್ಷೇತ್ರ ಅಂತ ಕೆಲವೊಂದು ಕಾರಣ, 12 ಸಾಲಿಗ್ರಾಮ ಮನೆಯಲ್ಲಿದ್ದರೆ ಕ್ಷೇತ್ರ ಅಂತ ಕರಿಬೇಕಂತೆ, ಮನೆಯಲ್ಲ ಅದು ಕ್ಷೇತ್ರ. 12 ಇದ್ರೆ ಅಂಥದ್ದು 1 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಸಿಗೋದೇ ಭಾರಿ ದುರ್ಲಭ. ಅಂತ 1200 ಲಕ್ಷ್ಮೀ ಸಾಲಿಗ್ರಾಮ ಇಟ್ಕೊಂಡ್ಬಿಟ್ಟು ಅವರು ತಲೆ ಮೇಲೆ ಕೂತಿದ್ದಾರೆ, ಜನಗೆಲ್ಲ ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ, ವೃಂದಾವನದೊಳಗೆ ಕೂತಿದ್ದಾರೆ. ಆ ವೃಂದಾವನ ಶಿಲೆ ಆರಿಸಿದ್ದು ಕೂಡ ರಾಮದೇವರು ಕೂತ ಶಿಲೆ ಆರಿಸಿದ್ರೆ, ಅಂದರೆ ರಾಮದೇವರು ಮುಟ್ಟಿದ್ರೆ ಅದು ವೃಂದಾವನ ಸಾಲಿಗ್ರಾಮ, ಒಳಗೂ ಸಾಲಿಗ್ರಾಮನೇ, ಎಂಥ ದೊಡ್ಡ ಭಾಗ್ಯ. ಆ ರೀತಿ ಕೂತ್ಕೊಂಡು ಅದರ ಸಂದೇಶ ಕೊಟ್ಟು ಅಟ್ಟದ ಅಪ್ಪಣಾಚಾರ್ಯ ದೂರ ಇರ್ತಾರೆ, ಬಿಚ್ಚಾಲಿಂದ ಬರಬೇಕು, ಸಮುದ್ರ ತುಂಗಭದ್ರ ಫುಲ್ ಆಗಿತ್ತಂತೆ. ಅವರು ದಾಟಿಕೊಂಡು ಶ್ರೀಪೂರ್ಣ ಬೋಧಕೃತಿ ದಾಟಿಕೊಂಡು ಬರ್ತಾರೆ. ಅಷ್ಟೊತ್ತಿ ನೋಡಿದ್ರೆ ನಾನು ಪ್ರವೇಶ ಮಾಡಿಬಿಟ್ಟಿರ್ತಾರೆ ರಾಯರು, ಓಂ ಅಂತಾನೆ ಧ್ಯಾನ ಮಾಡ್ತಾ ಹೊರಡ್ತಾರೆ. ಇದು ದೇವರದ ಫಲಶ್ರುತಿ. ಇದು ಯಾವುದು ಸೈನ್ಸ್ ಹೇಳ್ಕೊಡೋದಿಲ್ಲ ಕೂಡ, ಸೈನ್ಸ್ಗಿದ್ದು ಯಾವ ವಿಷಯನೂ ಗೊತ್ತಿಲ್ಲ. ನಾಸ್ತಿಕರವರೆಲ್ಲ ಕೂಡ ಆಸ್ತಿಕರಾದವರು ಇವ್ರ ಟೆಕ್ನಿಕ್ ಗೊತ್ತಿಲ್ಲ, ಸ್ವಲ್ಪ ಹೇಳ್ತಾರೆ ಅಷ್ಟೇ. ಒಟ್ಟು ಬದುಕು ಹೇಗೆ ಗೊತ್ತು, ಮನುಷ್ಯಾಗ ಬದುಕಬೇಕು ಹೇಗೆ, ಪ್ರಾಣ ಬಿಡಬೇಕು ಅಂತ ಕಲೀಲಕ್ಕೆ ಬದುಕಬೇಕು ಅಂತ ಹೇಳ್ತಾರೆ. ಹೌ ಟು ಡೈ ಅಂತ ಗೊತ್ತಾಗಲಿಕ್ಕೆ ಲೈಫ್ ಇರಬೇಕಷ್ಟೆ. ಹೌ ಟು ಡೈ ಅಂತ ಸರಿಯಾಗಿ ಗೊತ್ತಾಗೋದು ಲೈಫ್. ಪರೀಕ್ಷೆಗೆ ಹೋಗೋದು ಯಾತಕ್ಕೆ, ಓದೋನು ಪರೀಕ್ಷೆ ಸರಿಯಾಗಿ ಹೋಗ್ತಾರೆ. ಯಾಕೆ ಇಡೀ ವರ್ಷ ಪಾಠ ಯಾಕೆ ಮಾಡ್ತಾರೆ, ಪರೀಕ್ಷೆ ಫೇಸ್ ಮಾಡಲಿ ಅಂತೇಳಿ. ಇಡೀ ಜೀವನ ಯಾತಕ್ಕೆ ದೇವರು ಕೊಟ್ಟಿದ್ದಾನೆ, ಡೆತ್ ಫೇಸ್ ಮಾಡಬೇಕು ಅಂತೇಳಿ. ಡೆತ್ತನ್ನು ಫೇಸ್ ಮಾಡೋದು ಅಂದ್ರೇನು, ಡೆತ್ತನ್ನು ಗೆಲ್ಲಬೇಕು, ಮೃತ್ಯುವನ್ನು ಗೆಲ್ಲಬೇಕು, ಅದು ನಿಜವಾದ ಜೀವನ. ಆಯರವತ್ತು ಮಾಡ್ತಾ ಇರ್ತಾರೆ. ಇವತ್ತು ಸನ್ನಿಧಾನ ಇಟ್ಟುಕೊಂಡು ಲಕ್ಷಾಂತರ ಜನಗಳನ್ನು ಉದ್ಧಾರ ಮಾಡ್ತಿದ್ದಾರೆ. ಅವ್ರ ಹೆಸರು ಮಂತ್ರದಂಡದಂತೆ ಕೆಲಸ ಮಾಡ್ತಾ ಇದೆ. ನಾಸ್ತಿಕರಾದವರು ಆಸ್ತಿಕರಾಗಬೇಕು ಅಂತಿದ್ದರೆ ಎಷ್ಟು ಪಾಠ ಪ್ರವಚನ ಕಿವಿ ಬಿದ್ದರೂ ಅರ್ಥ ಆಗೋದ, ರಾಯರ ಮಹಿಮೆ ಹೇಳಿದಾಗ ಅರ್ಥ ಆಗ್ತದೆ ಅವ್ರಿಗೆ. ಓ, ನಿಜವಾಗ್ಲೂ ಎಷ್ಟು ದೊಡ್ಡವರು ಅಂತೇಳಿ. ಅನೇಕ ಇವರು ಕೋಟಾ ಮಹಿಮೆ ಜಾಸ್ತಿ ಆಗಿಬಿಟ್ಟು ಮೋಸ ಹೋಗಿಬಿಡ್ತಾರೆ ಅನೇಕರು. ನಿಮ್ಮ ಕೋಟಾ ಮಹಿಮೆಗಳೇ ಬೇರೆ, ಸಾಚ ಮಹಿಮೆಗಳೇ ಬೇರೆ. ಈ ಕೋಟಾ ಮಹಿಮೆಗಳೆಲ್ಲ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತೆ, ನಾಸ್ತಿಕನ ಮಾಡುತ್ತೆ ನಿಜವಾಗ. ಇವತ್ತು ಅನೇಕರು ನಾಸ್ತಿಕರಾಗಲಿಕ್ಕೆ ಕಾರಣ ಏನು ಗೊತ್ತಾ, ಕೆಟ್ಟ ಕೆಟ್ಟ ಎಕ್ಸಾಂಪಲ್ ನೋಡ್ತಾರೆ, ಎಲ್ಲ ಮೋಸ ಅಂತೇಳಿ ಇನ್ನೂ ನಾಸ್ತಿಕರಾಗಿಬಿಡ್ತಾರೆ. ರಾಯರಂಥವ್ರು ನೋಡಿದ್ರೆ ನಿಜವಾಗ್ಲೂ ಆಸ್ತಿಕರಾಗ್ತಾರೆ. ಅವ್ರ ಮಹಿಮೆ ಎಲ್ಲ ತಂತ್ರಸಾರದ ಮಹಿಮೆ ಅದು. ಸೈಂಟಿಫಿಕ್ ಅಚೀವ್ಮೆಂಟ್ ಬೇರೆ, ಈ ಮ್ಯಾಜಿಕ್ ಬೇರೆ. ಮ್ಯಾಜಿಕ್ನಲ್ಲಿ ತೋರಿಕೆ ಒಳಗೇನಿರೋದಿಲ್ಲ, ಸೈನ್ಸ್ ಆಗಲ್ಲ, ಫ್ಯಾಕ್ಟ್ ಅದು. ಬಾಂಡ್ ತೋರಿಸುತ್ತೆ, ಪ್ಲೇನ್ ಎಷ್ಟು ಭಾರ ಇರುತ್ತೆ ಗೊತ್ತಾ, ಎಷ್ಟು ಟನ್ ಭಾರ ಇರುತ್ತೆ. ಒಂದು ಚೂರು, ಒಂದು ಚಿಂತ ಕಲ್ಲು ಚೂರು ತೊಗೊಂಡು ಕೆಳಗಾಗಿ ಬಿದ್ದುಬಿಡುತ್ತೆ. ಒಂದು ಗ್ರಾಮ್ ಕಲ್ಲು ತೂಕ, ಒಂದು ಚಿಷ್ಟಲ್ಲಿ ಎಲ್ಲದಕ್ಕಾಗಲಿ ಬಿದ್ದುಬಿಡುತ್ತೆ. ಅಂಥದ್ದು ಟನ್ಗಟ್ಟಲೆ ಮೇಲೆ ಹಾರುತ್ತೆ ಪ್ಲೇನ್ ಅಂದರೆ ಸೈನ್ಸ್ ಅದು, ಮನುಷ್ಯನ ಸಾಧ್ಯ ಇಲ್ಲ. ಆದರೆ ಜೀವ ವೈಕುಂಠಕ್ಕೆ ಹಾರ್ತಾನೆ ಅಂತ ಹೇಳಿದ್ರೆ ಅದು ಫಿಲಾಸಫಿ. ಅದು ಜೀವ ವೈಕುಂಠಕ್ಕೆ ಹಾರ್ತಾನೆ ಎಂಬುದು ಫಿಲಾಸಫಿ, ಬರೀ ಆಕಾಶಕ್ಕೆ ಹಾರ್ತಾ ಇರೋದು ಸೈನ್ಸು, ಮಣ್ಣು ಕೆಳಗೆ ಬೀಳುತ್ತೆ ಅಂತ ಹೇಳಿದ್ರೆ ಅದು ಬರೀ ಕಾಮನ್ ಸೆನ್ಸ್ ಅಷ್ಟೇ. ಇವತ್ತು ಕಾಮನ್ ಸೆನ್ಸ್ ಬೇರೆ, ಸೈನ್ಸ್ ಬೇರೆ, ಫಿಲಾಸಫಿ ಬೇರೆ. ಕಾಮನ್ ಸೆನ್ಸಿಗೆ ಆಗದೇ ಇದ್ದಿದ್ದನ್ನು ಸೈನ್ಸ್ ಮಾಡಿ ತೋರಿಸುತ್ತೆ, ಸೈನ್ಸ್ಗೆ ಆಗದೇ ಇದ್ದಿದ್ದನ್ನು ಫಿಲಾಸಫಿ ಮಾಡಿ ತೋರಿಸುತ್ತೆ. ನಮ್ಮ ಜನಕ್ಕೆ ಫಿಲಾಸಫಿ ಅಂತೇಳಿದ್ರೆ ಹೈಯೆಸ್ಟ್ ಅಂತ ಗೊತ್ತಾಗಬೇಕು, ನಮಗೆ ಅದು ವರ್ಷ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ, ಅದು ತಪ್ಪು. ರಾರ ಆರಾಧನೆಯಿಂದ ನಮ್ಮ ಆಸ್ತಿಕ್ಕೆ ರಿನ್ಯೂವಲ್ ಆಗಬೇಕು, ನಮ್ಮ ಆಸ್ತಿಕ್ಕೆ ರಿನ್ಯೂವಲ್ ಆಗಬೇಕು, ಧರ್ಮ ರಿನ್ಯೂವಲ್ ಆಗಬೇಕು. ನಾವೇನೋ ತುಂಬ ಬೇಜಾರಾಗಿರುತ್ತೆ, ಇನ್ಮೇಲೆ ಪ್ರಾಮಾಣಿಕರು ಇದ್ರ ಉಪಯೋಗ ಇಲ್ಲ, ಇನ್ನು ನಾವು ಮೋಸ ಮಾಡಿದ್ರೆ ವಾಸಿ ಅನಿಸಿಬಿಟ್ಟಿರುತ್ತೆ, ಆರಾಧನೆ ಬರುತ್ತೆ, ನೆನಪು ಮಾಡ್ಕೋತಾರೆ, ಛೇ ಇನ್ನು ಮತ್ತೆ ದಾರಿ ತಪ್ಪಾರದು, ಮತ್ತೆ ಸತ್ಯವಂತರಾಗೇ ಬದುಕೋಣ, ಸತ್ಯವನ್ನ ರಥಾಯಿತನೆ ಇರೋಣ, ಡೆಸ್ಪರೇಟ್ ಆದವನಿಗೆ ಮತ್ತೆ ಧೈರ್ಯ ಕೊಡುತ್ತದು. ಅದಕ್ಕಿಂತ ಆರಾಧನೆ ಮಾಡಬೇಕು ಹೊರತು ಊಟ ಏನು ಮಾಡಿದ್ರು ಅಂತ ಆರಾಧನೆ ಆಗಬಾರ್ದು. ಏನು ಸ್ವೀಟ್ ಮಾಡಿದ್ರು, ಎಷ್ಟು ಸ್ವೀಟ್ ಮಾಡಿದ್ರು, ಆ ಮಠದಲ್ಲಿ ಎಷ್ಟು ಸ್ವೀಟು, ಈ ಮಠದಲ್ಲಿ ಎಷ್ಟು ಸ್ವೀಟು, ಅದು ಮುಖ್ಯ ಅಲ್ಲ. ಯಾವ ಮಠದಲ್ಲಿ ಪ್ರವಚನ ಇತ್ತು, ಯಾವ ಮಠದಲ್ಲಿ ರಾಯರ ಬಗ್ಗೆ ಹೇಳಿದರು, ಯಾವ ಮಠದಲ್ಲಿ ರಾಯರದ್ದು ಗೊತ್ತಾಯಿತು, ಅದು ಮುಖ್ಯವಾದ ಸಂದೇಶ ಆಗಬೇಕು ಅಂತ ರೀತಿಯಲ್ಲಿ ರಾಯರನ್ನ ಅರ್ಥ ಮಾಡಿಕೊಂಡ್ರೆ ತಿಳಿಯುತ್ತೆ. ವರಾಯರ ಮಹಿಮೆ ಒಂದು ಓದಿದ್ದೊಂದು ಗ್ರಂಥ ಎಷ್ಟು ಬರೀತಾರೆ ಪುಣ್ಯಾತ್ಮರು, 50ಕ್ಕಿಂತ ಹೆಚ್ಚು ಗ್ರಂಥ. ಆ ಗ್ರಂಥದ ಮಹಿಮೆ ಹೇಳ್ಬೇಕಾದ್ರೆ ಒಂದು ಮಾತು ಸಾಕು, ಒಬ್ಬ ರಾಯರು ಎಷ್ಟು ಗ್ರಂಥ ಬರೆದ್ರು, ಸಾವಿರಾರು ರಾಯರ ಮಠಗಳು ಸೇರಿಸಿ ಪ್ರಿಂಟ್ ಮಾಡಿಸೋಕ್ಕಾಗಿಲ್ಲ ಅಂದರೆ ನಮ್ಮ ನಾವು ಹೇಗಿದ್ದೆ ಅವ್ರು ಹೇಗಿದ್ರು ಗೊತ್ತಾಗ್ತದೆ. ಸಾವಿರಾರು ಮಠ ಸೇರಿಸಿ ಇನ್ನೂ ಪೂರ್ತಿ ಪ್ರಿಂಟ್ ಮಾಡಿಲ್ಲ ಅಂದರೆ ಇದು ಎಂಥ ಯುಗ, ಕಂಪ್ಯೂಟರ್ ಕಾಲ ಇದು. ಒಂದು ಆ ಬಗ್ಗೆ ನಮಗೆ ಕಾನ್ಸೆಪ್ಟೇ ಇಲ್ಲ. ಅವರು ಅಷ್ಟು ಅಮೋಘ ಕೆಲಸವನ್ನು ಮಾಡಿದ್ದಾರೆ. ಅಂಥ ಮಹಾನುಭಾವರ ಸ್ಮರಣೆ ಅಂದರೆ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿಮ್ಮ ಹೆಸರು ಹೇಳಿದ್ರೆ ಸಾಕು, ವೇದಶಾಸ್ತ್ರ ಅರ್ಥ ಎಲ್ಲ ಸಿಗುತ್ತೆ ಅಂತ ರಮಣಾಚಾರ್ಯ ಹೇಳ್ತಾರೆ, ಸತ್ಯವಾದ ಮಾತು. ಅದಕ್ಕೆ ಅವರ ಸ್ಮರಣೆ ಯಥೋಚಿತ ಮಾಡಿ ಆಗಿದೆ. ಮತ್ತೆ ಮುಂದಿನ ಇಲ್ಲಿ ಪ್ರವಚನ ಗಣೇಶ ಚತುರ್ಥಿ ದಿವಸ. ಗಣೇಶ ಚತುರ್ಥಿ ಶಮಂತ ಗೋಪಾಖ್ಯಾನ ಇರುತ್ತೆ, ಗಣೇಶರ ಮಹಿಮೆ ಅಲ್ಲಿವರೆಗೂ ಇರೋದಿಲ್ಲ. ಈ ಕೃಷ್ಣ ಜಯಂತಿ ಇರಬೇಕಾಗಿತ್ತು, ವಿದ್ಯಾಪೀಠದಲ್ಲಿ ಅವ್ರ ಕಾರ್ಯಕ್ರಮ ಇದೆ ಸಾಯಂಕಾಲ 7ವರೆಗೆ. ಒಂದು ಭಾಗವತ ಸಂದೇಶ ಅಂತ ಪ್ರವಚನ, ಮತ್ತು ಮನೋಪೂಜ್ಯರಾದ ಫಲಿಮಾರ ಶ್ರೀಪಾದಂಗಳವರಲ್ಲಿರ್ತಾರೆ, ಉಪಸ್ಥಿತರಿರ್ತಾರೆ. ಎರಡನೇದಾಗಿ ಗ್ರಂಥ ಪ್ರಕಾಶನ, ಸಂಗ್ರಹ ರಾಮಾಯಣ ಅಂತ ಗ್ರಂಥ ಕನ್ನಡದಲ್ಲಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಸಂಸ್ಕೃತದಲ್ಲಿ ಪಾಠ ಪ್ರವಚನಕ್ಕೆ ಅನುಕೂಲವಾದಕ್ಕೋಸ್ಕರವಾಗಿ ಟಿಪ್ಪಣಿ ಬರೆದು ಸಂಸ್ಕೃತದಲ್ಲಿ ತಯಾರಾಗಿದೆ, ದೊಡ್ಡ ಪುಸ್ತಕ ಅದು. ಅದು ಬಿಡುಗಡೆ ಆಗ್ತಾ ಇದೆ. ಆದ್ದರಿಂದ ಅಲ್ಲೊಂದು ಕಾರ್ಯಕ್ರಮ, ಎರಡು ಕಾರ್ಯಕ್ರಮ ಅಲ್ಲಿರ್ತದೆ, ಭಾಗವತ ಸಂದೇಶ ಪ್ರವಚನ ಮತ್ತು ಸಂಗ್ರಹ ರಾಮಾಯಣ ಬಿಡುಗಡೆ. ಹಂಗೆ ಸಂಸ್ಕೃತ ಪುಸ್ತಕ ಅಂತ ಯಾರು ಇದಾಗಬಾರ್ದು, ಪಾಠ ಪ್ರವಚನ ಮಾಡೋರಿಗೆ ಕೊಟ್ಟುಬಿಡಿ, ಎಷ್ಟು ಪುಣ್ಯ ಬರುತ್ತೆ ಗೊತ್ತಾದ್ರಿಂದ. ಸಾವಿರಾರು ವರ್ಷಗಳ ಕಾಲ ಗ್ರಂಥ ಮುಂದುವರಿಲಿಕ್ಕೆ, ಇವತ್ತು ತುಂಬ ದಿನ ಸಂಗ್ರಹಣೆ ಯಾತಕ್ಕೆ ಓದೋದಿಲ್ಲ ಅಂದರೆ ಅದು ಕನ್ನಡದಲ್ಲೇ ಮಾಡಿದ್ದು, ಕನ್ನಡದಲ್ಲಿ ಓದ್ತಿದ್ದಾರೆ ಅಷ್ಟೇ. ಈಗ ಬೇರೆಯವರಿಗೆ ಪಾಠ ಪ್ರವಚನ ಪುಸ್ತಕ ಇಲ್ಲ, ಟೆಕ್ಸ್ಟ್ ಬುಕ್ಕೇ ಇಲ್ಲ, ಅದು ಸಂಗ್ರಹ ರಾಮಾಯಣ ಹಿಂದೆ ಮಾಡಿದ್ದು ಬಿಟ್ಟಿರೋ ತುಂಡು ತುಂಡಾಗಿಬಿಡುತ್ತೆ. 100 ವರ್ಷಗಳ ಹಿಂದೆ ಪ್ರಿಂಟ್ ಆಗಿದೆ, ಇತ್ತೀಚೆಗೆ ಪ್ರಿಂಟ್ ಆಗಿಲ್ಲ. ಪಾರಾಯಣ ಎಷ್ಟೋ ದಿನ ಮಾಡೋರಿಗೆ ಸಿಗ್ತಾ ಇಲ್ಲ, ಪಾರಾಯಣಕ್ಕೆ ಸಿಗ್ತಾ ಇಲ್ಲ. ಅದನ್ನು ತುಂಬ ದಿನ ವಿದ್ಯಾರ್ಥಿಗಳಿಗೆ ಅವರಿಗೆ ಕೊಡೋ ವ್ಯವಸ್ಥೆ ಮಾಡಿದರೆ ಭಾರಿ ಭಾರಿ ಪುಣ್ಯ ಬರತಕ್ಕಂಥ ಕೆಲಸ. ಅದು ಒಂದು ಕಾರಣ. ಇನ್ನೊಂದು, ನಮ್ಮ ಮುಂದಿನ ಗಣೇಶ ಚತುರ್ಥಿ ಅಂತ ಹೇಳಿದೆ, ಮತ್ತು ಇನ್ನೊಂದು ಪುಸ್ತಕ ಇಂಗ್ಲೀಷ್ ಪುಸ್ತಕ ಹೇಳಿದೆ, ಅದು ಬಿಡುಗಡೆ ಆಗಿದೆ ಮೊನ್ನೆ, ಇಷ್ಟು ಸಿಕ್ಕಿರಲಿಲ್ಲ, ಈಗ ಬೈಂಡಾಗಿ ಬಂದಿದೆ. ಆದ್ದರಿಂದ ಇದು ಬೇಕಾದರೂ ಪಡ್ಕೊಳ್ಬಹುದು. ಇಷ್ಟು ಹೇಳ್ತಾ ಅವತ್ತು ಸೆವೆಂತ್ ಉಪಾಖ್ಯಾನ ಪ್ರವಚನ ಅಂತ ತಿಳಿಸಿ, ಇವತ್ತಿನ ಕಾರ್ಯಕ್ರಮ ರಾಯರ ಸ್ಮರಣೆಗೆ ಪ್ರಾಯೋಜಕರಾಗಿ ನಮ್ಮ ಪ್ರತಿಷ್ಠಾನಕ್ಕೆ ಸೇವೆ ಸಲ್ಲಿಸಿದವರು ಶ್ರೀಯುತ ಹೆಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಎನ್ ದೀನ್ ಗುರುರಾಜರಾವ್ ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಮತ್ತು ಕೆಲವು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಸಹ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಮುಂದಿನ ಕಾರ್ಯಕ್ರಮ ಅವತ್ತು ಅಂತ ತಿಳಿಸಿ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲ.